ಶ್ರೀಕೃಷ್ಣ ಶ್ರೀಕೃಷ್ಣ ಮೂರು ಇದರಲ್ಲಿ ಅಂಕಿತದಲ್ಲಿ ಕೃಷ್ಣ ಪ್ರಧಾನ. ಅದರಿಂದ ಅನೇಕ ಹಾಡುಗಳನ್ನು ಬರೆದು ವ್ಯಾಸ ದಾಸ ಸಾಹಿತ್ಯ ಒಳ್ಳೆ ಪೋಷಣೆ ಕೊಟ್ಟರು. ಅದೇ ಕಾಲಕ್ಕೆ ವಾದಿರಾಜ ಸ್ವಾಮಿಗಳಲ್ಲಿ ಅವರ ಹಯವದನ ಅಂಕಿತದಿಂದ ಅವರು ಬರೋದು. ಅವರ ಇಷ್ಟದೈವದೇ ಅಂಕಿತವಾಯಿತು. ಕೃಷ್ಣ ಹಯವದನ ಹೀಗೆ ಅಂಕಿತ ಮಾಡಿಕೊಂಡು ಅವರಂಗ ಬಿಟ್ಟಲ. ಯತಿತ್ರಯರಾಯನ ಕಾಲ ಮೂರು ಯತಿಗಳಿಂದಾಗಿ ಹರಿದಾಸ ಸಾಹಿತ್ಯ ಬಾರಿ ವ್ಯಾಪಕವಾಗಿ ಬೆಳೀತು. ಅದೇ ಹೊತ್ತಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹರಿದಾಸ ದೀಕ್ಷೆ ಕೊಟ್ಟಿದ್ದು ಪುರಂದರದಾಸರಿಗೆ ಕೊಟ್ಟರು. ಪೂರ್ಣ ಪ್ರಮಾಣ ಹರಿದಾಸ ಯತಿಗಳಾಗಿ ಹರಿದಾಸ ಸಾಹಿತ್ಯ ಬರೆದ್ರೆ ಹರಿದಾಸಕ್ಕೂ ಸಾಹಿತ್ಯಕ್ಕೋಸ್ಕರನೇ ದಾಸಕೂಟಕ್ಕೋಸ್ಕರನೇ ಬಂದ ಗುರುಗಳು ಅಂದರೆ ಶ್ರೀ ಪುರಂದರದಾಸರು. ಜ್ಞಾನ ವೈರಾಗ್ಯ ಸಂಪನ್ನಂ ಭಕ್ತಿ ಮಾರ್ಗ ಪ್ರವರ್ತಕಂ ಪುರಂದರ ಗುರುಂ ಒಂದೇ ದಾಸಶ್ರೇಷ್ಠಂ ದಯಾನಿಧಿ ಅಂತ ಹಿರಿಮೆ ಗಳಿಸಿದ ಮಹಾನುಭಾವರು. ಸಂಗೀತದಲ್ಲಿ ಕ್ರಾಂತಿ, ಸಾಹಿತ್ಯದಲ್ಲಿ ಕ್ರಾಂತಿ, ಶಾಸ್ತ್ರದಲ್ಲಿ ಉಪದೇಶದಲ್ಲಿ ಕ್ರಾಂತಿ ಅಂತ ಅದ್ಭುತಗಳ ಸರಿ 475,000 ಕೃತಿ ಬರೆದಂಥವು. ಅವರು ಪರಿವರ್ತನೆ ಹೊಂದಿದಾಗ 40 ವರ್ಷ ಆಗಲಿ ಅವರಿಗೆ 40 ವರ್ಷ ಆದ ಹರಿದಾಸರಾದರು. ಮೊದಲು ನವಕೋಟಿ ನಾರಾಯಣ ಅವರು ಹರಿದಾಸರ ಅಷ್ಟೊತ್ತಿಗೆ 4 ಜನ ಗಂಡುಮಕ್ಕಳಿದ್ರು, ಒಬ್ಬ ಹೆಣ್ಮಗಳಿದ್ರು. ಅವ ಹೆಣ್ಮಗಳಿಗೆ ಮದುವೆ ಆಗಿತ್ತು ಅಷ್ಟೊತ್ತಿಗೆ. ಆಗ ಚೇಂಜ್ ಆದವರು ಅವರು. ಆಗ ಎಷ್ಟು ಚಿಪುಡರಾಗಿದ್ದರು ದುಡ್ಡಿಗೆ ಅಷ್ಟು ಉದಾರಿಗಳಾಗಿದ್ದರು. ಜ್ಞಾನ ಕೊಡಬೇಕಾದ್ರೆ ಭಾರಿ ಉದಾರಿಗಳಾಗಿಬಿಟ್ರು. ದುಡ್ಡು ಏನು ಮಾಡಿದ್ರು ಬಿಚ್ಚುತ್ತಿದ್ದಿಲ್ಲ, ಜ್ಞಾನ ಅವರಷ್ಟು ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಕಂಡವರಿಗೆಲ್ಲ ಜ್ಞಾನ ಕೊಟ್ಟಿದ್ದೇ ಕೆಲಸ. 40 ವರ್ಷ ಆದಮೇಲೆ ಒಟ್ಟು ಸುಮಾರು 82-83 ವರ್ಷ ಇದ್ದರು. ಒಟ್ಟು 44 ವರ್ಷ ಬರೋದೊಳಗೆ 475,000 ಕೃತಿ ಬರೆದರು. ಅಂದರೆ ಇಡೀ ಕನ್ನಡ ಸಾಹಿತ್ಯದಲ್ಲಿ ಅಷ್ಟು ಹೆಚ್ಚು ಬರೆದವರು ಅವರೊಬ್ಬರೇ. ಇಡೀ ಕನ್ನಡ ಸಾಹಿತ್ಯದಲ್ಲೇ ಅವರ ಹೆಸರು ಭಾರಿ ದೊಡ್ಡದು. ನಮ್ಮ ಕರ್ನಾಟಕ ಗೌರ್ಮೆಂಟಿದ್ದು ಏನೇ ಹಾಕಿದ್ರು ಪುರಂದರದಾಸ ಚಿತ್ರ ಇರುತ್ತೆ ಅದರೊಳಗೆ. ಇವತ್ತಿಗೂ ಅವ್ರ ಹೆಸರು ತೆಗೆಯಲಿಕ್ಕೆ ಸಾಧ್ಯ ಇಲ್ಲ, ತೆಗೆದ್ರೆ ಜನ ಒಪ್ಪೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರ ಹಿರಿಮೆ ಲೋಕದಲ್ಲಿ ಬಂತು. ಆಯು ವ್ಯಾಸರಾದರಿಂದ ಕಲಿತರು. ಅವ್ರು ಓದಿ ಬಂದವರಲ್ಲ, ಅವರು ದಿವ್ಯ ಜ್ಞಾನಿಗಳವರು. ಪುಸ್ತಕ ಓದಿ ಬರೆಯೋದು ಬೇರೆ, ಅವರ ಜ್ಞಾನದಿಂದ ಸ್ವತಃ ದೇವರನ್ನು ಕಂಡು ಬರೆದ ಮಹಾನುಭಾವರು ಶ್ರೀ ಪುರಂದರದಾಸ. ಅದರಿಂದಾಗಿ ಅವರ ವಾಕ್ಯಗಳಿಗೆ ಎಷ್ಟು ಬೆಲೆ ಬಂತು ಅಂದರೆ ಸ್ವತಃ ವ್ಯಾಸರಾದರಾದರೆ ಪುರಂದರೋಪನಿಷತ್ ಅಂತ ಕರೆದ್ರು. ಪುರಂದರೋಪನಿಷತ್ ಅಂತ ಕರೀತಾರೆ. ಸಂಗೀತಕ್ಕೆ ಕಾಣಿಕೆ ಕೊಟ್ಟಿದ್ದರಿಂದ ಕರ್ಣಮಹಾಂತ 450 ವರ್ಷ ಆಗಿದೆ. ಅವರ ಆರಾಧನೆಯ ವಿಶೇಷ ಉತ್ಸವ ನಡೆದಿದೆ. ಅಂಥ ಅದ್ಭುತವಾದಂಥ ಹಿರಿಮೆ ಪಡೆದರು. ಮಕ್ಕಳನ್ನು ದಾಸರನ್ನು ಮಾಡಿದರು, ಹೆಂಡತಿನೂ ಹರಿದಾಸರನ್ನು ಮಾಡಿದರು, ಮಗಳನ್ನು ಅಳಿಯನನ್ನು ಇಡೀ ಕುಟುಂಬ ಹರಿದಾಸ ಸಾಹಿತ್ಯಕ್ಕೆ ಮೀಸಲಾಯಿತು. ಅವರ ಅನಂತರ ಸುಮಾರು ಯಾರು ಬರೆದರೂ ಪ್ರಸಿದ್ಧಿ ಬಂದಿಲ್ಲ. ಒಂದು 100 ವರ್ಷ ಗ್ಯಾಪ್ ಸುಮಾರು 1565 ವಿಜಯನಗರ ಅವತಾರ ಮಾಡೋರಿಗೂ ಕೂಡ ಒಂದು ಗ್ಯಾಪ್ ಇತ್ತು. 100 ವರ್ಷಗಳ ಗ್ಯಾಪ್ ಇತ್ತು. ಆ ಮಧ್ಯದಲ್ಲಿ ಬಂದವರು ಮಹಿಪತಿ ದಾಸರು. ಅವರು ಕೊನೆಗೆ ಬಂದವರು ಅಂದರೆ ವಿಜಯರಾಯರ ಸ್ವಲ್ಪ ಮುಂಚೆ ಬಂದವರಷ್ಟೇ ಮಹಿಪತಿ ದಾಸರು. ಅನಂತರ ಆ ಕಾಲಕ್ಕೆ ಬಂದು ಇಬ್ಬರು ಬಂದರು, ಪ್ರಸನ್ನ ವೆಂಕಟದಾಸರು ವಿಜಯದಾಸರು, ಇಬ್ಬರು ಸಮಕಾಲಿಕರು. ಅವರು ಪ್ರಸನ್ನ ವೆಂಕಟದಾಸರು ಆ ಪ್ರಾಂತ, ಇವರು ಈ ಪ್ರಾಂತ, ಹೀಗೆ ಇಬ್ಬರು ಒಟ್ಟಿಗೆ ಬಂದವರು ಅವರು. ಅದು ವಿಜಯದಾಸರ ಮಹಿಮೆ ಭಾರಿ ದೊಡ್ಡದಾಯಿತು. ಅವ್ರ ಹೆಸರು ಇವತ್ತು ಬಹುಶಃ ಒಬ್ಬ ದಾಸರ ಮೇಲೆ ಒಂದು ವಿಜಯ ಕವಚ ಅಂತಿದ್ದು ಅದಕ್ಕೆ ಕೋಟಿಗಟ್ಟಲೆ ಪಾರಾಯಣ ಮಾಡಿದ್ದಾರೆ ಅಂದರೆ ವಿಜಯ ಕವಚ ಒಂದೇ. ಸಾಹಿತ್ಯದಲ್ಲೇ ಎರಡು, ಲಕ್ಷ್ಮೀ ಶೋಭನ ಹಾಡು, ವಿಜಯ ಕವಚ, ಎರಡು ಯಾವವರಿಗೆ ಹೋದರೂ ಪಾರಾಯಣ ಆಗ್ತಾನೆ ಇರುತ್ತೆ. ಹರಿದಾಸ ಕೋಟ ಅಂದರೆ ಇವೆರಡು ಹೇಳಲೇಬೇಕು. ಲಕ್ಷ್ಮೀ ಶೋಭನ ಹಾಡು ಎಷ್ಟು ಕೋಟಿ ಹೇಳಿದ್ದಾರೋ ಗೊತ್ತೇ ಇಲ್ಲ. ಯಾವವರಿಗೆ ಹೋದರೂ ಲಕ್ಷ್ಮೀ ಶೋಭನ ಹಾಡಿನ ಸಂಸ್ಥೆನೇ ಸಂಘನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ವಿಜಯರಾಯರ ಕವಚಕ್ಕೆ ಆ ರೀತಿ ಮಾಡ್ಕೊಂಡಿರ್ತಾರೆ. ಇಂಥ ಹಿರಿಮೆ ಗಳಿಸಿದವರು ಅವರು. ನಮಗೆ ಅವ್ರ ಹಿರಿಮೆ ಸ್ವಲ್ಪ ಹಿಂದಕ್ಕೆ ಹೋದರೆ ಅವ್ರ ಹಿರಿಮೆ ಹೇಗಿತ್ತು ಗೊತ್ತೋ ವಿಚಿತ್ರ. ಅವ್ರು ಹುಟ್ಟಿದ್ದು ಸೀಕಲ ಪರವಿಯೊಳಗೆ. ಒಂದು ಶ್ರೀಪಾದರಾಜ ಅದಕ್ಕೂ ಕಾರಣ, ಮತ್ತೆ ಸಂಚಾರ ಮಾಡ್ತಾ ಅಲ್ಲಿಗೆ ಬಂದಾಗ ತುಂಗಭದ್ರಾ ತೀರ ಅಲ್ಲಿ ಅಶ್ವತ್ಥ ವೃಕ್ಷ ಹಾಕಿದವರು ಅವರು. ಅಶ್ವತ್ಥ ವೃಕ್ಷ ಹಾಕ್ತಾರೆ. ಅನೇಕರಿಗೆ ಗೊತ್ತಿಲ್ಲ ಅಶ್ವತ್ಥ ವೃಕ್ಷ ಯಾವ ನದಿ ತೀರದಲ್ಲಿರ್ತದೆ. ಆ ವೃಕ್ಷದ ನೆರಳು ಏನಾದರೂ ಆ ನದಿಯಲ್ಲಿ ಬೀಳಾಗಿದ್ದರೆ, ಸರೋವರದಲ್ಲಿ ಬೀಳಾಗಿದ್ದರೆ ಅದು ಬಹಳ ದೊಡ್ಡ ಪುಣ್ಯಕ್ಷೇತ್ರ ಅಂತ ಕರೀತಾರೆ. ಅಶ್ವತ್ಥ ವೃಕ್ಷ ಇರಬೇಕು, ನೆರಳನ್ನು ಅಲ್ಲಿ ನೀರಲ್ಲಿ ಬೀಳಬೇಕು. ಮತ್ತು ಹಂಪಿಯಲ್ಲಿ ಹಾಗೆ, ಚಕ್ರತೀರ್ಥದಲ್ಲಿ ಹಾಗೇ ಇದೆ. ಆಮೇಲೆ ನಾವು ನಿತ್ಯ ಪುಷ್ಕರಣಿ ಅಂತೇವಲ್ಲ, ಅಲ್ಲೂ ಹಾಗೆ ಇದೆ. ಎಲ್ಲೆಲ್ಲಿ ನಾವು ಕೇಳ್ತೋ ಅಲ್ಲೆಲ್ಲ ಅಶ್ವತ್ಥ ವೃಕ್ಷ, ಅದು ನೆರಳು ಬೀಳಬೇಕು ಅದರಲ್ಲಿ. ಅಂಥ ಒಂದು ಸ್ಥಿತಿ ಅದು. ಆ ರೀತಿ ಮಾಡಿದವರು ಶ್ರೀಪಾದರಾದರೆ ಸೀಕಲ ಪರಿಯೊಳಗೆ. ಈಗ ಪ್ರವಾಹ ದೂರ ಹೋಗಿಬಿಟ್ಟಿದೆ, ಅಲ್ಲಿಲ್ಲ ಸುಗಮತ್ರ ನದಿ, ಈಗ ಈ ಎಂಡಲ್ಲಿಲ್ಲ ಆ ಎಂಡಲ್ಲಿದೆ. ಆ ಕಾಲಕ್ಕೆ ಆಗಿತ್ತು ಅಲ್ಲಿ ಅವರು ನರಸಿಂಹ, ಅಶ್ವತ್ಥ ನರಸಿಂಹ ಅಂತ. ಅಶ್ವತ್ಥ ನರಸಿಂಹ ಭಾಳ ಪ್ರಸಿದ್ಧ ಮಾಡಿದರು. ಅದಕ್ಕೆ ಹೆಸರು ಬಂದು ಚಿಕ್ಕಬದರಿ ಹೋಗಿ ಚೀಕಲ ಪರಿವೆ ಆಯಿತು ಅಂತ ಹೇಳ್ತಾರೆ. ಅಷ್ಟು ಸನ್ನಿಧಾನ ಬಂದಿದ್ದಕ್ಕೆ ಚಿಕ್ಕಬದರಿ ಚೀಕಲ ಪರಿವೆ ಅಂತ ಪ್ರಸಿದ್ಧಿಗೆ ಬಂತು. ಅಲ್ಲಿ ಅವರು ಮಾಡಿದ್ದರಿಂದ ಶ್ರೀಪಾದರಾದರ ಕೈ ಒಂದು ಮಾತಿದೆ. ಯಾವುದೇ ಒಂದು ಪ್ರತಿಮೆ ದೇವಸ್ಥಾನ ಎಲ್ಲ ಯಾರು ಮಾಡ್ತಾರೆ ಅನ್ನೋದ್ರ ಮೇಲೆ ಮಹತ್ವ ಬರುತ್ತೆ. ರೆಕಾರ್ಡೇ ಡಾಕ್ಯುಮೆಂಟ್ ಯಾರು ಸಿಗ್ನೇಚರ್ ಹಾಕಿರ್ತಾರೆ ಅನ್ನೋದ್ರ ವ್ಯಾಲ್ಯೂ ಬರುತ್ತದೆ. ಚೀಫ್ ಮಿನಿಸ್ಟರ್ ಸೈನ್ ಮಾಡಿದ್ರೆ ಅಂತ ದೊಡ್ಡ ಡಾಕ್ಯುಮೆಂಟ್ ಆಗುತ್ತೆ. ಅದು ಶ್ರೀಪಾದರಾದರಂಥವ್ರು ಪ್ರತಿಷ್ಠಾಪನೆ ಮಾಡಿದ್ದು ಭಾರಿ ಸಿದ್ಧಿ ಬಂತು. ಅದಕ್ಕೆ ಎಲ್ಲ ಅಲ್ಲಿ ನಿತ್ಯ ಜನ ಬರಲಕ್ಕೆ ಶುರು ಮಾಡಿದರು. ಆ ಊರಲ್ಲೇ ಶ್ರೀನಿವಾಸಪ್ಪ ಕೂಸಮ್ಮ ಅಂತ ಹಳ್ಳಿ ಶ್ಯಾನುಭೋಗರು, ಅವರು ಹಳ್ಳಿ ಶ್ಯಾನುಭೋಗರು. ಅವರಿಬ್ಬರು ಕೂಡ ಇದ್ದವರು. ಭಾರಿ ಹಿಂದಿನ ಕಾಲ ಬ್ರಾಹ್ಮಣರೆಲ್ಲ ಭಾರಿ ಬಡವರಾಗಿರ್ತಿದ್ರು. ಅವರ ಶ್ರೀಮಂತಿಕೆ ವಿದ್ಯೆ ಶ್ರೀಮಂತಿಕೆನೇ ಜಾಸ್ತಿನೇ ಹೊರತು ಹಣ ಶ್ರೀಮಂತಿಕೆ ಇರ್ತಿರಲಿಲ್ಲ. ಆ ಶಾಣಭೋಗರು ಅಂದರೆ ಬರ್ತಾ ಬರ್ತಾ ಕರಪ್ಟ್, ಇನ್ನು ಕರಪ್ಷನ್ ಶುರುವಾಗಿದ್ದ ಅವರಿಂದ ಶುರುಮಟ್ಟಿ ಶುರುವಾಯಿತು. ಆಮೇಲೆ ಆಗೆಲ್ಲ ಹಾಗಿರಲಿಲ್ಲ, ಭಾರಿ ಬಡತನದಲ್ಲಿ. ಆ ಶಾಣಭೋಗರ ಕೆಲಸ ಎರಡು, ಒಂದು ಊರಿನ ಜವಾಬ್ದಾರಿ ಪೂರ್ತಿ ನೋಡ್ಕೋಬೇಕು, ಮತ್ತು ಅತಿಥಿಗಳು ಯಾರೇ ಬಂದರೂ ಅವ್ರ ಮನೆಗೆ ಬರಬೇಕು. ಅವರೇ ಎಲ್ಲ ಫ್ರೀ, ಮತ್ತು ದುಡ್ಡು ಆಗಿನ ಕಾಲ ದುಡ್ಡು ಕೂಡ ಅಭ್ಯಾಸನೇ ಇರಲಿಲ್ಲ. 50 ವರ್ಷದಿಂದ ಯಾರೇ ಬಂದರೂ ಕೂಡ ಒಂದು ಪೈಸೆ ಇಸ್ಕೊತಿರಲಿಲ್ಲ. ದುಡ್ಡು ಇಸ್ಕೊಳ್ಳೋದು ಯಾರು ಕೊಡೋದೇ ಇಲ್ಲ ಅಂತ ಕಾಲ ಇದು, ತೀರ್ತಿ ಬದಲಾಗಿರೋ ಕಾಲ. ಅಲ್ಲಿ ಯಾತ್ರಾ ಸ್ಥಳ ಬರ್ತಾನೆ ಇದ್ರು, ಮೊದಲೇ ಬಡತನ, ಜನಗಳು ಬರ್ತಾನೆ ಇದ್ರು, ಇವ್ರ ಮನೇಲೆ ಹಿಡಿತಾ ಇದೆ. ಇವತ್ತು ಅವ್ರ ಮನೆ ಇದೆ ಚಿಕ್ಕಲುಪರಿವೆಯಲ್ಲಿ, ಅವ್ರ ಮನೆ ಇದೆ ನದಿ ತೀರಕ್ಕೆ, ನದಿಗೆ ಹೊಂದಿಕೊಂಡೇ ಇದೆ ಮನೆ. ಹೀಗಾಗಿ ಅವ್ರಿಗೆ ಬಡತನ ಇನ್ನೂ ಹೆಚ್ಚಾಗ್ತಾ ಇತ್ತು ಹೊರತು ಏನು ಕೊಟ್ಟರು, ಅವ್ರು ಕೊಡ್ತಿದ್ದೆಲ್ಲ ಕೊಟ್ಟರು ಇಸ್ಕೊತಿರಲಿಲ್ಲ. ಅದೇ ಬಹಳ ಕಷ್ಟದ ಜೀವನ ಸಾಗಿಸಿದ್ರು. ಆಗ ಹುಟ್ಟಿದವರೇ ದಾಸಪ್ಪ ವಿಜಯದಾರ, ಅವ್ರ ಮಕ್ಕಳಾಗಿ ಹುಟ್ಟಿದ್ರು. ಹೆಸರೇ ದಾಸಪ್ಪ ಅಂತ ಹೆಸರಿಟ್ರು. ಮುಂದೆ ದೊಡ್ಡ ಹರಿದಾಸರಾಗುವರು, ಈಗಂತೂ ದಾಸಪ್ಪ ಅಷ್ಟೇ. ಅವ್ರಿಗೇನಾಯಿತು, ಓದಿಸ್ಲಿಕ್ಕೆ ಹಳ್ಳಿ ಅವಕಾಶ ಇಲ್ಲ, ಜೊತೆಗೆ ಶ್ರೀಮಂತಿಕೆ ಇಲ್ಲ, ಬಡತನ ಮತ್ತು ವಿದ್ಯಾದಾರಿದ್ಯ ಧನ ಎರಡೂ ಇತ್ತು ಅವರಿಗೆ, ಏನೂ ಇಲ್ಲ ಮನೆಯಲ್ಲಿ. ಆ ಓದಿಲ್ಲ ಬರ ಇಲ್ಲ, ಅದರಿಂದಾಗಿ ಜನಗಳನ್ನು ಅವಮಾನ ಮಾಡ್ತಾ ಇದ್ರು. ಓದ್ದೇ ಇತ್ತು ಅನ್ಕೊಂಡ್ರೆ ಅವಮಾನ ಮಾಡೋದು ಪದ್ಧತಿನೇ. ದಾಸ ಅಂತ, ದಾಸಪ್ಪನ ದಾಸ ಅಂತಿದ್ರು. ತಾಯಿ ಕೂಸಮ್ಮ, ಕೂಸಿ ಮಗ ದಾಸ ಅಂತ ಬೈತಿದ್ರು ಅಂತ ಪಾಪ. ಕೂಸಿ ಮಗ ದಾಸ, ಕೂಸಿ ಮಗ ದಾಸ ಅಂತ ಅವ್ರನ್ನ ಭಯೋಭ್ಯಾಸ ಮಾಡ್ಕೊಂಡಿದ್ರು ಪಾಪ ಜನ. ಅವ್ರು ಏನು ಗೊತ್ತಿರಲಿಲ್ಲ ಪಾಪ, ಸುಮ್ಮನೆ ಹಾಗೆ ಓಡಾಡ್ಕೊಂಡಿದ್ರು. ಸೊ ದೊಡ್ಡವರಾದರು, ಅಷ್ಟು ಇನ್ನೊಬ್ಬ ತಮ್ಮ ಹುಟ್ಟುತ್ತಾನೆ ಅವರಿಗೆ, ಒಬ್ಬ ತಂಗಿ ಹುಟ್ಟುತ್ತಾರೆ, 3 ಜನ ಅವರು. ಅಷ್ಟೊತ್ತಿಗೆ ಸಂಸಾರ ಬೆಳೀತು, ದಾರಿದ್ರ್ಯನೂ ಬೆಳೀತೆ ಹೊರತು ಏನು ಪ್ರಯೋಜನಕ್ಕೆ ಬರಲಿಲ್ಲ. ಇವ್ರಿಗೆ ವಿದ್ಯೆ ಬರಲೇ ಇಲ್ಲ, ಎಷ್ಟು ಪ್ರಯತ್ನ ಪಟ್ಟರು ಇವ್ರಿಗೆ ವಿದ್ಯೆ ಬರಲೇ ಇಲ್ಲ. ವಿಜಯದಾಸರಿಗೆ ಸ್ವಲ್ಪ ಯೋಚನೆ ಮಾಡಿ, ನಾವು ಜಯತೀರ್ಥರ ಕಥೆಗೆ ಹೋದರೆ ಅವರು ಭಾರಿ ಶ್ರೀಮಂತರು, ರಾಜಕುಮಾರ ಅವರು, ಆದರೆ ವಿದ್ಯೆ ಇರಲಿಲ್ಲ, ಲೌಕಿಕ ವಿದ್ಯೆ ಇತ್ತು ಹೊರತು ಶಾಸ್ತ್ರ ವಿದ್ಯೆ ಇರಲಿಲ್ಲ. ಅಶೋಕ ತೀರ್ಥರು ಒಂದು ಮಾತು ಕೇಳಿದರು, ಕಿಂಪಶು ಪೂರ್ವದೇಹೆ. ಎಂಥ ಪಂಡಿತರಾದರು ಅಂದರೆ ಅವ್ರ ಗ್ರಂಥ ಓದಿದರೆ ಪಂಡಿತರಾಗ್ತಾರೆ ಅಂತ ಸುಧಾದಿ ಗ್ರಂಥ ಬರೆದವರು. 20 ವರ್ಷದವರೆಗೂ ಏನೂ ಬರ್ತಿದ್ದಿಲ್ಲ ಅಂತ, ಆಮೇಲೆ ಅವರು ಬರದೇ ಇದ್ದಿದ್ದೇ ಇಲ್ಲ ಅಂಥ ಜ್ಞಾನಿಗಳಾಗಿಬಿಟ್ರು. ರಾಯರು ಭಾರಿ ಬಡತನ, ರಾಯರ ಜೀವನದಲ್ಲಿ ಅವರು 24 ವರ್ಷದವರೆಗೂ ಅವರಷ್ಟು ದಾರಿದ್ರ್ಯ ಬಹುಶಃ ಯಾರೂ ಅನುಭವಿಸಿಲ್ಲ. ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟ ಮಾಡಿಕೊಂಡಿದ್ದವರು. ಹೆಂಡತಿ ಮಗು ಓದಬೇಕು, ಗುಂಬಕೋಟದಲ್ಲೆಲ್ಲ ಅವ್ರ ಮನೆ ತೋರಿಸ್ತಾರೆ, ಹೋದ್ರೆ ನೋಡಿ ನಿಮಗೆ. ಒಂದು 18x18 ಕೂಡ ಇಲ್ಲ, ಚಿಕ್ಕ ಮನೆ. ಇವತ್ತು ಅವ್ರ ಮಠಗಳು ಎಷ್ಟಿವೆ ಅಂದರೆ ಬಹುಶಃ ಯಾವ ಯುದ್ಧಕ್ಕೆ ಅಷ್ಟು ಹತ್ತಿದ್ರೆ ಯಾರು ಬ್ಲಾಕ್ ಮನಿ ಆಗಿಬಿಡ್ತದೆ ಅಷ್ಟೇ. ಅಂಥ ಶ್ರೀಮಂತ ಭಕ್ತಿಯಿಂದ ಕೊಟ್ಟಿದ್ದ ಜನಗಳು, ಬಂಗಾರದ ರಥ, ವಜ್ರ ಕವಚ, ಎಷ್ಟು ವೈಭವ ಅವರಿಗೆ. ಅವ್ರಿಗೆ ಉಳ್ಳಕ್ಕೆ ಒಳ್ಳೆ ಬಟ್ಟೆ ಇದ್ದಿಲ್ಲ ಅಂತವ್ರಿಗೆ, ಚಿನ್ನೆಯ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ, ಹಳಕು ಬಟ್ಟೆ ಅಂತೆ, ಒಡಕ್ ಪಾತ್ರೆ ಅಂತವ್ರಿಗೆ. ಇವತ್ತು ಬಂಗಾರದ ಪಾತ್ರೆಯಲ್ಲಿದ್ದವರು, ಒಂದು ಅಂಥ ಬಡತನ ಇತ್ತು ಅವ್ರಿಗೆ. ವಿದ್ಯಾ ಭಾರಿ ವಿದ್ಯೆ ಇತ್ತು ಅವರೊಟ್ಟಿಗೆ. ಸಾಲಂಕಾರಕ, ಕಾವ್ಯ, ನಾಟಕ, ಕಲಾ, ಕಾಣಾದ, ಪಾತಂಜಲ, ರೈಯರ್ಥ, ಸ್ಮೃತಿ, ಜೈಮಿನೀಯ, ಕವಿತಾ, ಸಂಗೀತ, ಪಾನ, 20 ವರ್ಷಕ್ಕೆ ಅಷ್ಟು ಓದಿ ಹಾಕಿಬಿಟ್ಟಿದ್ರು ಅವರು. ಮುಂದೆ ಇತಿಹಾಸ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಆಗಿಬಿಟ್ಟು. ಯಾತಕ್ಕೆ ಕೇಳಿದೆ ಗೊತ್ತಾ, ವಿಜಯ ಜಯತೀರ್ಥರಿಗೆ ವಿದ್ಯೆ ಇರಲಿಲ್ಲ, ಸಂಪತ್ತಿತ್ತು. ಇವರಿಗೆ ಸಂಪತ್ತಿರಲಿಲ್ಲ, ವಿದ್ಯೆ ಇತ್ತು. ವಿಜಯದಾಸರಿಗೆ ಎರಡೂ ಇರಲಿಲ್ಲ, ಸಂಪತ್ತು ಇಲ್ಲ, ವಿದ್ಯೆನೂ ಇಲ್ಲ. ಅಂಥ ವ್ಯಕ್ತಿಗಳಾಗಿ ವಿಜಯರಾಯರು ರೂಪುಗೊಟ್ಟರು. ಆಗ 16 ವರ್ಷದವ್ರು ಏನು ಬರ್ತಿದ್ದಿಲ್ಲ ಪಾಪ, ಎಲ್ಲಿ ಹೋದ್ರು ಅವಮಾನ. ಬಡವನ ಕಂಡ್ರೆ ಅವಮಾನ ಮಾಡೋ ಪದ್ಧತಿ, ವಿದ್ಯೆ ಬೇರೆ ಡಬಲ್ ಆಯ್ತು ಅವಮಾನ ಆಗ್ತಿತ್ತು. ಅವರಿವರಲ್ಲ, ಆದವಾನಿಗೆ ಹೋದರಂತೆ. ಅವರು ಸೋದರ ಮಾವ ಇದ್ದರು, ಸ್ವಂತ ತಾಯಿ ಅಣ್ಣ, ಭಾರಿ ಶ್ರೀಮಂತ ಆಗಿನ ಕಾಲಕ್ಕೆ. ಅವರು ಭಾರಿ ಶ್ರೀಮಂತರು, ಅವರೇ ಇವ್ರಿಗೆ ಅವಮಾನ ಮಾಡಿಬಿಡ್ತಾರೆ ಪಾಪ. ಇವ್ರ ತಾಯಿ ಇಬ್ಬರು ಹೋಗಿರ್ತಾರೆ, ತಾಯಿ ಮಗ ಇಬ್ಬರು ಕೂಡ. ಇಡೀ ದಿವಸ ಯಾವುದೋ ಸವಾರನೇ ಇಟ್ಕೊಂಡಿರ್ತಾನೆ. ಪ್ರತಿಷ್ಠೆ ಸಮಾರಾಧನೆ, ತನ್ನ ಪರಿಷ್ಠೆ ತೋರಿಸ್ಬೇಕಷ್ಟೆ. ದೇವರನ್ನ ಭಕ್ತಿಗಿಂತ ಹೆಚ್ಚಾಗಿ ಪ್ರತಿಷ್ಠೆಯ ಸಮಾರಾಧನೆ. ಆಗ ಗಂಧ ತೇರಿದ್ದಿಲ್ಲ ಅಂತ, ಗಂಧ ತೇಸಿದ್ರಂತೆ, ಇವ್ರ ಕೈಯಲ್ಲಿ ಗಂಧ ತೇಸಿದ್ರಂತೆ. ಗಂಧ ತೇದ್ರು ಪಾಪ, ಆದರೆ ಊಟಕ್ಕೆ ಎಬ್ಬಿಸ್ಲೇ ಇಲ್ಲ. ಗಂಧ ತೇದ ಮೇಲೆ ಊಟಕ್ಕೆ ಆಗಲೂ ಎಬ್ಬಿಸ್ಲಿಲ್ಲ. 2ನೇ ಪಂಕ್ತಿ ಆಯಿತು, 3ನೇ ಪಂಕ್ತಿ ಆಯ್ತು, ಎಲ್ಲ ಆಯಿತು. ಕೆಲಸದವ್ರಿಗೆ ಕೊಟ್ಟರು, ಇವ್ರಿಗೆ ಹಾಕಲಿಲ್ಲ ಪಾಪ. ಆ ಸುಮ್ಮನೆ ದುಃಖಪಟ್ಟು ಮಲಗಿದ್ರಂತೆ. ಆತ ಬಂದು ಬೈದು ಕಳಿಸಿಬಿಟ್ಟಂತ, ಅಂದು ಕೂಡ ಊಟನೂ ಹಾಕದೆ ಬೈದು ಬೇರೆ ಕಳಿಸಿಬಿಡ್ತಾನೆ. ತುಂಬ ದುಃಖ ಆಯ್ತಂತಾಗ, ಎಂಥ ಸ್ಥಿತಿ ಬಂತಲ್ಲ, ಇನ್ನೇನು ಮಾಡೋದು, ಮನೆಗೆ ಹೋದರೂ ಉಪಯೋಗ ಇಲ್ಲ ಅಂತ ಅಂದ್ಕೊಂಡು ಸೀದಾ ಕಾಶಿಗೆ ಹೋಗಬೇಕು ಅಂತ ಮನಸ್ಸಿಗೆ ಬಂತ. ಒಂದು ಮಾತಿದೆ ನಮ್ಮಲ್ಲಿ, ಕೆಟ್ಟು ಸುಡುಗಾಡು ಸೇರುವುದು ಒಂದು ಮಾತು ಹೇಳ್ತಾರೆ. ಕೆಟ್ಟು ಸುಡುಗಾಡು ಕಾಶಿ ಅಂದರೆ ಏನು ಗೊತ್ತಾ, ರುದ್ರಭೂಮಿ ಅದು, ಮಹಾಶ್ಮಶಾನ ಅಂತ ಕರೀತಾರೆ. ಅದು ನೋಡೋದಕ್ಕೆ ಏನು ಅನಿಸುತ್ತೆ ಗೊತ್ತಾ, ಸುಮ್ಮನೆ ಬಯ್ಯೋ ಪದ ಕಂಡಕ್ಕೆ, ಕೆಟ್ಟು ಸುಡುಗಾಡಿ ಸೇರು ಅಂತ ಹೇಳಿದರೆ ಸುಡುಗಾಡು ರುದ್ರಭೂಮಿ, ಮನಸ್ಸು ಕೆಟ್ಟರೆ ರುದ್ರದೇವರ ಹತ್ರ ಹೋಗ್ರಿ ಅಂತ ಅರ್ಥ. ಅದಕ್ಕೆ ಕೈಲಾಸ ವಾಸ ಗೌರೀಶ ಈಶ ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಮನಸ್ಸು ಕೆಟ್ಟರೆ ರುದ್ರದೇವರ ಆರಾಧನೆ ಮಾಡಿ ಸರಿ ಹೋಗುತ್ತೆ ಅಂತ ಅರ್ಥ. ಬಯ್ಯೋ ಮಾತಲ್ಲದು, ದಾರಿ ತೋರಿಸೋ ಮಾತು. ಅದು ಸಿ ಇದು ಕಾಶಿ ಹೋಗ್ಬೇಕು ಅಂತ ಹೋದರು. ತುಂಗಭದ್ರಾ ನದಿ ಈ ಕಡೆಗೆ ಚಿಕ್ಕಲಪರಿವೆ, ಆ ಕಡೆಗೆ ಛಾಗಿ ಅಂತ ಒಂದು ಊರಿದೆ, ಛಾಗಿ ಅಂತ ಹೆಸರು. ಈ ಆದವಾನಿಯಿಂದ ನದಿ ದಾಟ್ಕೊಂಡು ಆ ಕಡೆ ಹೋದರು. ಯಾರಿಗೂ ಹೇಳೇ ಇಲ್ಲ, ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಹೋದರು ಧನುರ್ಮಾಸ ಅಷ್ಟೊತ್ತಿಗೆ ಬೆಳಿಗ್ಗೆ, ಉಪವಾಸ, ಇನ್ನೇನಿಲ್ಲ ಹೇಳಿ, ಈ ದಿವಸ ಉಪವಾಸ ಇದ್ದಾರೆ. ಅಲ್ಲಿಗೆ ಹೋದ ಧನುರ್ಮಾಸ ಮಾಡ್ತಾ ಇದ್ದೆ ಚಾಗಿ ಕಾಶಿವರಾಯ. ಇವ್ರು ಹೋದ ತಕ್ಷಣ ಕೇಶವರಾಯ ಭಾರಿ ಖುಷಿಯಾಯಿತು, ಬ್ರಾಹ್ಮಣ ಒಳ್ಳೆ ಹುಡುಗ ಸಿಕ್ಕ ಅಂತೇಳಿ ಒಳ್ಳೆ ಭೋಜನ ಮಾಡಿಸ್ತಾರೆ. ಫಸ್ಟ್ ಕ್ಲಾಸ್ ಊಟ ಮಾಡಿಸಿ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಏನು ಅಂತ ಕೇಳ್ತಾರೆ. ನಾನು ಕಾಶಿಗೆ ಹೋಗ್ಬೇಕು ಅಂದ್ರೆ ಹೋಗು ಅಂತ ಕಳಿಸ್ಕೊಟ್ಬಿಟ್ರೆ ನೋಡಿ, ಆ ಮಾಡಿದ ಮನುಷ್ಯನ ಪುಣ್ಯ ಇತ್ತಲ್ಲ ಮುಂದೇನಾಯಿತು ಅಂತ ಹೇಳ್ತಾರೆ ಅದನ್ನ ಕಥೆಯಲ್ಲಿ. ಒಂದು ದಿವಸ ಊಟ ಹಾಕಿದ್ದಕ್ಕೆ ಸದ್ಬ್ರಾಹ್ಮಣನ ಎಷ್ಟು ಪುಣ್ಯ ಬಂತು ಅಂದರೆ ದೇವರ ಗತಿನೇ ಚೇಂಜ್ ಆಗ್ತದೆ ಸೀದಾ. ಹಾಗೆ ಎಷ್ಟು ಹಾಗೆ ಕಾಶಿ ಇವತ್ತು ಕಾಶಿ ಹೋದಂತೆ ಹೋಗೋದಲ್ಲ, ಎಷ್ಟೋ ದಿವಸಗಳು ಬೇಕು ಹೋಗ್ಬೇಕಾದ. ದಾರಿಯಲ್ಲಿ ಕಳ್ಳಕಾಕರ ಕಾಟ, ರಸ್ತೆ ಇಲ್ಲ, ನದಿಗಳು ದಾಟಬೇಕು, ಒಂದಲ್ಲ ಎರಡಲ್ಲ ಕಷ್ಟ ಕಾಶಿ ಸೇರ್ತಾರೆ. ಅಲ್ಲಿ ನಾಲ್ಕು ವರ್ಷ ಅಲ್ಲಿ ಏನು ಬಾಳಕ್ಕೆ ಏನೋ ಒಂದು ವಿದ್ಯೆ ಇಲ್ಲ ಏನೂ ಇಲ್ಲ, ಅದರಿಂದಾಗಿನೆ ಅಲ್ಲಿ ಬೈರಾಗಿಗಳು ಅಂತಿದ್ರು. ಅವ್ರ ಗುಂಪು ಸೇರ್ಕೊಂಡ್ಬಿಟ್ರು ಬೈರಾಗಿಗಳು. ಬೈರಾಗಿಗಳು ಅಂದರೆ ಯಾರೋ ಅಲ್ಲ, ವೈಷ್ಣವ ಬೈರಾಗಿಗಳು. ವೈಷ್ಣವ ಬೈರಾಗಿಗಳು ಸೇರ್ಕೊಂಡ್ಬಿಟ್ಟು ಅವ್ರ ಜೊತೆ ಎಲ್ಲ ಊಟ ಉಪಚಾರ ಎಲ್ಲ ಅಲ್ಲೇನೆ. ಆ ಕಡೆ ಬ್ರಾಹ್ಮಣರು ಅವರು, ಆ ಕಡೆ ಬ್ರಾಹ್ಮಣರು ವಿಷ್ಣು ಬೈರಾಗಿಗಳು. ನಾಲ್ಕು ವರ್ಷ ಅಲ್ಲಿದ್ದರು. ಅಷ್ಟೊತ್ತಿಗೆ ಅವರು ಸಂಚಾರಕ್ಕೆ ಅಂತ ಹೊರಟರು. ಇವ್ರು ಹುಡುಗಿ ಹುಡುಗಿ ಮಗನ ನೋಡಿದ್ರೆ ಸಿಗಲೇ ಇಲ್ಲ. ಏನೊಂದು ಭಾರಿ ದುಃಖ ಪಟ್ಟುಕೊಂಡು ಪಾಪ ಕಾಯ್ತಾ ಕೂತಿದ್ರು, ಬರಲೇ ಇಲ್ಲ. ಅಲ್ಲಿ ನಾಲ್ಕು ವರ್ಷ ಇದ್ದಾಗ ಅವರೆಲ್ಲ ಹಿಂದಿರ್ಕವನ ಪದ್ಧತಿ, ಬದರಿಗೆ ಹೋಗೋ ಪದ್ಧತಿ ಜಾಸ್ತಿ ಇರಲಿಲ್ಲ. ಆಗ ಬದರಿ ಯಾತ್ರೆ ತುಂಬ ಇಂಪಾಸಿಬಲ್ ಆಗಿನ ಕಾಲಕ್ಕೆ. ಆಚಾರ ಕಾಲಕ್ಕೆ ಎಷ್ಟು ಕಳ್ಳರಿದ್ರು ಅಂತ ಹೇಳ್ತಾರೆ. ದಾರಿ ಉದ್ದಕ್ಕೆ ಹುಲಿ ಸಿಂಹ ಕರಡಿ ಎದ್ದ ಜಾಗ, ಭಾರಿ ಕಳ್ಳರಿದ್ದ ಜಾಗ, ಕೊಲೆಗಳಿದ್ದ ಜಾಗ. ಆಚಾರ್ಯರೊಬ್ಬರೇ ಎಲ್ಲದನ್ನ ದಾಟಿ ಬಂದು ಹೋದರು. ಅದಕ್ಕಿಂತ ಮುಂಚೆ ವೈಷ್ಣವೀತಿಗಳಲ್ಲಿ ಅಲ್ಲಿ ಹೋಗೋದೇ ಆಗಿದ್ದು ನಾಲ್ಕೈದು ಮನೆಗಳಿದ್ದು ಅಂತಷ್ಟೇ ಯಾವ ಕಾಲಕ್ಕೆ ಅಂಥ ಕಾಲ. ಅದಕ್ಕೆ ಬದರಿ ಯಾರು ಉದರಿ ಹೋದ್ರೆ ಹೋದ್ರು ಅಂತಲೇ ಅರ್ಥ, ಮತ್ತೆ ಬರ್ತಾನೂ ಇರಲಿಲ್ಲ. ಕಾಶಿಗೆ ಹೋದರೆ ಬರೋದು ಕಷ್ಟ, ಬದರಿಗೆ ಹೋದ್ರೆ ಇನ್ನೇನು ಬರ್ತಿದ್ರು. ಕಾಶಿ ರಾಮೇಶ್ವರ ಅಷ್ಟೇ ಯಾತ್ರೆ ಮಾಡಬೇಕಾದ್ರೆ, ಕಾಶಿಯಿಂದ ರಾಮೇಶ್ವರಕ್ಕೆ, ರಾಮೇಶ್ವರದಿಂದ ಕಾಶಿಗೆ. ಅವರೆಲ್ಲ ಏನು ಮಾಡಿದರು, ಕಾಶಿಯಲ್ಲಿದ್ದೋ ರಾಮೇಶ್ವರಕ್ಕೆ ಅಂತ ಹೊರಟರು. ಸಂಚಾರ ಮಾಡ್ತಾ ಮಾಡ್ತಾ ಚಿಕ್ಕಡ ಪರಿವಿಗೆ ಬಂದರು ಆ ಗುಂಪು. ಅವ್ರು ಹುಟ್ಟೂರಿಗೆ ಬಂದರು. ಇವರು ಏನು ಬಿಟ್ಕೊಳ್ಳಲಿಲ್ಲ. ಅಷ್ಟೊತ್ತಿಗೆ ಒಂದು ನಾಲ್ಕು ವರ್ಷ ಗುರುತಿಡಿಯ ಸ್ಥಿತಿಯಲ್ಲಿ ಇರಲಿಲ್ಲ ಜನಗಳಿಗೆ. ಅವ್ರ ಮನೆ ಮುಂದೆ ಬೈರಾಗಿಗಳೆಲ್ಲ ಏನಂತ ಒಂದು ಇಳ್ಕೊಳ್ಳೋದು, ಭಿಕ್ಷೆಗೆ ಅಂತ ಕಳಿಸ್ಕೊಡೋದು. ಇವರು ಹೋಗೋದು ಭಿಕ್ಷೆ ಮಾಡ್ಕೊಂಬರೋದು, ಅವ್ರಿಗೆ ಕೊಡೋದು, ಎಲ್ಲ ಹಂಚ್ಕೊಂಡು ಊಟ ಮಾಡೋದು ಪದ್ಧತಿ. ಅವತ್ತಿನ ಸಂಪಾದನೆ ಅಂತೇನಿಲ್ಲ, ಊಟ ಅವ್ರ ಊಟ ಅಷ್ಟೇ, ಇನ್ನೇನು ಬೇಕಾಗ್ತಿರಲಿಲ್ಲ ಅವರಿಗೆ. ಇವ್ರು ಹೋಗ್ತಾ ಹೋಗ್ತಾ ತಮ್ಮನೆ ಮುಂದೆ ನಿಂತ್ಕೊಂಡ್ರು ಬಂದು. ತಮ್ಮನೆ ಅವ್ರಿಗೆ ಗೊತ್ತಿದ್ರು ತಮ್ಮನೆ ಅಂತೇಳಿ, ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ತಂದೆ ತಾಯಿ ಗುರು ಸಿಗಲಿಲ್ಲ, ಭಿಕ್ಷೆ ಅಂತ ಹೇಳಿದ್ರಂತೆ. ಆಗ ಅಲ್ಲೊಬ್ಬ ಹೆಂಗಸು, ಚಿಕ್ಕಂದಿನ ಒಬ್ಬ ಲಿಂಗಾಯತ ಹೆಂಗಸಿದ್ಲಂತೆ, ಇವ್ರ ಧ್ವನಿ ಗುರುಸಿದ್ಲಂತಾಗಿ, ಓ ದಾಸಪ್ಪ ಬಂದಿದ್ದಾನೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಭಾರಿ ಖುಷಿಯಾಗೋಯ್ತು. ಇಲ್ಲೇ ಇರೋದು ಇರೋದಿಲ್ಲ, ನಮ್ಮ ಇವರೆಲ್ಲ ಒಂದು ಗುಂಪಿದೆ, ಅವ್ರ ಜೊತೆ ಹೊರಟ್ಬಿಟ್ಟಿದ್ದೆ, ನಾನೀಗ ಬರೋದಿಲ್ಲ, ಅವ್ರು ಅಪ್ಡೇ ಕೊಟ್ಟರೆ ಬರ್ತೀನಿ ಅಂದ್ರೆ. ಆಗ ಹಿಂದಿನ ಕಾಲ ಕಮಿಟ್ಮೆಂಟ್ ಆಗಿರ್ತಿತ್ತು. ಸೀದಾ ಬಂದು ಅವ್ರನ್ನ ಕೇಳ್ಕೊತಾರೆ, ನಮ್ಮ ಹುಡುಗ ಇವರು, ದಯವಿಟ್ಟು ಬಿಡಬೇಕು, ಆಗ್ಬಿಟ್ಟು ನಮ್ಗೆ ಹೇಳಬಾರ್ದೆ ಅವಶ್ಯ ಇಟ್ಬಿಡಿ ಅಂತೇಳಿ ಹೊರಟೋಗ್ಬಿಡ್ತಾರೆ ಮುಂದೆ. ಅವ್ರು ಅಷ್ಟೊತ್ತಿಗೆ ಅವ್ರು ಯೋಚನೆ ಮಾಡ್ತಾರೆ, ಮತ್ತೆ ಮಗ ಮನೆ ಬಿಟ್ಟು ಹೋದ್ರೆ ಕಷ್ಟ ಅಂಥೇಳಿ ಮದುವೆ ಮಾಡ್ತಾರೆ. ಇವತ್ತು ಮದುವೆ ಆದರೆ ಮನೆ ಬಿಟ್ಟು ಹೋಗ್ತಾರೆ ಅಂತ ಕಾಲ ಇದು. ಅದು ಎಲ್ಲ ಉಲ್ಟಾಪಲ್ಟ ಕಾಟ ತಾಳ್ದಾರದೇ. ಆಗ ಅವ್ರು ಮದುವೆ ಮಾಡಿರ್ತಾರೆ. ಹಿಂದಿನ ಕಾಲಕ್ಕೆ ಆ ಒಂದು ವ್ಯವಸ್ಥೆ ಇರ್ತಿತ್ತು, ಹುಡುಗ ದಾರಿ ತಪ್ಪಿದ್ರೆ ಮದುವೆ ಆದರೆ ಸರಿ ಹೋಗ್ತಾನೆ ಅಂತ ಅರ್ಥ. ಸಾಮಾನ್ಯವಾಗಿ ಆಗ್ತಿತ್ತು, ಇವತ್ತೇನು ಆ ಕಾಲನೇ ಇಲ್ಲ, ಪೂರ್ತಿ ಕೆಟ್ಟೋಗ್ಬಿಟ್ಟಿದೆ. ಈಗ ಆ ಮದುವೆ ಮಾಡಿದ್ರು, ಏನು ಸೊಲ್ಯೂಷನ್ ಸಿಗಲಿಲ್ಲ. ಅರಳಮ್ಮ ಅಂತ ಹೆಸರು, ಅವ್ರ ತಾಯಿ ಕೂಸಮ್ಮ, ಹೆಂಡತಿ ಅರಳಮ್ಮ. ಅರಳಮ್ಮ ಅಂದರೆ ಅರಳಿ ಮರ ಅಂತಾರಲ್ಲ, ಅಶ್ವತ್ಥಮ್ಮ ಅಂತ ಕರೆಯೋದನ್ನ ಕನ್ನಡ ಅರಳಮ್ಮ ಅಂತ ಕರೀತಿದ್ರು ಅಷ್ಟೇ. ಅದು ಹತ್ತಿರದ ಪ್ರಾಂತ್ಯದವರೇ. ಅವರು ಮದುವೆ ಆಯಿತು, ಅದರಿಂದ ಬರತನ ಜಾಸ್ತಿ ಆಯ್ತು ಅಷ್ಟೇ. ಇನ್ನೊಬ್ರು ಜಾಸ್ತಿ ಇಟ್ಕೊಂಡ್ರೆ ಹೊರತು ಸಂಪಾದನೆ ಏನು ಬರಲಿಲ್ಲ. ಆ ವರದಕ್ಷಿಣೆ ಗೃಹಕ್ಷಿಣಿ ಕಾಲನೂ ಅಲ್ಲ, ಇವ್ರಿಗೆ ಕೊಡೋ ಸ್ಥಿತಿಯಲ್ಲೂ ಯಾರೂ ಇರಲಿಲ್ಲ. ಅವತ್ತಿನಲ್ಲಿ ಮದುವೆ ಆಗಿದ್ರೆ ಸಾಕತ್ತು ಅಂತ ಸ್ಥಿತಿ ಇತ್ತು. ಸ್ವಲ್ಪ ದಿವಸ ಆಯಿತು, ಮತ್ತೊಂದು ಮೂರ್ನಾಲ್ಕು ವರ್ಷ ಆದ ತಕ್ಷಣ ಏನು ಪರಿಹಾರ ಸಿಗಲಿಲ್ಲ. ಅಷ್ಟೊತ್ತಿಗೆ ಒಂದು ಶಾನುಭೋಗಿ ಹಳ್ಳಿಯಲ್ಲಿ ಪದ್ಧತಿ, ಅದು ರಿಸರ್ವೇಷನ್ ಇದ್ದಾಗೆ ತಂದೆ ಶಾನುಭೋಗಿ ಕೆಲಸ ಮಗನಿಗೆ ಕೊಡಬೇಕು ಅಂತಿತ್ತು. ಇವರಿಗೆ ಒಪ್ಪಿಸಿದ್ರು ಪಾಪ. ಇವರು ಲೆಕ್ಕ ಸರಿಯಾಗಿ ಬರ್ತಿರಲಿಲ್ಲ ಅಲ್ಲಿ ಇವರಿಗೆ. ಅವ್ರು ಮೋಸ ಮಾಡೋ ಫಸ್ಟ್ ಕ್ಲಾಸ್ ಮೋಸ ಮಾಡಿದ್ರು ಇವರು. ಎಲ್ಲ ಮೋಸ ಮಾಡಿ ಹಾಕಿಬಿಟ್ಟು ಇವ್ರಿಗೆ ಗಾಬರಿ ಆಗೋಯ್ತು. ಆಮೇಲೆ ಲೆಕ್ಕ ತಪ್ಪಾರ್ದಾಕೆ ದುಡ್ಡು ತಿಂದು ಹಾಕ್ಬಿಡ್ತಾರೆ ಎಲ್ಲ ಕೂಡ. ಎಲ್ಲ ತಿಂದು ಹಾಕಿದ್ದಾರೆ, ಏನು ಮಾಡಬೇಕು ತೋರಿಸ್ತಾ ಇಲ್ಲ, ಇನ್ನು ಸರಿಯಲ್ಲ ಅಂತೇಳಿ. ಮನೆಯಲ್ಲಿ ವ್ಯವಸ್ಥೆ ಇಲ್ಲ, ಬಡತನ. ಅಲ್ಲಿ ನೋಡಿದರೆ ಅಪಕೀರ್ತಿ. ಮತ್ತೆ ಕಾಶಿ, ಇನ್ನೊಂದ್ಸತಿ ಕಾಶಿಗೆ ಹೊರಟ್ಬಿಡ್ತಾರೆ. ಇಲ್ಲಿರೋದು ಬೇಕಿಲ್ಲ ಅಂತ ಮತ್ತೆ ಕಾಶಿಗೆ ಹೊರಡ್ತಾರೆ. ಆಸಕ್ತಿ ಹೋದಾಗ ಅವ್ರಿಗೆ ಆಗಲಿ 33ನೇ ವರ್ಷ ಆಗಿ ನಡೆದಾಗ ಅಲ್ಲಿ ವಾಸ ಮಾಡಿಕೊಂಡ್ರು. ಅಲ್ಲಿವರೆಗೂ ಏನೂ ಬರ್ತಿರಲಿಲ್ಲ ಅವರಿಗೆ, ಬಡತನವೂ ಇತ್ತು, ವಿದ್ಯೆಯೂ ಇರಲಿಲ್ಲ. ಅಲ್ಲಿಗೆ ಹೋಗಿ ಕಾಶಿಯಲ್ಲಿ ಇರ್ತಾರೆ, ದೇವರ ಸೇವೆ ಮಾಡಿ. ಯಥಾ ಪ್ರಕಾರ ಗಂಗಾಸ್ನಾನ, ಬಿಂದು ಮಾಧವನ ದರ್ಶನ ಮತ್ತು ವಿಶ್ವನಾಥನ ದರ್ಶನ, ಆ ಮೂರು ಕಾಶಿ ಯಾತ್ರೆಯ ದೊಡ್ಡ ಫಲ ಅದು. ಗಂಗೆ ಕಾಶಿಯಲ್ಲಿ ಯಾತಕ್ಕೆ ಭಾರಿ ಪವಿತ್ರ, ಗಂಗಾ ಎಲ್ಲ ಕಡೆಯೂ ಪವಿತ್ರನೇ, ಕಾಶಿಯಲ್ಲಿ ಭಾರಿ ಪವಿತ್ರ. ಯಾತಕ್ಕೆ ಗೊತ್ತೇನು, ಅದು ಉತ್ತರ ವಾಹಿನಿ ಚೇಂಜ್ ಆಗುತ್ತೆ, ಹರ್ಕೊಂಡು ಬಂದು ಈಗ ದಿಕ್ಕು ಬದಲಾಯಿಸಿಬಿಡುತ್ತೆ. ಎಲ್ಲಿ ನದಿ ದಿಕ್ಕು ಬದಲಾಯಿಸ್ತೋ ದಿವ್ಯ ಕ್ಷೇತ್ರ ಇರುತ್ತೆ. ಹಂಪಿಯಲ್ಲಿ ಚಕ್ರತೀರ್ಥ ಫುಲ್ ರೈಟ್ ಆ್ಯಂಗಲ್ಸ್ ಅಲ್ಲಿ ತೆರಿಗಿಬಿಡುತ್ತೆ ನದಿ, ಪೂರ್ತಿ 190 ಡಿಗ್ರೀಸಲ್ಲಿ ಟರ್ನ್ ಆಗುತ್ತೆ. ಆ ರೀತಿ ನದಿಗಳು ಟರ್ನ್ ಆಗೋ ಜಾಗ ಭಾರಿ ಶ್ರೇಷ್ಠವಾದಂಥ ಒಂದು ಸಂಗಮದ ಸ್ಥಳ ಇದ್ದಾಗೆ. ಅಲ್ಲಿನೇ ಚಕ್ರತೀರ್ಥ ಇರೋದು, ಅಲ್ಲೇನು ಹಂಪಿಯಲ್ಲಿ. ಇಲ್ಲಿ ನೋಡಿದರೆ ಗಂಗೆಯಲ್ಲಿ ವಿಶ್ವ ಸರಿಯಾಗಿ, ನೀವು ಸರಿಯಾಗಿ ಕಾಶಿಗೆ ಹೋದಾಗ ನೋಡ್ರಿ, ಬಿಂದು ಮಾಧವನ ಗುಡಿ ಟಚ್ ಆಗುತ್ತೆ, ಅಲ್ಲಿ ಬಂದು ಟರ್ನ್ ಆಗಿಬಿಡುತ್ತೆ. ಬಿಂದು ಮಾಧವನ ಗುಡಿ ಹತ್ರನೇ ಪೂರ್ತಿ ಟರ್ನ್ ಆಗುತ್ತೆ. ಅಲ್ಲಿ ಬಿಂದು ಮಾಧವ ಇರೋದು. ಅದಕ್ಕೆ ಆ ಪರ್ಟಿಕ್ಯುಲರ್ ಸ್ಪಾಟ್ ಭಾರಿ ಇಂಪಾರ್ಟೆಂಟ್. ಅಲ್ಲಿಂದ ಈ ಕಡೆ ಬಂದರೆ ವಿಶ್ವನಾಥ ಇರೋದು. ಎಲ್ಲೂ ಬಿಡದೇ ಇದ್ದಂಥ ಬ್ರಹ್ಮಕಪಾಲ ಅವ್ರಿಗೆ ಒಂದು ಹಂತದ ಮೋಕ್ಷ ಸಿಕ್ಕಿದ್ದು ರುದ್ರದೇವರಿಗೆ ಕಾಶಿಗೆ ಹೋದಾಗ, ಪೂರ್ತಿ ಬಿಟ್ಟಿದ್ದು ಬದರಿಗೆ ಹೋದಾಗ. ಅದಕ್ಕೆ ಎರಡು ಬ್ರಹ್ಮಹತ್ಯಾ ಪರಿಹಾರ ಮಾಡ್ತಕ್ಕಂಥ ಕ್ಷೇತ್ರ ಅಂತ ಕಾಶಿಗೆ ಹೆಸರು, ಬದರಿಗಂತೂ ಸಿದ್ಧಿ ಅದು, ಅದು ಶುದ್ಧ ವೈಷ್ಣವ ಕ್ಷೇತ್ರ. ಇವರಲ್ಲಿ ಉಳ್ಕೊಂಡು ನಿತ್ಯ ಬಿಂದುವಾನ ದರ್ಶನ, ಕಾಶಿನ ವಿಶ್ವನಾಥ ದರ್ಶನ ಮಾಡ್ತಾ ಇದ್ರು. ಇವೆಲ್ಲರೂ ಕಾಶಿ ಯಾತ್ರೆ ಮಾಡೋದು ಬೇರೆ, ಇಂಥ ಜ್ಞಾನಿಗಳು ಯಾತ್ರೆ ಮಾಡೋದು ಬೇರೆ, ಎಲ್ಲರೂ ಎಕ್ಸಿಬಿಷನ್ಗೆ ಹೋಗೋದು ಬೇರೆ, ಟೆಕ್ನಿಕಲ್ ಪರ್ಸನ್ ಹೋಗೋದು ಬೇರೆ, ಎಜುಕೇಷನಲ್ ಟೂರ್ ಇದ್ದಾಗ ಅವೆಲ್ಲ ಕೂಡ ಅವರೆಲ್ಲ ಅನುಸಂಧಾನ ಮಾಡಲಿಕ್ಕೆ ಶುರು, ಜನ್ ಪೂರ್ವಜನ್ಮದೆಲ್ಲ ಹೊಳಿಲಿಕ್ಕೆ ಶುರುವಾಯಿತು. ಆದರೆ ಅವನಿನ್ನು ಸಿದ್ಧಿ ಬಂದಿರಲಿಲ್ಲ. ಒಂದು ದಿವಸ ರಾತ್ರಿ ಒಳ್ಳೆ ಬೆಳಗಿನ ಜಾವ, ಒಳ್ಳೆ ವಿಚಿತ್ರವಾದಂಥ ಕನಸು, ಅದು ಕನಸು ಮತ್ತು ನನಸು ಎರಡು ಮಿಕ್ಸ್ ಆಗಿರೋದು. ಆ ಕನಸಿನಲ್ಲಿ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ನದಿ ದಾಟಿದರೆ ವ್ಯಾಸಕಾಶಿ ಅಂತ, ಇವತ್ತಿಗೂ ವ್ಯಾಸಕಾಶಿ ಅಂತಿದೆ. ಈ ಕಡೆ ಇರೋದೆಲ್ಲ ಇದು, ಆ ಕಡೆ ಇದು ವ್ಯಾಸಕಾಶಿ, ವೇದವ್ಯಾಸರಿದ್ದ ಜಾಗ ಅಂತ ಕರೀತಾರೆ. ಬಿಹಾರ ಶುರುವಾಗೋದು ಅದರಿಂದ, ನದಿ ಬಾರ್ಡರ್ ಈ ಕಡೆ ಎಲ್ಲ ಇದು, ಆ ಕಡೆ ಉತ್ತರ ಪ್ರದೇಶ, ಆ ಕಡೆ ಎಲ್ಲ ಬಿಹಾರ. ಅಲ್ಲಿ ಕಾಶಿಯಷ್ಟು ವಿಚಿತ್ರ ಕ್ಷೇತ್ರ ಜಗತ್ತಿನಲ್ಲಿಲ್ಲ. ಯಾಕೆ ಗೊತ್ತಾ, ಒಂದು ಪಟ್ಟಣ ವೇದ ಕಾಲದಿಂದ ಪ್ರಸಿದ್ಧವಾಗಿರೋದು ಕಾಶಿ. ಕಾಶಿ ಉಲ್ಲೇಖ ವೇದಗಳಲ್ಲಿ ಬರುತ್ತೆ, ಅದು ಎಷ್ಟು ಸಾವಿರಾರು ವರ್ಷ ಇತಿಹಾಸ ಇದೆ. ಮತ್ತು ಯಾವುದೇ ರಾಜ ಗೊತ್ತಿಲ್ಲ ಅಂದರೆ ಕಾಶಿ ರಾಜ ಅಂದ್ಬಿಡ್ತಾರೆ ಅಷ್ಟರ ಮಟ್ಟಿಗೆ. ಒಂದು ಗೋತ್ರ ಇರ್ತಾರೆ ಕಶ್ಯಪ ಗೋತ್ರ ಅಂತ ಹೇಗೆ ಅಂತಾರೋ, ಅದು ಗೊತ್ತಿಲ್ಲ ಅಂದರೆ ಕಾಶಿ ರಾಜ ಅಂದ್ಬಿಡೋದು ಅಷ್ಟರ ಮಟ್ಟಿಗೆ ಕಾಶಿ ಪ್ರಸಿದ್ಧ. ಈ ಪೌಂಡ್ರಕ ವಾಸವಿದ್ದಿದ್ದು ಅಲ್ಲೇನೆ. ಅದೇ ಅದಕ್ಕೆ ಭೀಮಸೇನ ದೇವರು ಹೆಂಡತಿ ಕಾಳಿದೇವಿಯ ತೋರ್ಮನೆ, ಅದು ಕಾಳಿದೇವಿ ಸಾಕ್ಷಾತ್ ಭಾರತೀ ದೇವಿ ಅಲ್ಲಿದ್ದಿದ್ದು. ಅದರ ಜೊತೆಗೆ ಜರಾಸಂಧ ಭೀಮಸೇನ ಯುದ್ಧ ನಡೆದಿದ್ದು ಅಲ್ಲಿ, ಜರಾಸಂಧ ಎತ್ತಿ ಗಂಗೆಯಲ್ಲಿ ಬಿಸಾಕಿದ್ದು ಭೀಮಸೇನ ದೇವರು ಅಲ್ಲಿ. ಒಂದಲ್ಲ ಎರಡಲ್ಲ ಕಾಶಿ ಇತಿಹಾಸ ಹೇಳಿದ ಕೊಟ್ಟರೆ ಇಡೀ ರಾಮಾಯಣ ಮಹಾಭಾರತ ಭಾಗವತ ಎಲ್ಲದಕ್ಕೂ ಸೆಂಟರ್ ಆಗಿ ಬಂದ ಒಂದು ಅಪೂರ್ವ ಕ್ಷೇತ್ರ ಕಾಶಿ. ಅದು ಅದಕ್ಕೆ ಅಷ್ಟು ಭಾರಿ ಸಿದ್ಧಿ ಬಂದಿರೋ ಕ್ಷೇತ್ರ. ಅಲ್ಲಿ ಹೋಗಿಬಿಟ್ಟು ಅದೆಲ್ಲ ಪಾಪ ಎಲ್ಲ ಕಳೆದೋಯ್ತು, ಪ್ರಾರಬ್ಧ ಕರ್ಮ ಇತ್ತು ಎಲ್ಲ ತೊಳೆದೋಯ್ತು. ಅದರಿಂದ ನಾವು ತುಂಬ ದುಃಖಗಳಿದ್ದಾಗ ದೇವರ ದರ್ಶನ ಮಾಡಿದರೆ, ತೀರ್ಥಯಾತ್ರೆ ಮಾಡಿದರೆ ಅಂತ ಬ್ಲಾಕ್ ಮಾಡಿರೋ ಪಾಪ ಹೋಗಿಬಿಡುತ್ತಲ್ಲ, ಯಥಾಪರ ಒಳ್ಳೆಯದಾಗುತ್ತೆ. ಆಮೇಲೆ ಅದು ನಡೆದೋಯ್ತು. ಸ್ವಪ್ನದಲ್ಲಿ ಪುರಂದರದಾಸ ರೂಪದಲ್ಲಿ ಪರಮಾತ್ಮ ಬರ್ತಾರೆ. ದೇವರು ಯಾವಾಗಲೂ ಡೈರೆಕ್ಟಾಗಿ ಕಾಣೋದಿಲ್ವಂತೆ. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತ ಹಂತ್ವಿತಿ ಅಂತ ಹೇಳಿದ್ದಾರೆ. ಗುರುಗಳ ಮೂಲಕ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಪುರಂದರದಾಸರು ಇವರು ಜನ್ಮದಿನದ ಸಂಬಂಧ. ಪುರಂದರದಾಸ ನಾಲ್ಕು ಮಕ್ಕಳನ್ನ ಮಧ್ವಪತಿ ವಿಠಲ ಅಂತಿದ್ದಾರೆ, ಅವರೇ ಇವರಾಗಿದ್ದರು ಅಂತ ಹೇಳಿದ್ದಾರೆ. ಅವರೇ ಇವರಾಗಿದ್ದರು, ಆದ್ದರಿಂದಾಗಿ ನನ್ನ ಸಂಬಂಧ ಇತ್ತು. ಅವ್ರ ರೂಪದಲ್ಲಿ ಪರಮಾತ್ಮ ಬಂದು ಅವರನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೆ. ಇದು ನಿತ್ಯದ ಕನಸಲ್ಲಿ ನಾವು ಕಾಶಿಗೆ ಹೋದಾಗತ್ತೆ, ಆದರೆ ಅದು ಕರ್ಕೊಂಡು ಹೋಗಿರೋದಿಲ್ಲ, ನಮ್ಗೆ ಹಾಗೆ ಕಾಣಿಸುತ್ತೆ ಅಷ್ಟೇ. ಆದರೆ ಜ್ಞಾನಿಗಳನ್ನು ಮಾತ್ರ ಆ್ಯಕ್ಚುಲಿ ಕರ್ಕೊಂಡು ಹೋಗ್ತಾರೆ. ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಇನ್ನೊಮ್ಮೆ ಕೃಷ್ಣ ಕೊಡಿಸ್ತಾನೆ, ದ್ರೋಣಪರ್ವದಲ್ಲಿ ಬರ್ತದೆ. ಅಲ್ಲಿಂದ ಕರ್ಕೊಂಡು ಕೈಲಾಸ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಅರ್ಜುನನನ್ನು. ಇನ್ನೊಮ್ಮೆ ರುದ್ರದೇವರ ಕೈಯಲ್ಲಿ ಪಾಶುಪತಾಸ್ತ್ರ ಉಪದೇಶ ಮಾಡಿಸಿ ಮರು ದಿವಸ ಜಯದ್ರಥನ ಅರ್ಜುನ ಕೊಲ್ತಾನೆ. ಅದು ಎಲ್ಲರಿಗೂ ಅಲ್ಲ, ಭಾರಿ ಎಕ್ಸೆಪ್ಷನಲಿ ಗ್ರೇಟ್ ಜ್ಞಾನಿಗಳಿಗೆ ಮಾತ್ರ. ವಿಜಯರಾಯರಿಗೆ ಆ ರೀತಿ ಆಯಿತು. ಅಲ್ಲಿ ಕರ್ಕೊಂಡು ಹೋಗಿಬಿಟ್ಟು ದೊಡ್ಡ ಮುನಿಗಳ ಸಭೆ, ವೇದವ್ಯಾಸದೇವರು ಕೂತಿದ್ದಾರೆ, ಶುಕಮುನಿಗಳು ಕೂತಿದ್ದಾರೆ, ವಿಚಿತ್ರವಾದಂಥ ಪವಿತ್ರ ಸ್ಥಳ. ಅಲ್ಲಿ ಇವನು ಕರ್ಕೊಂಡು ಹೋಗಿಬಿಟ್ಟಾಗ ವೇದವ್ಯಾಸದೇವರ ಹತ್ರ ಬಂದು ಅವರ ನಾಲಿಗೆ ಮೇಲೆ ವಿಜಯ ವಿಠಲ ಅಂತ ಬರೆದ್ರೆ, ನಾಲಿಗೆ ಮೇಲೆ ಕಾಳಿದಾಸನ ಬಗ್ಗೆ ಕೇಳಿರುತ್ತೆ ಅವನು ಬರೆದ್ರು ಅಂತ ಹೇಳಿಬಿಟ್ಟು. ಅದು ಲೌಕಿಕ ಕಾವ್ಯ, ಇದು ಶಾಸ್ತ್ರದ್ದೇ. ಕಾಳಿದಾಸರಿಗೆ ಒಳ್ಳೆ ಕವಿ ಎಲ್ಲ ಆಗಿಬಿಟ್ಟು, ಅದು ವಿಜಯರಾಯರ ಪೂಜ್ಯತೆ ಇಲ್ಲ, ವಿಜಯರಾಯರಂತೆ ಪೂಜ್ಯತೆ ಜಾತಿಗಳು ಕಾಣೋದಿಲ್ಲ. ಲೌಕಿಕರಿಗೆ ಎಷ್ಟೇ ಸನ್ಮಾನ ಬಂದರೂ ಕೂಡ ಯಾಸ್ತೋದಕ ಪುರಾಣ ಅಭಿಷೇಕಗಳೆಲ್ಲ ಮಾಡೋದಿಲ್ಲ, ಅದೆಲ್ಲ ಅಧ್ಯಾತ್ಮಕ್ಕೆ ಮಾತ್ರ ಸಾಧ್ಯ. ಅದನ್ನು ಪಡ್ಕೊಂಡ್ರು ಮತ್ತೆ ವಾಪಸ್ ಬಿಟ್ಬಿಟ್ರು. ಬೆಳಿಗ್ಗೆ ಎದ್ದು ನೋಡ್ತಾರೆ ದಿವ್ಯ ಜ್ಞಾನ, ಆ ಕ್ಷಣದಲ್ಲಿ ಬಂದ ಜ್ಞಾನ ನಿತ್ಯ ಉಳ್ಕೊಂಡ್ಬಿಡುತ್ತೆ. ಹಾಗೆ ಒಂದು ಕ್ಷಣಕ್ಕೆ ಟೀಕಾರಾರಿಗೆ ಒಂದು ಮಾತು, ಕಿಂಪಶು ಪೂರ್ವ ದೇಹೆ ಅಷ್ಟೇ. ಹಿಂದಿನ ಮೊಮೆಂಟಲ್ಲಿ ಬರೀ ದೊಂಡ ರಘುನಾಥ ರಾಯ, ನೆಕ್ಸ್ಟ್ ಮೊಮೆಂಟಲ್ಲಿ ದೊಡ್ಡ ವಿಶ್ವವಿಖ್ಯಾತರ ಟೀಕಾಕಾರ, ಒಂದೇ ಕ್ಷಣದಲ್ಲಿ ಚೇಂಜ್ ಆಗೋಯ್ತು. ಇವ್ರಿಗೂ ಹಾಗೆ ಆಯಿತು. ವಿಜಯದಾಸರು ಬೆಳಿಗ್ಗೆ ಎದ್ದು ನೋಡ್ತಾರೆ ಅವ್ರ ಲೈಫೇ ಚೇಂಜ್ ಆಗಿಬಿಟ್ಟಿದೆ. ಕಂಡಿದ್ದೆಲ್ಲ ಕಣ್ಣಿಗೆ ಕಾಣೋದೆಲ್ಲ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ನಮಗೆ ವಸ್ತು ಕಂಡ್ರೆ ಅವ್ರಿಗೆ ಹಿಂದೆ ದೇವರೇ ಕಾಣಿಸ್ತಾ ಇತ್ತು. ಅಪರೋಕ್ಷೀಕೃತ ಶ್ರೀಶ ಅಂತ ಹೇಳ್ತೇವಲ್ಲ, ಹಾಗೆ ದಿವ್ಯ ದರ್ಶನ ಆಯಿತು ಅವರಿಗೆ. ಅವ್ರ ಮುಖದ ವರ್ಚಸ್ಸೇ ಚೇಂಜ್ ಆಯಿತು. ಜನರು ನೋಡಿ ಏನು ದಾಸಪ್ಪ ಮನೆಯಾಗಿದ್ದಾಗ ಇಲ್ವಲ್ಲ, ಎಷ್ಟು ಬದಲಾಗಿದ್ದಾನೆ ಅಂತ ನೋಡ್ತಾ ಇದ್ದಾರೆ. ಒಂದು ಮಾತಾಡಿದ್ರೆ ಬರೀ ಶಾಸ್ತ್ರದ ಮಾತುಗಳೇ, ಅಂಥ ವರ್ಚಸ್ಸು. ಯಾರು ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿದ ತಕ್ಷಣ ಕೆಲಸ ಆಗಿಬಿಡ್ಬೇಕು. ಒಂದು ಕ್ಷಣದಲ್ಲಿ ಅವ್ರ ಕೀರ್ತಿ ಹರಡೋಯ್ತು. ಇವತ್ತು ಓವರ್ ನೈಟ್ ಅಂತೀವಲ್ಲ, ಓವರ್ ಮೊಮೆಂಟ್ ಚೇಂಜ್ ಆಯಿತು. ಆರಿ ಕಾಶಿರಾಜನಿಗೆ ಸುದ್ದಿ ಮುಟ್ಟಿತು, ಆತನಿಗೂ ಸಮಸ್ಯೆ ಇತ್ತು. ಇವ್ರ ಹತ್ರ ಬಂದ, ಸಮಸ್ಯೆ ಹೇಳಿಕೊಂಡ, ಹೇಳಿದ್ರು ಪರಿಹಾರ ಆಗೋಯ್ತು. ದೊಡ್ಡ ಸನ್ಮಾನ ಇವರಿಗೆ. ಏನು ಇದ್ದಲ್ಲಿ ಎಲ್ಲ ರಾಶಿ ರಾಶಿ ಬರಲಿಕ್ಕೆ ಶುರುವಾಗೋಯ್ತು. ಏನು ಇದ್ದಿಲ್ಲ, ರಾಶಿ ರಾಶಿ ಮುಟ್ಟಿದ್ದೆಲ್ಲ ಚಿನ್ನ. ಆ ಕಾಲ ಬಂತು. ಇದನ್ನೇ ಇದನ್ನೆಲ್ಲ ತಮಾಷೆ ಅಂತ ತಿಳ್ಕೊಂಡ್ಬಿಡಬೇಡಿ. ಆಚಾರ್ಯ ಹೇಳಿ ಬ್ರಹ್ಮಸೂತ್ರದಲ್ಲಿ ಬರುತ್ತೆ, ಭಾಷೆ ವೇದವ್ಯಾಸದೇವರು ಹೇಳುತ್ತಾರೆ. ಅಂತಿದ್ದದ್ದಲ್ಲ, ದೇವ್ರು ತಿಳ್ಕೊಂಡ್ರೆ ಪರಮಾತ್ಮನ ಅರ್ಥ ಮಾಡಿಕೊಂಡ್ರೆ ಸಿಗದೇ ಇರೋದೇ ಇಲ್ಲ. ಸರ್ವೇ ಪ್ರತಿಯೊಂದು ಹೇಳಬೇಕಾದ್ರೆ ಸರ್ವೇಪಿ ಪುರುಷಾರ್ಥಾಶ್ಯು ಜ್ಞಾನಾದೇವರ ಸಂಶಯ ಅಣುಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ. ತತ್ವಜ್ಞಾನ ಒಂದು ಬಂತಂದ್ರೆ ಕೂತಲ್ಲೇ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಲೌಕಿಕದಲ್ಲೇ ಕಳೆದು ವಾರ ಅನ್ನೋದು ಹುಡುಗ ಫಸ್ಟ್ ರ್ಯಾಂಕ್ ಕೆಲಸಕ್ಕೆ ಸೇರ್ತಾನೆ, ಏನು ಮನೆ ಗಿನೆ ಕಾರು ಎಲ್ಲ ಬಂದ್ಬಿಡ್ತವೆ. ಬರೀ ಲೌಕಿಕದಲ್ಲಿ ಇಷ್ಟು ಬರೋದಾದರೆ ಅಧ್ಯಾತ್ಮದಲ್ಲಿ ಎಷ್ಟು ಬರುತ್ತೆ? ಎಷ್ಟು ಭಾರಿ ದೊಡ್ಡ ದೊಡ್ಡ ಜನಗಳೇ ವಾರಾನೆ ಮಾಡ್ಕೊಂಡು ಹೋದವರು, ಆಮೇಲೆ ಅವರ ಕೀರ್ತಿ ಲೋಕ ತುಂಬ ಹರಡೋಗಿರೋದು. ಇವರಿಗೆ ಇಂಥ ಸಿದ್ಧಿ ಬಂತು, ಏನಂದರೂ ನಡೀಬೇಕು, ಸುಳ್ಳಾಗೋ ಪ್ರಸಕ್ತಿನೇ ಇಲ್ಲ. ರಾಶಿ ರಾಶಿ ಹಣ ಕೀರ್ತಿ ಎಲ್ಲ ಬಂತಂತೆ. ವಿಜಯರಾಯರ ದೊಡ್ಡ ಗುಣ ಅಂದರೆ ಅಲ್ಲಲ್ಲೇ ಖರ್ಚು ಮಾಡಿಬಿಡ್ತಿದ್ದೆ, ಯಾವುದು ಕೊಡಿರ್ತಿರ್ಲಿಲ್ಲ. ಬಂದಷ್ಟು ಹಾಗೆ ಕೊಟ್ಬಿಡೋದೇ ಕೆಲಸ, ಕೊಡೋದಾಗೆಲ್ಲ ಮತ್ತೆ ಬರ್ತಿತ್ತು, ಕೊಟ್ಟರೆ ಬರುತ್ತಂತೆ, ಕೊಡ್ದೆ ಹೋದ್ರೆ ಇರೋದಿಲ್ವಂತೆ. ಅದು ಇದು ಬ್ಲ್ಯಾಕ್ ಮನಿ ಎಲ್ಲ ಹೋಯ್ತಲ್ಲ ಆ ಟೈಪ್, ಈಗ ಉಳಿದವ್ರಿಗೆ ಪ್ರಾಬ್ಲಮ್ ಇಲ್ಲ, ಬ್ಲ್ಯಾಕಿನ ಮಾತ್ರ ಪ್ರಾಬ್ಲಮ್. ಅದು ಉಳಿದ ಖರ್ಚೆ ಮಾಡಿರ್ತಾರೆ, ಸಮಸ್ಯೆನೇ ಬರೋದಿಲ್ಲ ಅವ್ರಿಗೆ. ಅದಕ್ಕೆ ಹೇಳಿದೆ, ಬಾವಿಯಲ್ಲಿ ನೀರು ಸೇರ್ತಾ ಇದ್ರೆ ನೀರು ಬರ್ತಾನೆ ಇರುತ್ತೆ, ಹಾಗೆ ಬಿಟ್ಟರೆ ಕೊಳತು ದುರ್ವಾಸ ದೇವ್ರು ಹುಳ ಆಗಿಬಿಡುತ್ತೆ. ಆಮೇಲೆ ದನಕ್ಕೂ ಅದೇ ಹೇಳ್ತಾರೆ, ಕೊಳತು ಹೋಗುತ್ತೆ ಅಂತ ಕೊಳತೆ ಹೋಗೋದು ಕೊನೆಗೆ. ಆದ್ದರಿಂದ ದಾನ ಧರ್ಮ ಮಾಡ್ತಾ ಇದ್ರೆ ತನ್ನ ತಪ್ಪು ತಿಳ್ಕೊಂಡಿದ್ದು, ಇದ್ರೆ ದಾನ ಧರ್ಮ ಮಾಡಿ ಅಲ್ಲ, ಇರೋದ್ರೊಳಗೆ ದಾನ ಧರ್ಮ ಮಾಡಿ ಅಂತ ಹೇಳಿದ್ದ. ಇದ್ರೆ ಅಲ್ಲ, ಕೊಟ್ಟರೆ ತಾನೇ ಬರೋದು, ಬರೋದೇ ಇಲ್ಲ ಅಂತ ಹೇಳಿದ್ದ. ಹಾಗಾಗಿ ಮಾಡಿ ಕೊಡೋದು ಹೋಗೋದು, ಕೊಡೋದು ಹೋಗೋದು, ಯಾವಾಗಲೂ ಹತ್ತಿನ ದಿವಸ ನಿಲ್ ಬ್ಯಾಲೆನ್ಸ್ ಇರಬೇಕು. ಬೆಳಿಗ್ಗೆ ಎಷ್ಟು ಬರೋ ಸಾಕಾದಂತ ಏನೇ ಇಲ್ಲ, ಮರಸಿ ದೇವ್ರು ಕೊಡ್ತಾರೆ. ಈ ವಿಶ್ವಾಸ ನಮಗೆ ಬೇಕು, ಇದು ಬೇಕು. ಇವತ್ತು ನಾವು ಆಸ್ತಿ ಹಾಗೂ ನಾಳೆಗೆ ಆಸ್ತಿ ಮಾಡೋದಿಲ್ಲ, ಜೀವನ ಪೂರ್ತಿ ಬದುಕಾಗ ಆಸ್ತಿ ಮಾಡ್ತೀವಿ. ಅಷ್ಟೇ ಅಲ್ಲ, ಮಕ್ಕಳಿ ಮಾಡ್ತಾರೆ, ಮೊಮ್ಮಕ್ಕಳಿ ಮಾಡ್ತಾನೆ, ಅಷ್ಟು ಮಾಡಿ ಇನ್ನೂ ಸಾಲದು ಅಂತಿರ್ತಾನೆ ಮನುಷ್ಯ. ಅದರಿಂದ ಉಳಿಯೋದಿಲ್ಲ, ಕೊಟ್ಟು ನೋಡಿ ಕಷ್ಟ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಬಂತವರಿಗೆ ಅಲ್ಲಿಂದ ಇಲ್ಲಿ ಜನಗಳಿಗೆಲ್ಲ ಸುದ್ದಿ ಬರಲಿಕ್ಕೆ ಶುರುವಾಯ್ತು. ಈ ಕಡೆ ಯಾರೋ ಇವ್ರಿಗೆ ಯಾರೋ ಅಂತ ಗೊತ್ತಿಲ್ಲ ಅವರಿಗೆ, ಯಾರೋ ವಿಜಯದಾಸರೊಬ್ಬರು ಇದ್ದಾರೆ ಅಂತ ದಾಸಪ್ಪ ಗೊತ್ತೇ ಇಲ್ಲ ಅವರಿಗೆ. ಯಾರಿಗೆ ಪ್ರಾರಂಭ ಹೊರಟೋಯ್ತು, ರಾಯರಿಗಿಂತ ಅದು ಹೊರಟೋಯ್ತು, ಇವ್ರದ್ದು ಹೊರಟೋಯ್ತು, ಜಯತೀರ್ಥರಿಗೂ ಹೊರಟೋಯ್ತು. ಬ್ಲಾಕ್ ಇದ್ದ ಹಾಗೆ ತಕ್ಷಣ ಅವರೆಲ್ಲ ಬಾರನ್ ಗ್ರೇಟ್ ಅವರು, ಬ್ಲಾಕ್ ಇತ್ತು ಸರಿ ಹೋಯ್ತು ಅಷ್ಟೇ. ಬಾವಿ ತೊಡಸ್ತಿರ್ತಾರೆ, ಒಂದು ಕಲ್ಲು ಅಡ್ಡ ಬಂದಿರುತ್ತೆ, ಡ್ರೈನು ಬ್ಲಾಸ್ಟ್ ಮಾಡಿದ ತಕ್ಷಣ ನೀರು ಚಿಮ್ಮಿಟ್ಬಿಡುತ್ತೆ ಆತ. ಆಮೇಲೆ ನೋಡಿದ್ರೆ ತೆಗಲಕ್ಕೆ ವಾಟರ್ ತೆಗಲಕ್ಕಾಗೋದಿಲ್ಲ, ಅಷ್ಟು ನೀರು ಬಂದ್ಬಿಡುತ್ತೆ. ಆ ಥರ ಸಂಪತ್ತು ಬಂತು, ಎಲ್ಲ ಊರಿಗೆ ಹೋಗೋಕ್ಕೆ ಅಂತ ವಾಪಸ್ ಹೊರಟರು. ದಾರಿಯುದ್ದಕ್ಕೂ ಅವ್ರಿಗೆ ಏನು ಜನ ಸಾಲು ಸಾಲು, ಹೋಗ್ಬೇಕಾದ್ರೆ ಕ್ಯಾರಿ ಅಂತ ಕೇಳೋರಿಲ್ಲ, ಈಗ ಮುಂದಕ್ಕೆ ಬಿಡೋರಿಲ್ಲ. ಆ ರೀತಿ ಇದ್ರೆ ಅವ್ರ ಪಲ್ಲಕ್ಕಿ ಏನು ಇದೇನು, ಏನು ಕೊಟ್ಟರು ಕೊಡ್ತಿರೋದು ಹೋಗ್ತಿರೋದು ಮುಂದಕ್ಕೆ. ಆ ರೀತಿ ಬಂದು ಕೊನೆಗೆ ಆದ್ವಾನಿಗೆ ಬರ್ತಾರೆ. ತಂದೆ ತಾಯಿ ವಿಷಯ ಗೊತ್ತಾಗ್ತದೆ ಅವ್ರಿಗೆ, ಆನಂದ, ಭಾರಿ ಸಂಭ್ರಮ, ಎಲ್ಲರೂ ಅಲ್ಲಿಗೆ ಬರ್ತಾರೆ. ಭಾರಿ ವೈಭವದ ಜೀವನ ಶುರುವಾಯಿತು. ಅವತ್ತಿನಿಂದ ಅವ್ರ ಕೊನೆಗಾಲ ಕೊನೆಯ ಕ್ಷಣದವರೆಗೂ ಕೂಡ ವಿಜಯರಾಯರ ಮಠ ಅಂತ ಕರಿತಿದ್ರಂತ ಅವ್ರು ಮಾರ್ಗ. ವಿಜಯರ ಮಠ ಬಂತು ಅಂತೇಳಿ ಸಾವಿರಾರು ಶಿಷ್ಯರು ಅವರಿಗೆ, ಹೋದಲ್ಲೆಲ್ಲ ಶಿಷ್ಯರೇನೆ ಅವರು, ಎಲ್ಲ ಶಿಷ್ಯರು ಅಂದರೆ ನಿಜವಾದ ಶಿಷ್ಯರು. ಅಂತ ಶಿಷ್ಯ ಪರಂಪರೆಯೇ ಶುರುವಾಯಿತು. ಊರಿನ ಜನ, ಬೂತ್ಬುತ್ತಿನ ಜನ, ಎಲ್ಲ ಹೆಸರು ಕೇಳೋದು ಬರೋದು, ಹೆಸರು ಕೇಳೋದು ಬರೋದು, ಉದ್ಧಾರ ಹೋಗ್ತಿರು. ದಿವಸಕ್ಕೆ ಅವರು ಕನಿಷ್ಠ ಹತ್ತು ಹಾಡು ಬರೀತಾ ಇದ್ರಿಂದ, ಅವತ್ತಿನಿಂದ ದಿವಸಕ್ಕೆ ಹತ್ತು ಹಾಡು ಬರೀತಿದ್ರು. ಎಷ್ಟೇ ಲೆಕ್ಕ ಇಟ್ಕೊಳ್ಳಿ, 33 ವರ್ಷಕ್ಕೆ ಜ್ಞಾನ ಬಂತು, 73 ವರ್ಷದವರೆಗೆ ಇದ್ರು, 40 ವರ್ಷ ಬರೋದು. ದಿವಸಕ್ಕೆ ಹತ್ತು ಇಟ್ಕೊಂಡ್ರೆ 360 × 10 3600 ಆಯಿತು, 40 ಮಾಡಿ ಎಷ್ಟಾಯ್ತು ಅಲ್ಲಿಗೆ. ಅಲ್ಲಿ ಹುಟ್ಟಿ ಬಂದಿದ್ದೆ ಅದಕ್ಕೆ ಅಂತ ಹೇಳ್ತಾರೆ. ಪುರಂದರದಾಸರ ಸಂಕಲ್ಪ ಮಾಡಿದ್ರಂತೆ 5 ಲಕ್ಷ ಬರೀಬೇಕು ಅಂತೇಳಿ, ಅಷ್ಟು ಶಾರ್ಟ್ ಬಿದ್ದಿತ್ತು. ಅದನ್ನು ಇವರು ಫಿಲಪ್ ಮಾಡಲಿಕ್ಕೆ ಬಿಟ್ಟು ಹೋಗಿದ್ರಂತೆ. ಆ ಕೆಲಸ ಇವ್ರು ಮಾಡ್ತಾರೆ. 25,000 ಅಷ್ಟೇ ಬರೀಲಿಲ್ಲ, 25,000 ಅವ್ರಿಗೆ ಕಂಪ್ಲೀಟ್ ಮಾಡಲಿಕ್ಕೆ ಪ್ಲಸ್ ತಮ್ಮದು. ಹೀಗಾಗಿ ರಾಶಿ ರಾಶಿ ಹಾಡುಗಳನ್ನು ಬರೀತಾರೆ. ದಿವಸಕ್ಕೆ 10 ಬರೆದ್ರು, 10 ಓದಕ್ಕಾಗೋದಿಲ್ಲ ನಮಗೆ, ಅರ್ಥ ಆಯ್ತಾ? 10 ಬರೆದ್ರು, 10 ಬರೆಯೋದಂದ್ರೆ ವಿಚಿತ್ರವಾದ ಜ್ಞಾನ ಅದು. ಅವರಷ್ಟು ಏನು ಓದೋದವ್ರು ಬರೀತಾರೆ, ಭಾರಿ ಗ್ರೇಟ್ ಅಂದರೆ. ಇವತ್ತು ಎಷ್ಟು ಓದ್ರೆ ಅವ್ರು ಮಾತು ಅರ್ಥ ಆಗಲ್ಲ, ಆ ರೀತಿ ಬರೀತಾರೆ. ವಿಜಯದಾಸ ಸುಳಾದಿ ಅಂದರೆ ಪಂಡಿತರೆಲ್ಲ ತಲೆ ಗಾಬರಿ ಆಗಿಬಿಡ್ತಾರೆ, ಅರ್ಥ ಹೇಳೋದು ಭಾರಿ ಕಷ್ಟ ಅಂತೆ. ಆಗ ದೇವ್ರನ್ನ ಒಪ್ಪಲೇಬೇಕಾಗ, ಪುನರ್ಜನ್ಮ ಒಪ್ಪಲೇಬೇಕು. ಯಾರಿಗೆ ಏನೋ ಗೊತ್ತಿದ್ದಿಲ್ಲ, ಅವ್ರು ಅಷ್ಟು ಬರೀತಾರೆ, ಆಗಲೂ ಏನಿಲ್ಲ, ಬರೆಯೋದಷ್ಟೇ. ಜ್ಞಾನಿಗಳೆಲ್ಲ ಅವ್ರು ಶಿಷ್ಯರಾಗ್ತಾರೆ ಅಂದರೆ ಪುನರ್ಜನ್ಮ ಒಪ್ಪದೇ ಇದ್ರೆ ಸಾಧ್ಯ ಇಲ್ಲ, ದೈವಾನುಗ್ರಹ ಒಪ್ಪದೇ ಹೋದ್ರೆ ಸಾಧ್ಯ ಇಲ್ಲ. ಆಗ ನಮಗೆ ದೇವರಲ್ಲಿ ಭಕ್ತಿ ಬರುತ್ತೆ, ಜೀವನದ ನಂಬಿಕೆ ಬರುತ್ತೆ, ಶಾಸ್ತ್ರದಲ್ಲಿ ವಿಶ್ವಾಸ ಬರುತ್ತೆ. ದೊಡ್ಡವ್ರ ಕಥೆ ಕೇಳೋದು ಕೂಡ ಶಾಸ್ತ್ರ ಅಂತ ಹೇಳ್ತಾರೆ. ಶಾಸ್ತ್ರ ಓದೋದು ಹೇಗೆ ಶಾಸ್ತ್ರನೋ, ದೊಡ್ಡವ್ರ ಕಥೆ ಕೇಳೋದು ಶಾಸ್ತ್ರನೇ. ಮಧ್ವವಿಧಿ ಅಂಥ ಶಾಸ್ತ್ರ ಅದು. ಅದನ್ನು ಓದಿದರೆ ವೇದಾಂತಂ ಸ್ವಯಮಿವ ಬಂಧ ಮೋಕ್ಷ ಮೂಲಂ ವ್ಯಾಚಷ್ಟೆ ಸೂಟಮತ ಕೋಪಿ ಕೋವಿದೋತ್ರ ಅಂತ ಮಧ್ವವಿಧಿಯಲ್ಲಿ ಹೇಳ್ತಾರೆ. ಬ್ರಹ್ಮಸೂತ್ರ ಭಾಷ್ಯ ಇದ್ದಾಗಿತ್ತಂತ ಆಚಾರ್ಯ ಜೀವನ. ಅಂತ ಪವಿತ್ರವಾದ ವ್ಯಕ್ತಿತ್ವ ಮಧ್ವಾಚಾರ್ಯ. ಜ್ಞಾನಿಗಳೆಲ್ಲ ಅವರ ಅನುಯಾಯಿಗಳೆಲ್ಲ ಒಂದು ಸ್ವಲ್ಪಟ್ಟಿಗೆ ಹಾಗೇ ಇರ್ತಾರೆ. ಇವರು ದೊಡ್ಡ ಋಷಿಗಳ ಅವತಾರ ಆದ್ದರಿಂದ ಒಳ್ಳೆ ರೀತಿಯಲ್ಲಿ ಬಂದರು, ಜನಗಳಿಗೆ ಆಶ್ಚರ್ಯವಾಯಿತು, ಉಪದೇಶ ಮಾಡ್ತಿದ್ರು. ಅವರ ಹಾಡುಗಳು ಗೊತ್ತಲ್ಲ, ದಾರಿ ತಪ್ಪಿದವರು ಒಳ್ಳೆ ದಾರಿ ತಂದರು. ಎಚ್ಚತ್ತು ಇರ ಕಂಡ್ಯ ಮನವೇ ನಮ್ಮ ಅಚ್ಚುತನ ಅಂಗ್ರಿಯ ನೆನೆಕಂಡ್ಯ ಮನವೇ. ಒಂದು ಹಾಡು ಸಾಕು ಮನುಷ್ಯ ಚೇಂಜ್ ಆಗಬೇಕಾದ್ರೆ, ಎಚ್ಚತ್ತು ಇರ ಕಂಡ್ಯ ಮನವೇ ನಮ್ಮ ಅಚ್ಚುತನ ಅಂಗ್ರಿಯ ನೆನೆಕಂಡ್ಯ ಮನವೇ. ಅಲರ್ಟ್ ಅಂತಾರೆ ಈಗ ಉಗ್ರಗಾಮಿ ಟೆರರಿಸ್ಟ್ ಅಲರ್ಟ್ ಅಂತ ಹೇಳ್ತಾರೆ, ಎದ್ದಿರೋದಿಲ್ವಾ? ಹೆಚ್ಚಿಗೆ ಎಚ್ಚರವಾಗಿರಿ ಅಂತ, ಹೆಚ್ಚು ಜಾಗೃತವಾಗಿರಿ. ಯಾವುದು ಎಚ್ಚರ? ನಾವು ಎದ್ದಿಲ್ವಾ ಈಗ ಅಂತ ಕೇಳಿದ್ರೆ, ಇದು ಎದ್ದಾಗಲ್ಲ. ಅಚ್ಚುತನ ಅಂಗ್ರಿಯ ನೆನೆಕಂಡ್ಯ ಮನವಿ, ಅಚ್ಯುತನನ್ನೇ ನೆನೆಬೇಕು. ಬೇರೆ ಏನು ನೆನೀತೇವೆ ಅಲ್ಲ, ಚ್ಯುತವಾಗ ಪದಾರ್ಥ. ಚ್ಯುತ ಅಂದರೆ ನಾಶ ಆಗುತ್ತದಲ್ಲ. ನಾವು ಯಾವುದನ್ನು ಹಿಡಿಬೇಕು? ನಾಶವಾಗದ್ದನ್ನು ಹಿಡಿಬೇಕು. ನಾಶವಾಗದನ್ನು ಭಗವಂತ ಒಬ್ಬನೇ, ಅದು ದೇವರನ್ನು ಹಿಡಿಬೇಕು ಅಂತ ಹೇಳ್ತಾ, ನಮ್ಮ ಅಚ್ಯುತನ ಅಂಗ್ರಿಯ ನೆನಕಂಡೆ ಮನವಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಯಾತಕ್ಕೆ ದೇವರನ್ನು ಹಿಡಿಬೇಕು ಅಂಬುದಕ್ಕೆ ಉತ್ತರ, ಯಾತಕ್ಕೆ ಬೇರೆಯನ್ನು ಹಿಡಿಬಾರ್ದು ಅಂಬುದಕ್ಕೂ ಉತ್ತರ. ಅದು ಬೇರೆ ಯಾರ ಇರ್ತಾರೆ, ಯಾಕೆ ಒಳ್ಳೆ ಕೆಲಸ ಬಿಟ್ಟುಬಿಟ್ರಲ್ಲ ಅಂದರೆ ಟೆಂಪರರಿ ಬಿಟ್ಟುಬಿಟ್ಟೆ ಅಂತ ಹೇಳ್ತಾನೆ. ತಕ್ಷಣ ಟೆಂಪರರಿ ಬಿಟ್ಟುಬಿಟ್ಟೆ, ಅದಕ್ಕಿಂತ ಕಡಿಮೆ ಸಂಬಳ ಪರ್ಮನೆಂಟ್ ಹಿಡ್ಕೊಂಡೆ ಅಂತ ಹೇಳ್ತಾನೆ. ಇನ್ನು ಸಂಬಳನೂ ಜಾಸ್ತಿ ಇಟ್ಟು ಪರ್ಮನೆಂಟ್ ಆದರೆ ಮುಗಿದು ಹೋಗ್ತಾನೆ. ದೇವರ ಹತ್ರ ಹೋದರೆ ಪರ್ಮನೆಂಟ್ ಭಗವಂತ ಒಬ್ಬನೇ ಜಗತ್ತಿನಲ್ಲಿ. ನಾವು ಯಾರು ಪರ್ಮನೆಂಟ್ ಜಾಬ್ ಅಂತಾರೆ, ಇವನೇ ಪರ್ಮನೆಂಟ್ ಅಲ್ಲ, ಕಂಪ್ನಿನೇ ಪರ್ಮನೆಂಟ್ ಅಲ್ಲ, ಇವನೇ ಪರ್ಮನೆಂಟ್ ಜಾಬ್ ಏನಾಗುತ್ತದೆ? ನಿಜವಾದ ಪರ್ಮನೆಂಟ್ ಅಂದರೆ ಭಗವಂತ ಒಬ್ಬನೇ. ಊರ್ಧ್ವ ಮೂಲಂ ಮಥಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಎಲ್ಲವೂ ನಶ್ವರ, ಭಗವಂತ ಒಬ್ಬನೇ ಶಾಶ್ವತ ಅಂತ ದೇವನ ಹಿಡಿದರೆ ಆಗ ನಮಗೆ ನಿತ್ಯವಾದ ಮೋಕ್ಷ ಸಿಗುತ್ತೆ. ಅದು ನಚ ಪುನರಾವರ್ತತೆ, ನಚ ಪುನರಾವರ್ತತೆ. ಅದಕ್ಕೆ ಎಚ್ಚೆತ್ತು ಇರಕಂಡೆ ಮನವಿ. ನಾವೇನು ಮಾಡ್ತೇವಾಗ, ಅಯ್ಯೋ ಎಷ್ಟು ಟೈಮ್ ಇದೆ, ಬೇಕಾದಷ್ಟು ಜನಿದೆ, ಬೇರೆ ಕೆಲಸ ಮಾಡ್ಕೊಂಡ್ಬಿಡೋಣ, ದೇವ್ರ ಬಗ್ಗೆ ಅಮಾನ್ ಮಾಡೋಣ ಅಂದರೆ ನಮಗೆ ಸಿಕ್ಕಿರೋ ಚಾನ್ಸ್, ಅಂತಿಂತ ಚಾನ್ಸ್ ಸಿಕ್ಕಿಲ್ಲ. ನರಜನ್ಮ ಬರುವುದೇ ಕಷ್ಟ, ಇದರೊಳರಿತು ನೋಡಲು ವಿಪ್ರತ್ವವೇ ಶ್ರೇಷ್ಠ, ನಮ್ಮ ಮರುತ ಮತ ಬಂದುವುದೇ ದುರ್ಘಟ, ಕೇಳೆಲ್ಲವೋ ಮರ್ಕಟ, ಎಚ್ಚೆತ್ತು ಇರಕಂಡೆ ಮನವಿ. ಇಂಥ ಚಾನ್ಸ್ ಸಿಗ್ತದ ಅಂತ ಹೇಳ್ತಾರೆ, ಇಂಥ ಚಾನ್ಸ್ ಸಿಗ್ತದ. ಇವತ್ತಿನ ದಿವಸ ಮನುಷ್ಯ ಜನ್ಮ ಬರೋದೇ ಭಾರಿ ಕಷ್ಟ, ಅದಕ್ಕೆ ಕೈಕಾಲೆಲ್ಲ ಸರಿಗಿದ್ರೆ ಭಾರಿ ಪುಣ್ಯ, 11 ಇಂದ್ರಿಯ ಇದ್ರೆ ಭಾರಿ ಗ್ರೇಟು. ಅದರಲ್ಲೂ ಕೂಡ ಬ್ರಾಹ್ಮಣ ಜನ್ಮ, ಅದರಲ್ಲಿ ವೈಷ್ಣವ ಜನ್ಮ, ಅದರಲ್ಲೂ ತಿಳುವಳಿಕೆ ಇರೋ ಮನೆಯಲ್ಲಿ ಹುಟ್ಟಿರೋ ಜನ್ಮ ಅಂದರೆ ಫೈನೆಸ್ಟ್ ಗೋಲ್ಡನ್ ಆಪರ್ಚುನಿಟಿ. ಇದು ದೇವ್ರ ಬಗ್ಗೆ ತಿಳ್ಕೊಳ್ಳೋದು ಗೋಲ್ಡನ್ ಆಪರ್ಚುನಿಟಿ ಅಂದರೆ ವೈಷ್ಣವ ಜನ್ಮ. ಇದು ಮೋಕ್ಷಕ್ಕೆ ಬಹಳ ಹತ್ತಿರ ಇರತಕ್ಕಂಥ ಜನ್ಮ, ಇದನ್ನು ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಇದನ್ನು ವೇಸ್ಟ್ ಮಾಡಿಕೊಂಡ್ರೆ ಮತ್ತೆ ಜಾಗ ಸಿಗೋದಿಲ್ಲ. ಇದನ್ನೇ ಭಾಗವತಲ್ಲಿ ಹೇಳ್ತಾರೆ, ಪ್ರಾಪ್ತಾನ್ ರುಜಾತಿನ್ ಪಿಹ ಏಚ ಜಂತವ ಜ್ಞಾನಕ್ರಿಯಾ ದ್ರವ್ಯ ಕಲಾಪ ಸಂಹೃತಾ ನ ಚೇದ್ಯತೇರನ್ ನ ಪುನರ್ಭವಾಯ ಭೂಯೋ ವನೌಕಾ ಇವ ಯಾಂತಿ ಬಂಧನ. ಇಂಥ ಅವಕಾಶ ಕೊಟ್ಟ ಉಪಯೋಗಿಸಿಕೊಳ್ಳದೆ ಹೋದರೆ ಮತ್ತೆ ಸಿಗೋದಿಲ್ಲ ಅಂತ ಹೇಳಿದ್ರು. ಮುಗಿದೋಯ್ತು, 84 ಲಕ್ಷ ಯೋನಿಗಳನ್ನು ದಾಟಿ ಬಂದಿರೋದು ನಾವೀಗ ಫೈನೆಸ್ಟ್ ಸ್ಟೇಜಲ್ಲಿದ್ದೇವೆ. ಬುದ್ಧ ಮೇಲೆ ಹೋದರೆ ಹೋಗ್ತಾನೆ, ಬಿದ್ದೋಗ್ಬಿಡ್ತಾನೆ ಅಷ್ಟೇ ಹೊರತು ಮತ್ತೆ ಬಿದ್ದರೆ ಆ ಲೆವೆಲ್ಲಿ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಸಾಧನೆ ಮಾಡಿ, ಹೊಟ್ಟೆಗಿರಲಿ ಬಟ್ಟೆಗಿರಲಿ ಎಲ್ಲ ಇರಲಿ, ಆದರೆ ದೇವರ ಕಡೆ ಗಮನ ಇರಲಿ ಅಂತ ಹೇಳ್ತಾರೆ. ಇವತ್ತು ಅದೊಂದೇ ಬಿಟ್ಟಿರೋದು, ನಾಯಿ ಕಡೆ ಡಾಗ್ ಕಡೆ ಗಮನ, ಗಾಡ್ ಕಡೆ ಇಲ್ಲ. ಹಾಗಾಗಿ ಬಿಟ್ಟಿದ್ದು ಡಾಗ್ ಬಗ್ಗೆ ಯೋಚನೆ ಮಾಡ್ತಾರೆ ಮಾಡ್ತಾರೆ, ಎತ್ತೋ ಇಲ್ಲೋ ಮರಿತೋ ಇಲ್ಲೋ ಔಷಧಿ ಏನು ಬಿಸ್ಕತ್ತೆ ಅನ್ನೋದಕ್ಕೆ, ಅದೇ ಬಿಸ್ಕತ್ ತಾಯಿ ಕೊಟ್ಟರೆ ವೈಕುಂಠಕ್ಕೆ ಹೋಗ್ಬಿಡ್ತಿದ್ದ ಪಾಪ. ಮನುಷ್ಯನಿಗೆ ತಿಳುವಳಿಕೆನೆ ಇಲ್ಲ, 24 ತಾಸು ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಅಂಥ ಸ್ಥಿತಿಯಲ್ಲಿ ಮನುಷ್ಯ ಇದ್ದರೆ ಸರಿಯಲ್ಲ. ನಿಜವಾಗಲೂ ದೇವರನ್ನು ಬಿಟ್ಟ ಜೀವನ ಜೀವನನೇ ಅಲ್ಲ. ಬೇರೆ ಎಲ್ಲ ಪ್ರಾಣಿಗಳನ್ನ ಬೈಬಾರದು, ಯಾಕಂದ್ರೆ ಜ್ಞಾನನೇ ಇಲ್ಲ ಅವಕ್ಕೆ. ಜ್ಞಾನ ಇಲ್ಲದವನು ಬೈದರೆ ಉಪಯೋಗ ಇಲ್ಲ, ಹೋಗ್ತಾ ಚೇರ್ ಎಡಿಬಿಡ್ತೇವೆ, ಬಿದ್ದು ಬಿಡ್ತೇವೆ, ಚೇರ್ನ ಯಾರು ಹೊಡಿತಾರೆ ಹೋಗಿಬಿಟ್ಟು. ತಿಳುವಳಿಕೆ ಇಲ್ಲ, ಇನ್ನೊಬ್ಬ ಮನುಷ್ಯ ಮಾಡಿದ್ರೆ ಸಿಟ್ಟು ಬರುತ್ತೆ. ಇವತ್ತು ನಾವು ಜಡ ಪದಾರ್ಥ ಬೇರೆ, ಚೇತನ ಬೇರೆ, ಪರಮಚೇತನ ಬೇರೆ, ನಮಗೆ ಸಾರಾಸಾರ ವಿವೇಕ ಇರಬೇಕು. ಇನ್ನು ಸರಿಯಾಗಿ ಹೇಳೋದಾದರೆ ಇವತ್ತು ಶಾಸ್ತ್ರನ ಹೆಚ್ಚನ ಓದಬೇಕು. ಆ ಕಾಲದಲ್ಲಿ ನಾವು ಇದ್ದೇವೆ, ಇವತ್ತು ನಮಗೆ ಜಗತ್ತಿನ ವಿಶೇಷಣೆ ಗೊತ್ತಾಗಿದೆ. ಇಡೀ ಜಗತ್ತು ಎಷ್ಟಿದೆ ಅಂತ ಇವತ್ತು ಗೂಗಲ್ ನೋಡಿದ್ರೆ ಗೊತ್ತಾಗ್ಬಿಡೋದು. ಜಗತ್ತಿನ ನೋಡಿ ವೈರಾಗ್ಯ ಬರಲಿಕ್ಕಂತೂ ಒಳ್ಳೆ ಚಾನ್ಸ್ ಇದೆ. ವೈರಾಗ್ಯ ಬರಬೇಕು ಅಂದರೆ ನಾವು ಇದಾಗಬಾರ್ದು, ಏನು ನಿರಾಶಾವಾದಿಗಳಾಗಬಾರ್ದು, ಆಶಾವಾದಿಗಳಾಗ. ಅದು ವೈರಾಗ್ಯ ಅಂದರೆ, ಅದು ವೈರಾಗ್ಯ ಅಂತ ಹೇಳಿದರೆ ಪೆಸಿಮಿಸ್ಟ್ ಆದರೆ ವೈರಾಗ್ಯ ಅಲ್ಲ, ಆಪ್ಟಿಮಿಸ್ಟ್ ಆದರೆ ವೈರಾಗ್ಯ. ಫ್ರಮ್ ಲೋಯರ್ ಟು ಹೈಯರ್ ಸ್ಟೇಜ್ವರೆ ವೈರಾಗ್ಯ ಅಂತಾರೆ ಹೊರತು ಎಲ್ಲ ಓಡಿ ಎಸ್ಕೇಪಿಸಮ್ ಅಂದರೆ ವೈರಾಗ್ಯ ಅಲ್ಲ. ಹೆಂಡತಿ ಮಕ್ಕಳು ಸಾಕಲೇ ಓಡೋಗ್ಬಿಟ್ಟ ಹಿಮಾಲಯ ಸೇರ್ಕೊಂಬಿಟ್ಟ, ಸನ್ಯಾಸಿ ಅಂತ ಕರೆಯೋ ಎಸ್ಕೇಪಿಸ್ಟ್ ಅಂತ ಕರೀತಾರೆ, ಅದಲ್ಲ. ಆಚಾರ್ಯ ಹೇಳ್ತಾರೆ, ಎಲ್ಲರಿಗೂ ಹೇಳಿ ಕನ್ವಿನ್ಸ್ ಮಾಡಿ ದೊಡ್ಡ ಜಾಗಕ್ಕೆ ಹೋದರೆ ಅದು ಸನ್ಯಾಸ, ಅದು ವೈರಾಗ್ಯನೇ ಹೊರತು ಇದಲ್ಲ. ವಿಜಯರಾಜ ಶಿಷ್ಯರೇ ಗೋಪಾಲದಾಸ್ ಹೇಳ್ತಾರೆ, ನಾರಿಯ ಧಾರಿಣಿಯ ಧನವ ಬಿಟ್ಟರಾಯಿತೆ ವೈರಾಗ್ಯವಲ್ಲ ಕಂಡ ಧೀರರಿಗೆ. ವಸ್ತುವನ್ನು ಬಿಟ್ಟರೆ ವೈರಾಗ್ಯ ಅಲ್ಲ, ಅದ್ರ ಮೇಲೆ ಆಸಕ್ತಿ ಬಿಟ್ಟರೆ ವೈರಾಗ್ಯ, ಅಟ್ಯಾಚ್ಮೆಂಟ್ ಬಿಟ್ಟರೆ ವೈರಾಗ್ಯನೇ ಹೊರತು. ಲೈಟರ್ಸ್ ಅಂತ ಹೇಳಿದರೆ ಎಲ್ಲ ವೈರಿಂಗ್ ಕಿತ್ತಾಕಿ ಬಿಡಬೇಕಾಗಿಲ್ಲ, ಮೇನ್ ಸ್ವಿಚ್ ಆಫ್ ಮಾಡಿದ್ರೆ ಸಾಕಷ್ಟೇ. ವೈರಿಂಗ್ ಕಿತ್ತಾಕಿ ಅಲ್ಲಿ ಮೇನ್ ಸ್ವಿಚ್ ಆನ್ ಮಾಡಿ ಮಾಡಬೇಕಾಗಿಲ್ಲ, ಸಿಂಪಲ್. ಅದು ತರಬೇಕಾದ್ರೆ ಹೀಗಿರಬೇಕು ಅಷ್ಟೇ. ಆ ರೀತಿ ಬದುಕೋದನ್ನು ಜ್ಞಾನ ಅಂತ ಕರೀತಾರೆ. ಅದೆಲ್ಲ ಶಿಷ್ಯರಿಗೆ ಹೇಳ್ತಾರೆ, ಹೊಸ ಕ್ರಾಂತಿ ಮಾಡ್ತಾರೆ. ಜನಕ್ಕೆ ಯಾತಕ್ಕೆ ಕ್ರಾಂತಿ ಆಯಿತು ಗೊತ್ತೇನು? ಪುರಂದರದಾಸರು ಹೇಳಿದರೆ ವಿಜಯ ಯಾತಕ್ಕೆ ಆಯ್ತು, ಅವರದೇ ಭಾಷೆಯಲ್ಲಿ ಹೇಳಿದರು. ಸಂಗೀತ ಶುರು ಮಾಡಿದ ತಕ್ಷಣ ಜನ ಬಂದುಬಿಡ್ತಾರೆ, ತಕ್ಷಣನೇ ಸಂಗೀತ ಕೇಳಕ್ಕೆ ಬರ್ತಾರೆ. ಆಮೇಲೆ ಸಾಹಿತ್ಯ ಕೇಳ್ತಾರೆ, ಶಾಸ್ತ್ರ ಕೇಳ್ತಾರೆ, ತ್ರಿವೇಣಿ ಸಂಗಮ, ಎಲ್ಲರಿಗೂ ಅಟ್ರಾಕ್ಷನ್ ಶುರುವಾಯಿತು. ಸಂಸ್ಕೃತ ಜಟಿಲ, ಸಂಸ್ಕೃತ ಜಟಿಲ, ಅದೇ ಜನಗಳು ರಿಪೆಲ್ ಆಗ್ತಿದ್ರು. ಇದಕ್ಕೆ ಅಟ್ರಾಕ್ಟ್ ಆಗಲಿಕ್ಕೆ ಶುರು ಮಾಡಿದರು. ಮತ್ತು ಒಳ್ಳೆ ಉಪದೇಶವನ್ನು ಸರಳವಾಗಿ ಹೇಳ್ತಾ ಇದ್ರು. ಒಳ್ಳೆ ದುಷ್ಟಾಂತ, ಹರಿದಾಸ ಸಾಹಿತ್ಯದ ವೈಶಿಷ್ಟ್ಯ ಅಂದರೆ ದುಷ್ಟಾಂತ ಕೊಟ್ಟು ಹೇಳ್ತಾರೆ, ತಕ್ಷಣ ಅಪೀಲ್ ಆಗುತ್ತಾಗ ಎಕ್ಸಾಂಪಲ್ ಕೊಟ್ಟಾಗ ತಕ್ಷಣ ಅಪೀಲ್ ಆಗುತ್ತೆ. ಜಗನ್ನಾಥಾಸರು ಹಾಗೆ ಮಾಡಿದರು. ದೇವರು ನಮ್ಮನ್ನು ಕಾಪಾಡ್ತಾನೆ ಹೇಗೆ? ಕಣ್ಣಿಗೆ ವೆಯಂದದಲ್ಲಿ ಕೈ ಮೈ ತಿಣ್ಣಿಗೊದಗುವ ತೆರದಿ ಫಲ್ಗಳು ಪಣ್ಣು ಫಲಗಳ ನೆಗೆದು ಜಿಹ್ವೆಗೆ ರಸವನೀವಂತೆ. ಪುಣ್ಯ ಫಲವೀವಂದದಲ್ಲಿ ನುಡಿವೆಣ್ಣಿ ನಣ್ಮಾಂಡದೊಳು ಲಕ್ಷ್ಮಣ ನಣ್ಣ ನೊದಗುವನು ಭಕುತರವಸರ ಕಮರಗಣ ಸಹಿತ. ಅಷ್ಟ ಅರ್ಥ ಇವರು. ಕಣ್ಣಿಗೆ ಎವೆ ಎಂದು, ಕಣ್ಣಿಗೆ ರೆಪ್ಪೆ ಇರುತ್ತಲ್ಲ ಹಾಗೆ, ಕೈ ಮೈ ತಿಣ್ಣಿ ಒದಗುವ ತೆರದಿ, ಖಾಲಿ ಮುಳುಚುಚ್ಚಿಕೊಂಡಿತು, ಕೈ ಬಂತು ತೆಗೆದಾಕಿತು. ಪಣ್ಣು ಫಲಗಳ ನೆಗೆದು ಜಿಹ್ವೆಗೆ ರಸವನೀವಂತೆ. ಹಲ್ಲುಗಳು ಹಾಗೆ, ನಮಗೆ ಹಲ್ಲಿಲ್ಲ ಅಂದರೆ ಎಷ್ಟು ಪದಾರ್ಥ ಇದ್ದಲ್ಲಕ್ಕಾಗೋದಿಲ್ಲ ಗೊತ್ತಾ. ಹಲ್ಲುಗಳು ಎಷ್ಟು ಉಪಯೋಗ ಮಾಡುತ್ತೆ, ಕಣ್ಣು ರೆಪ್ಪೆ ಎಷ್ಟು ಉಪಯೋಗ ಮಾಡುತ್ತೆ, ಕೈ ಎಷ್ಟು ಉಪಯೋಗ ಆಗುತ್ತೆ, ಇದರೊಳಗಿದ್ದು ಭಗವಂತ ಹಾಗೆ ಮಾಡುತ್ತಾನೆ. ಆಗ ದೇವ್ರ ಬಗ್ಗೆ ನಮಗೆ ಜ್ಞಾನ ಬರಲಿಕ್ಕೆ ಶುರುವಾಗುತ್ತೆ. ಅದನ್ನೆಲ್ಲ ಹೇಳಿದ್ದು ಸಂಸ್ಕೃತದ್ದೇ, ಕನ್ನಡದಲ್ಲಿ ಹೇಳ್ತಾ ಬಂದರು. ವಿಜಯರಾಜರ ಜನ ಬೇಗಾಸನ ಸೇಲಕ್ಕೆ ಶುರು ಮಾಡಿಬಿಟ್ರು, ಅವರಂತರ ಶಿಷ್ಯರಾಗಲಿಕ್ಕೆ ಜನ ಕಾಯ್ಲಿಕ್ಕೆ ಶುರು ಮಾಡಿದರು. ಅದೇ ದೊಡ್ಡ ಕಥೆ ಅದು. ಆ ಬಂಗ ಅದವಾನಿ ದಿವಾನರಿಗೂ ನಮಗೂ ಭಾರಿ ಸಂಬಂಧ. ಅಲ್ಲಿ ದಿವಾನ ವೆಂಕಣ್ಣನೇ ರಾಯರಿಗೆ ಶಿಷ್ಯನಾಗಿ ಮಂತ್ರಾಲಯ ಬರಲ ಕಾರಣ ಆಗಿದ್ದು ದಿವಾನ ಅದವಾನಿ ದಿವಾನನೇ. ಅದೇ ಸಮಯಕ್ಕೆ ಅವಕ್ಕಿಂತ ಮುಂಚೆ ಒಬ್ಬ ಆಗ ವೆಂಕಣ್ಣನ ಕಾಲ ಯಾರಿಲ್ಲ, ಇರಲಿಲ್ಲ, ರಾಯರಾಗ ವೃಂದಾವನ ಹೆಸರು ಆಗಿಬಿಟ್ಟಿದ್ರು. ಆ ಇನ್ನೊಬ್ಬ ದಿವಾನ ಬಂದಿದ್ದು, ದಿವಾನ ತಿಮ್ಮಣ್ಣಯ್ಯ ಅಂತ ಒಬ್ಬರಿದ್ದು. ಆತ ವೆಂಕಣ್ಣಯ್ಯ ಅವರು ತಿಮ್ಮಣ್ಣಯ್ಯ, ಬಹುಶಃ ಅವರ ವಂಶದಲ್ಲಿ ಬಂದಿರಬೇಕು. ವಿಜಯರಾಯ ವಿಷಯ ಕೇಳಿದರು, ಭಾರಿ ಆಸಕ್ತಿ ಬಂತು. ಅವರು ಪ್ರವಚನ ಕೇಳಿದರು, ಅವರ ದಾಸರೆಲ್ಲ ಹರಿಕಥೆಯ ಮಾಧ್ಯಮದಲ್ಲಿ ಹೇಳ್ತಿದ್ರು. ಇತ್ತೀಚೆಗೆ ಹರಿಕಥೆ ಅಂದರೆ ಜೋಕ್ಸ್ ಅಂತ ಆಗೋದು, ಮೀನಿಂಗ್ಲೆಸ್ ಆಗೋಯ್ತು. ಇಂದು ಹರಿಕಥೆಗಳು ಅಂದರೆ ಮನುಷ್ಯನ ಪರಿವರ್ತನೆ ಮಾಡ್ತಾ ಇತ್ತು. ಅದನ್ನೆಲ್ಲ ಕೇಳಿ ಭಾರಿ ವೈರಾಗ್ಯ ಬಂತು. ಅವರ ಹತ್ರ ಬಂದು ವಿಜಯದಾಸರ ಹತ್ರ ಬಂದು, ನಾನು ದಯವಿಟ್ಟು ದಾಸದೀಕ್ಷೆ ಕೊಡಬೇಕು ಅಂತ ಕೇಳಿದರು. ವಿಜಯರಾಯರು ಎಷ್ಟು ಯೋಚನೆ ಮಾಡ್ತಾರೆ, ಯೋಚನೆ ಮಾಡಿ ಇವಳು ಅಂಥದ್ದು ಕಾಯ್ತಿರ್ತಾರೆ ಜನ. ಅವ್ರು ಹೇಳ್ತಾರೆ, ಏನು ಮಾಡ್ತಿದ್ದೀರಿ ದಿವಾನರು, ಆದವಾನಿ ದಿವಾನರು, ಎಂಥ ಒಳ್ಳೆಯ ಕೆಲಸ, ಹಾಗೆಲ್ಲ ಬಿಡಬಾರ್ದು, ಅದರಿಂದ ಲೋಕ ಉಪಯೋಗ ಬರುತ್ತೆ, ಸಾಧನೆ ಆಗುತ್ತೆ, ಈಗ ಬರಬೇಡಿ, ಕೆಲಸ ಮಾಡಿಕೋದ್ರೆ ದೇವರ ಸೇವೆ ಮಾಡಿ ಅಂತ ಹೇಳ್ತಾರೆ. ಇದು ಪ್ರಾಕ್ಟಿಕಲ್ ಲುಕ್ ಔಟ್ಲುಕ್ ಆಗಿರಬೇಕು. ಎಷ್ಟೋ ಜನ ಕೆಲಸ ಬಿಟ್ಟಬೇಡಿ, ಮತ್ತೆ ಬಿಚ್ಚೆ ಬಿಡಬೇಕಾಗುತ್ತೆ. ಆಮೇಲೆ ಕೆಲಸ ಬಿಡಿಸೋದು ವೈರಾಗ್ಯ ಅಲ್ಲ, ಕೆಲಸ ಮಾಡ್ಕೋತಾನೆ ಸಾಧನೆ ಮಾಡಬೇಕು. ಮತ್ತು ಉಸಿರಾಡಲಿಕ್ಕೆ ಬೇರೆ ಪ್ರೋಗ್ರಾಮ್ ಹಾಕೋಬಾರ್ದು. ಕೆಲಸ ಮಾಡ್ತಾ ಉಸಿರಾಡ್ತಾನೆ ಕೆಲಸ ಮಾಡ್ತೇವೆ ಹೊರತು ಉಸಿರಾಡೋದ ಟೈಮಿಂಗ್ಸ್ ಬೇರೆ ಇಟ್ಕೊಂಡು ಈ ಮಾಡಿದರೆ ಗೋವಿಂದ ಹೋಗಿಬಿಡ್ತಾನೆ. ಅದಕ್ಕೆ ಇಹದಲ್ಲಿ ದ್ವೇವಿದ್ದೇ ವೇದಿತೇವೆ, ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೋಸ್ಕರ ಎರಡನ್ನೂ ಮಾಡಬೇಕು. ಆಗ ದಿವಾನರ ಅಧಿಕಾರದಲ್ಲಿ ಎಷ್ಟು ಉಪಯೋಗ ಮಾಡಬಹುದು ಲೋಕಕ್ಕೆ, ಎಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡಬಹುದು, ಮಾರ್ಗದರ್ಶನ ಮಾಡಬಹುದು ಸುಲ್ತಾನರಿಗೆ. ಆಗಿನ ಕಾಲದ ಪದ್ಧತಿ ಅದು, ಸುಲ್ತಾನ ಮುಸಲ್ಮಾನ, ದಿವಾನ ಬ್ರಾಹ್ಮಣ, ಅದು ಮಾಧ್ವ ಬ್ರಾಹ್ಮಣ. ಅದು ಕೂಡ ಇಲ್ಲೂ ಹಾಗೆ, ಟಿಪ್ಪು ಸುಲ್ತಾನ ಪೂರ್ಣಯ್ಯನವರು, ಆ ದಿಜಾಮರಿಗೆಲ್ಲ ಎಷ್ಟು ಮಾಧ್ವ ಬ್ರಾಹ್ಮಣರೇ ದಿವಾನರುಗಳು, ಅವ್ರ ಗೈಡೆನ್ಸಲ್ಲಿ ಇರ್ತಿದ್ರು ಅಂತ. ಅವರೆಲ್ಲ ಅವ್ರನ್ನ ಕಂಡ ಭಾರಿ ಗೌರವ, ಬ್ರಾಹ್ಮಣರನ್ನ ಕಂಡ್ರೆ ಯಾರೋ ಹೇಳ್ತಿದ್ರಂತೆ. ಒಂದ್ಸರ್ತಿ ಆ ಒಬ್ಬ ನಿಜಾಮ ಎಲ್ಲ ಟೂರ್ ಹಾಕೊಂಡು ಹೋಗಿದ್ದಾನೆ, ಆಚಾರ ಪಾಪ ದಿವಾನ ಇದು ಕರ್ಕೊಂಡು ಹೊರಟಿದ್ದಾರೆ, ಯಾವುದೋ ಒಂದು ಅಡವಿಯಲ್ಲಿ ಹಿಡ್ಕೊಂಡಿದ್ದಾರೆ, ಯಾವುದು ಇನ್ಸ್ಪೆಕ್ಟರ್ ಏನೋ ಹಾಕ್ಕೊಂಡಿದ್ದಾನೆ. ಬೆಳಿಗ್ಗೆ ಎದ್ದ ತಕ್ಷಣ ಅವ್ರನ್ನ ಕರ್ಕೊಂಬ ಆಚಾರನ ಯಾವುದಕ್ಕೋ ಕರ್ಕೊಂಬ ಅಂತ ಕಳಿಸಿದ್ದಾನೆ. ಅವನು ಕರೆ ದೂತ ಬಂದಿದ್ದಾನೆ, ಇವರು ಧನುರ್ಮಾಸ ಪಾಪ ಧನುರ್ಮಾಸ ಆಚಾರ ಪೂರ್ತಿ ಹುಗ್ಗಿ ನೈವೇದ್ಯ ಮಾಡ್ತಾ ಕೂತ್ಬಿಟ್ಟಿದ್ದಾನೆ. ಆಗ ಕರಿಬೇಕು, ಯಾರು ಕರೀತಾರೆ ಅಂತ ಹೇಳಿದ ತಕ್ಷಣ, ಹೇಗೆ ಬರಲಿ ನಾನೀಗ ಭಾರಿ ಇದಾಗಿದೆ, ಪೂಜೆ ಮಾಡಿ ಸ್ವಲ್ಪ ಬಿಟ್ಟು ಬರ್ತೀರಿ ಅಂತ ಹೇಳಿದ್ದಾನೆ. ಅವನಿಗೆ ಆಶ್ಚರ್ಯ, ನನ್ನ ಮಾತು ಬೀರಿಬಿಟ್ರ ಅಂತ ಅವನೇ ಬಂದುಬಿಟ್ಟಂತೆ ನೋಡೋಕ್ಕೋಸ್ಕರ. ಇವರು ಹುಗ್ಗಿ ನನ್ನ ನೈವೇದ್ಯ ಮಾಡ್ತಾ ಕೂತ್ಬಿಟ್ಟಿದ್ರು, ನೋಡಿದಂತೆ ಭಾರಿ ಆಶ್ಚರ್ಯ ಆಯ್ತಂತೆ. ಆಚಾರ್ಯ ನಾಳೆಯಿಂದ ಈ ರೀತಿ ಹುಗ್ಗಿ ಮಾಡಿಬಿಟ್ಟು ಬಂಗಾರದ ಪಾತ್ರೆ ಕೊಟ್ಟು ಇದರಲ್ಲಿ ಮಾಡಿ ಮಾಡಿ ಹುಗ್ಗಿ ಮಾಡಿರಿ ಅಂತ ಹೇಳಿದ್ರು. ಅಂದರೆ ಅಷ್ಟು ಗೌರವ ಬಂತು ಅವ್ರು ನೋಡಿದ ತಕ್ಷಣ, ಅಷ್ಟು ಸಪೋರ್ಟಿವ್ ಆಗಿದ್ದರು. ಅಂದರೆ ಒಳ್ಳೆ ಕೆಲಸ ಮಾಡಿದರೆ ಎಂಥವ್ರು ಕೂಡ ಸಹಕಾರ ಕೊಡ್ತಾರೆ, ಅವರೆಲ್ಲ ದೇವ್ರು ಮಾಡಿಸ್ತಾನೆ ಅಂತ ಅರ್ಥ. ಭಾರಿ ಖುಷಿಯಾಯಿತು. ಆ ರೀತಿ ನೋಡಿದ, ಗೈಡ್ ಮಾಡ್ಬೇಕು ಅವರೇ ನೀವೆಲ್ಲ, ಭಾರಿ ಸಂತೋಷಪಟ್ಟರು ಆಗಲಿ ಅಂತ. ಮತ್ತೆ ಎಷ್ಟೋ ವರ್ಷಗಳಾಯಿತು, ಆಮೇಲೆ ಬಂದರು. ಈಗ ಸ್ವಲ್ಪ ಇನ್ನು ವಯಸ್ಸು ಆಗಿದೆ, ಈಗ ಅವಕಾಶ ಕೊಡಬೇಕು ಅಂತಿರುತ್ತೆ. ಆಯಿತು ಕೊರೋಣ ಅಂದ್ರಂತೆ. ಅದು ಇನ್ನು ಬಿಟ್ಟರೆ ಸಾಧ್ಯ ಇರಲಿಲ್ಲ ಅವರಿಗೆ. ವಿಜಯರಾಜ ಸ್ನಾನ ಮಾಡ್ತಾ ಇದ್ದಾರೆ ಬಚ್ಚರು. ಹಿಂದಿನ ಹಳ್ಳಿ ಬಚ್ಚಲು ನೀವು ನೋಡಿರ್ತೀರಿ, ಈಗಿನ ಬಚ್ಚಲು ಇದ್ದಾಗಲ್ಲ, ಅವೆಲ್ಲ ನೀರು ಕೆಳಗೆ ಬಿಡ್ತಾ ಇರೋ ಓಪನ್ ಆಗೇ ಬಿಡ್ತಿರ್ತದೆ. ಇವರು ಸ್ನಾನ ಮಾಡ್ತಾ ಇದ್ದಾರೆ ವಿಜಯರಾಯರು, ಅಲ್ಲಿ ಸ್ನಾನ ಮಾಡಿದ ನೀರು ಬುಗುರಿಯಲ್ಲಿ ಬಿಡ್ತಾ ಇದೆ. ಅಲ್ಲಿ ಗಂಗಾ ಗಂಗೆ ಇತ್ತು, ಇವರು ಯಾರು ಸ್ನಾನ ಮಾಡ್ತಾ ಕೂತಿದ್ದಾರೆ. ಏನಿದು ನೋಡಿದರೆ ಅವರು ಸ್ನಾನ ಮಾಡಿ, ಇವರು ಸ್ನಾನ ಮಾಡಿದ್ರೆ ಅವ್ರು ಸ್ನಾನ ಮಾಡಿದ್ರೆ ಕೂತ್ ಬಿಡ್ತಾರೆ ಅಲ್ಲಿ. ಏನು ಹೇಗೆ ಮಾಡ್ತೀರಿ ಅಂತ ಕೇಳಿದ್ರಂತೆ. ಇಲ್ಲ, ನೀವು ದಯವಿಟ್ಟು ನಾನು ದಾಸ ದೀಕ್ಷೆ ಕೊಡಲೇಬೇಕು, ಶಿಷ್ಯನ ಮಾಡಿಕೊಳ್ಳಲೇಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗವರು ವೇಣುಗೋಪಾಲ ವಿಠಲ ಅಂಕಿತ ಕೊಟ್ಟು ಶಿಷ್ಯರನ್ನು ಮಾಡ್ಕೋತಾರೆ. ಹೀಗೆ ಶಿಷ್ಯ ಪರಂಪರೆ ಶುರುವಾಯಿತು. ದಿವಾನ ಯಾವಾಗ ಆಗಿಬಿಟ್ಟ, ಜನಗಳಿಗೆಲ್ಲ ಭಾರಿ ಇದು ಬಂತು. ಅದೇ ಕಾಲಕ್ಕೆ ಭಾಗಣ್ಣ ಅಂತ ಒಬ್ಬರಿದ್ರು, ಅವ್ರ ಕಥೆ ಕೇಳಿರ್ತೀನಿ. ಅವರು ಗೋಪಾಲದಾಸ್ ಭಾರಿ ದೊಡ್ಡ ಪ್ರಸಿದ್ಧರಾದವರು. ಅವರು ಅಷ್ಟು ಅನಾಥರಾಗಿ ಹುಟ್ಟಿದವರು, ಹುಟ್ಟಿದಲ್ಲಕ್ಕೆ ತಂದೆ ಹೋಗಿಬಿಡ್ತಾರೆ ಪಾಪ. ತಾಯಿ ಕಷ್ಟಪಟ್ಟು ನಾಲ್ಕು ಜನ ಅಣ್ಣ ತಮ್ಮಂದಿರು, ಅವರು ಭಾರಿ ಕಷ್ಟಪಟ್ಟು ಬೆಳೆಸ್ತಾರೆ. ಆದರೆ ಅವರಿಗೆ ವಿದ್ಯೆ ಕೊಡೋ ಸ್ಥಿತಿನೇ ಇರಲಿಲ್ಲ, ಉಪನಯನ ಮಾಡೋ ಸ್ಥಿತಿಯಲ್ಲೂ ಇರಲಿಲ್ಲ ಪಾಪ. ಧರ್ಮೋಪನಯನ ಮಾಡಿಸಿದ್ರಂತೆ, ಯಾರ್ದೋ ಉಪನಯನ ರೀತಿ ಸೇರಿಸಿಬಿಡ್ತಾರೆ. ಆಗ ಏನು ಕೆಲಸ ಇಲ್ಲ ಮಾಡೋದಕ್ಕೆ. ಗೋಪಾಲದಾಸರು ಮಾಡಿದ ದೊಡ್ಡ ಕೆಲಸ, ಬೇರೆ ಕೆಲಸ ಇದ್ದರೆ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ. ಬರೀ ಗಾಯತ್ರಿ ಜಪ ಮಾಡ್ತಾ ಕೂತ್ಬಿಡ್ತಾರೆ. ಗಾಯ ಮಾಡಿದ್ದು ಮಾಡಿದ್ದು ಮಾಡಿದ್ದೇನೆ, 8 ವರ್ಷಕ್ಕೆ ಉಪನಯನ ಆದರೆ 16 ವರ್ಷದ ಕೋಟಿ ಗಾಯತ್ರಿ ಜಪ ಮಾಡ್ತಾರೆ. ಒಳ್ಳೆ ಸ್ಥಿತಿ ಬಂದುಬಿಡುತ್ತೆ ನಿಮಗೆ ಗಾಯತ್ರಿ ಅಂದರೆ, ಟೈಮ್ ವೇಸ್ಟ್ ಇದ್ದಾಗ ಲೆಕ್ಕ. ಅವ್ರ ಪ್ರಕಾರ ಒಳ್ಳೆ ಅಪರೋಕ್ಷ ಜ್ಞಾನ ಸ್ಥಿತಿ ಬಂದುಬಿಡುತ್ತೆ. ಯಾರು ಒಂದು ಜಾತಕ ಕುಂಡಲಿ ಏನೂ ಬೇಡ, ನೋಡ್ತಿರ್ಲಿಕ್ಕೆ ಭವಿಷ್ಯ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ನೋಡಿದ್ರೆ ಸಾಕು, ಪಟ 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 ಹೇಳ್ಬಿಡ್ತಾ ಇದ್ರು. ಆ ಸುದ್ದಿ ಎಷ್ಟು ಪಾಪ್ಯುಲರ್ ಆಯಿತು ಅಂದರೆ ಜನಗಳು ಸಾಲು ಸಾಲು ಬಲಕ್ಷಿಸಿದ್ರು ಅವರತ್ರ. ಎಲ್ಲರೂ ರಾಜ ಮಹಾರಾಜರು ಕ್ಯೂ ನಿಲ್ತಿದ್ರು ಅಂತ ಅವರತ್ರ ಬಂದು, ಅವ್ರು ಕ್ಯೂನಲ್ಲಿ ಬರಬೇಕು ಸಿಸ್ಟಮ್ ಅವ್ರದ್ದು, ಬಂದು ನೋಡೋದು ತಕ್ಷಣ ಉತ್ತರ ಕೊಟ್ಬಿಡೋದು. ಆ ರೀತಿ ಮಾಡ್ಕೊಂಡು ಸುಖ ಆಗಿದ್ದು ಬಿಡ್ತಾರೆ. ಅಥವಾ ಶ್ರೀಮಂತಿಗೆ ಎಲ್ಲ ಬಂದು ಹೋಯ್ತು ಅವರಿಗೆ. ಆವತ್ತಿ ವಿಜಯರಾರು ನೋಡಿದ್ರಂತೆ ಸಿ ಇದೆ ಇವರತ್ರ ಬರ್ತಾರೆ, ಅದೇ ಕ್ಯೂದಲ್ಲಿ ನಿಂತ್ಕೋತಾರೆ ಮತ್ತೆ ಇವರು. ಉಳಿದವರು ಉದ್ಧಾರ ಆಗ್ಲಿಕ್ಕೆ ಬಂದರು, ಉದ್ಧಾರ ಮಾಡಲಿಕ್ಕೆ ಬಂದವರು ಕ್ಯೂದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹೋಗಿ ಇವರು ಸರದಿ ಬಂತು ಪಾಪ, ಮುಂದೆ ಕುತ್ಕೊಂಡ್ರು. ಎಲ್ಲರ ಮುಖ ನೋಡಿ ಹೇಳಕ್ಕೆ ಶುರು ಮಾಡ್ತಿದ್ದಿಲ್ಲ. ವಿಜಯರಾರ ಮುಖ ನೋಡ್ತಾರೆ ಇಲ್ಲ ಬ್ಲಾಕ್ ಆಗಿಬಿಡುತ್ತೆ, ಏನೋ ಕಾಣಿಸ್ತಾ ಇತ್ತು. ಆಗ ಅವ್ರು ಮಾತಾಡ್ತಾರೆ, ಭಾಗಣ್ಣ ಕಂಡವ್ರು ಭವಿಷ್ಯ ಹೇಳ್ತೀಯಲ್ಲ, ನಿನ್ನ ಭವಿಷ್ಯನೇ ಹಾಳು ಮಾಡ್ಕೋತಾ ಇದ್ದೀಯಲ್ಲ ಅಂದ್ರೆ. ಒಂದು ಮಾತು ಕಿಂಪಶು ಪೂರ್ವದೇ ಹೇಳಿದಾಗಾಯ್ತು, ಸಡನ್ ಚೇಂಜ್ ಆಗ್ಬಿಡುತ್ತೆ, ಒಳ್ಳೆ ಅಪರೋಕ್ಷ ಜ್ಞಾನ ಬಂದ್ಬಿಡುತ್ತೆ. ಸ್ವಾಮಿ ದಯವಿಟ್ಟು ಶಿಷ್ಯನ್ ಮಾಡಿಕೊಡಿ ಅಂತ ಇದು ಬಿಟ್ಬಿಡು, ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಆದ್ವಾನಿ ಊರ ಹೊರಗೆ ಒಂದು ಮಂಗರಾಯ ಪ್ರಾಣದೇವರು ಅಂತಿದ್ದ, ಅಲ್ಲಿ ಅಂಕಿತ ಕೊಡ್ತಾರೆ. ಇದು ಹನುಮಂತ ಜಯಂತಿನೇ ಅಂಕಿತ ಕೊಟ್ಟಿದ್ದವರು, ಹನುಮಂತ ವ್ರತ ಬರುತ್ತಲ್ಲ ಅವತ್ತು ಅಂಕಿತ ಕೊಡ್ತಾರೆ. ಅದೆಲ್ಲ ದೊಡ್ಡ ಇದನ್ನೇ ಹಾಕಿದ್ದಾರೆ ಅಲ್ಲಿ. ಅಲ್ಲಿ ಕೂತ್ಕೊಂಡು ಗೋಪಾಲ ವಿಠಲ ಅಂತ ಅಂಕಿತ ಕೊಡ್ತಾರೆ, ಒಳ್ಳೆ ದಾಸರಾಗ್ತಾರೆ. ಅವರ ದಾಸರಾಗಿದ್ದು ಎರಡು ರೀತಿಯಲ್ಲಿ, ಒಂದು ಅದ್ಭುತವಾದ ಸುಳಾದಿಗಳು ಬರೀತಾರೆ. ಅವರು ಉಗಾಭೋಗ ಹರಿದಾಸರು ಭಾರಿ ಪ್ರಸಿದ್ಧ, ಅತಿ ದೊಡ್ಡ ಉಗಾಭೋಗ ಬರೆದವ್ರು ಗೋಪಾಲದಾಸರು. ನೀರೊಳಗೆ ನಿಂತು ನಡುಗುಷ್ಟು ನಾರೋವಗೆ ಸಾರ ಗಂಧೂರಿ ಗಂಧೂರಿ ಕಸ್ತೂರಿ ಲೇಪನದ ಮದವು ಅಂತ ದಶಾವತಾರ ಸ್ತೋತ್ರ ಮಾಡ್ತಾರೆ. ಅದು ದೊಡ್ಡ ಉಗಾಭೋಗ, ಒಳ್ಳೊಳ್ಳೆ ಹಾಡುಗಳು ಇದೇ ಬರುತ್ತೆ. ನಾವು ಏನೋ ಬೇಡೆ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಎನಗೆ ಅಂತ ಹಾಡಿದೆಯಲ್ಲ, ಬರೆದವ್ರು ಇವರು ಗೋಪಾಲದಾಸರೇನೆ. ಇವರು ಇವರು ತಮ್ಮ ಇನ್ನೊಬ್ಬ ತಮ್ಮ ಅವರು ನಾಲ್ಕು ಜನ ಇವರು ದಾಸರಾಗಿ ಬಿಡ್ತಾರೆ. ಎಲ್ಲರಿಗೂ ಇದ ಅಂಕಿತ ಕೊಡ್ತಾರೆ. ಇವರು ಗೋಪಾಲ ವಿಠಲ, ಗುರು ಗೋಪಾಲ ವಿಠಲ, ವರದ ಗೋಪಾಲ ವಿಠಲ, ತಂದೆ ಗೋಪಾಲ ವಿಠಲ, ನಾಲ್ಕು ಜನ ಗೋಪಾಲ ವಿಠಲ ಅಂಕಿತ ಕೊಡ್ತಾರೆ. ಭಾಳ ದೊಡ್ಡ ಹರಿದಾಸರಾಗ್ತಾರೆ. ಇದು ಒಂದು ಮುಖ. ಅವರು ದಿವ್ಯ ಜ್ಞಾನಿಗಳಾಗಿ ಎಷ್ಟು ಜ್ಞಾನಿಗಳಾದರು ಅಂತ ಕೇಳಿದರೆ, ಜಗನ್ನಾಥದಾಸರಿಗೆ ಆಯುಷ್ಯ ಕೊಟ್ಟವರೇ ಗೋಪಾಲದಾಸ. ಅದು ಎಂಥ ಉದಾರಿಗಳು ಎಂಥ ಜ್ಞಾನಿಗಳು ಎರಡನ್ನೂ ತಯಾರು ಮಾಡ್ತಾರೆ. ವಿಜಯರಾಯ ಯುದ್ಧಲಿಗೆ ಬಂದರು. ಅನಂತರ ಇನ್ನೊಬ್ಬರು ಕಲ್ಲೂರು ಸುಬ್ಬಣ್ಣಾಚಾರ್ಯರು ಭಾರಿ ದೊಡ್ಡ ಪಂಡಿತರಿದ್ದರು ಆಗಿನ ಕಾಲಕ್ಕೆ. ಕಲ್ಲೂರು ಅಂತ ಊರಿದೆ, ಲಕ್ಷ್ಮೀದೇವಿ ಕ್ಷೇತ್ರ. ಅಲ್ಲಿ ವಿದ್ವಾಂಸರಾಗಿ ಅವರಿದ್ದರು. ಸ್ವಲ್ಪ ಅಹಂಕಾರನೂ ಇತ್ತು ಅವರಿಗೆ. ವಿದ್ವಾಂಸರಿಗೆ ಸಾಮಾನ್ಯ ಅಹಂಕಾರ ಬರುತ್ತೆ. ತಮಾಷೆಗೆ ಅಂದರೆ ಸುಧಾ ಬರದ ಜೈತೀರ್ಥರಿಗೆ ಅಹಂಕಾರ ಇಲ್ಲ, ಸುಧಾ ಓದೋರು ಭಾರಿ ಅಹಂಕಾರ. ಅದೊಂದು ಭಾರಿ ಆಶ್ಚರ್ಯ. ನಶಬ್ದಾಬ್ಧವು ಗಾಢಾಹ ನಶ ನಿಗಮ ಚರ್ಚಾಸು ಚತುರಾಹ ನಶ ನ್ಯಾಯೇ ಪ್ರೌಢಾಹ ನಶ ವಿಧಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಟೀಕಾರಾಯರು ಮಾತದ್ದು, ನನಗೇನು ಬರೋದಿಲ್ಲ ಅಂತ ಹೇಳಿದವರು ಅವರು. ಪೂಜೆ ಅಷ್ಟು ವಿನಯ ಯಾರೂ ತೋರಿಸ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ವಿದ್ವಾಂಸರು ಮತ್ತೆ ಅವ್ರಿಗೆ ಬರದೇ ಇರೋದೇ ಇಲ್ಲ. ಸರ್ವಜ್ಞ ಕಲ್ಪರು ಅಂತವ್ರಿಗೆ ನನಗೇನು ಬರೋದಿಲ್ಲ ಅಂತ ಹೇಳಿದ್ದಾರೆ. ಇವರಿಗೆ ಅಹಂಕಾರ ಇತ್ತು. ಕಲ್ಲೂರು ಸುಬ್ಬಣ್ಣ ಪ್ರಾರಬ್ಧ ಕರ್ಮ, ಅವ್ರು ಹರಿದಾಸರ ಕಂಡ್ರೆ ಆಗ್ತಿದ್ದಿಲ್ಲ, ಹರಿದಾಸ ಸಾಹಿತ್ಯ ಕಂಡ್ರೆ ಆಗ್ತಿದ್ದಿಲ್ಲ ಅವರಿಗೆ. ಸುಧಾ ಅಂದರೆ ಯಾವಾಗಲೂ ಸುಧಾ ಪಾಠ ಹೇಳ್ಕೊಂಡಿರ್ತಿದ್ರು. ವಿಜಯರಾಯರು ನೋಡಿದರು ಅವರಿಗೆ ಜ್ಞಾನಿಗಳನ್ನು ನೋಡಿ ಗುರುತಿಸ ಸಾಮರ್ಥ್ಯ. ನಮಗೆ ಅಕ್ಕಿ ಬೇಳೆ ಕ್ವಾಲಿಟಿ ಗೊತ್ತಾಗುತ್ತಲ್ಲ, ಆ ಟೈಪ್ ಅಕ್ಕಿ ಹೇಗಿದೆ ಬೇಳೆ ಹೇಗಿದೆ ಹೀಗೆಲ್ಲ ಗೊತ್ತಾಗುತ್ತೆ. ನಮಗೆ ಜನಗಳು ಹೇಗಿದ್ದಾರೆ ಗೊತ್ತಾಗುತ್ತೆ, ಜೀವನ ಸ್ವರೂಪ ಕಾಣ್ತಿತ್ತು ಅವರಿಗೆ. ಇಂಥ ಒಳ್ಳೆ ವ್ಯಕ್ತಿ ಸಮಾಜಕ್ಕೆ ಎಷ್ಟು ಉಪಯೋಗ ಆಗ್ತಾರೆ, ಒಳ್ಳೆ ಸಾಧನೆ ಮಾಡ್ಕೋತಾರೆ, ಇಂಥವ್ರು ಉದ್ಧಾರ ಮಾಡಬೇಕು ಅಂತೇಳಿ ಅಲ್ಲಿ ಬರ್ತಾರೆ, ಅವರ ಹತ್ರ ಬರ್ತಾರೆ. ಸೊ ಅವ್ರು ಸುಧಾ ಮಂಗಳ ಇಟ್ಕೊಂಡಿರ್ತಾರೆ ಪಾಪ ಸುಬ್ಬಣ್ಣಾಚಾರ್ಯ. ಬೆಳಗಾದ ಸುಧಾ ಮಂಗಳ ಆ ಹುಬ್ಬಳ್ಳಿ ಧಾರವಾಡದ ಕಡೆ ನಮ್ಮ ರಾಜ್ಯದ ಕಡೆ ಹೋಗಿಬಿಟ್ಟು ಮಂಗಳ ದಿವಸ ಬಂಡಿಗೆ ಆಗಲೇಬೇಕು. ಈ ಕಡೆಗೆ ಅಭ್ಯಾಸ ಕಡಿಮೆ, ಆ ಕಡೆ ಮಂಡಿಗೆ ಪ್ರಸ್ಥ ಅಂತಲೇ ಹೆಸರು. ಮಂಡಿಗೆ ಮಾಡಿದರೆ ದೊಡ್ಡ ಫಂಕ್ಷನ್ ಅಂತ ಅರ್ಥ, ಇಲ್ಲದೆ ಮಂಡಿಗೆನೇ ಮಾಡಿದರೆ ಉಪಯೋಗ ಇಲ್ಲ ಅಂತ. ಅದಕ್ಕೊಂದು ಕಾರಣ ಇದೆ, ಮಂಡಿಗೆ ಬ್ರಹ್ಮದೇವರ ಅಭಿಮಾನಿ ದೇವತೆಗಳು, ಅದಕ್ಕೇನೆ ಮಂಡಿಗೆ ಬಹಳ ದೊಡ್ಡ ರಾಜಭಕ್ಷ ಅಂತ ಅದಕ್ಕೆ ಹೆಸರು. ಅದನ್ನು ಮಾಡಬೇಕಾಗಿತ್ತು. ಅದಕ್ಕೆ ಸಪರೇಟ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಅದಕ್ಕೆಲ್ಲ ಉಳಿದವ್ರು ಮಾಡೇ ಅದು ತುಂಡು ತುಂಡಾಗಿಬಿಡೋದು, ಬರೋದಿಲ್ಲ ಅದು. ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರು ಹೇಳಿದರು ಯಾರಿಗೋ ಪಾಪ, ಮರುದಿವಸ ಬೆಳಿಗ್ಗೆ ತಯಾರಾಗಬೇಕಾಗಿತ್ತು. ರಾತ್ರಿ 12 ಗಂಟೆ ಸುದ್ದಿ ಬಂತು, ಅವ್ರಿಗೇನೋ ಮೈಲಿಗೆ ಬಂದಿದೆ ಅಂತ, ಬರಾಗಿಲ್ಲ ಅಡಿಗೆವನು ಅಂತ ಹೇಳಿಬಿಟ್ಟು. ಇವ್ರಿಗೆ ಗಾಬರಿ ಆಗೋಯ್ತಾರೆ, ಜಡ್ಜನ ಊಟಕ್ಕೆ ಬರೋದು ಅಂತ ಗೊತ್ತು, ಮಂಡಿಗೆ ಆಗಿದ್ರು ಬೈಕೊಂಡು ಹೋಗ್ಬಿಡ್ತಾರೆ, ಎಷ್ಟು ಫಜೀತಿ ಬಂತಲ್ಲ ಅಂತ ಭಾಳ ಯೋಚನೆ ಮಾಡ್ತಾ ಕೂತಿದ್ದಾರೆ. ಯೋಚನೆ ಮಾಡ್ತಾ ನಿದ್ದೇನೆ ಬರಲಿಲ್ಲ ಪಾಪ. 4 ಗಂಟೆ ವಿಜಯರಾಯರು ಬರ್ತಾರೆ, ಅವರಿಗೆ ಏನು ಸಮಸ್ಯೆ ಅಂತ ಕೇಳ್ತಾರೆ. ಅಡಿಗೆವರೆಗೆ ಬಂದಿಲ್ಲ ಹಾಗೆ ಹೇಳಿದ ತಕ್ಷಣ ನಾವು ಮಾಡಿದ್ರೆ ಆಗ್ಬೋದು ಅಂತ ಕೇಳಿದರು. ಇವ್ರು ದಾಸರು, ಇವ್ರೇನು ಮಾಡ್ತಾರೆ, ಹೋಗಿ ಅಡಿಗೆ ಅಂತೂ ಮಾಡ್ಕೊಂಡು ಹೋಗ್ಲಿ, ಶಾಸ್ತ್ರ ವಿಚಾರ ಅಲ್ವಲ್ಲ, ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. 8 ಗಂಟೆ ಮತ್ತು ಮಂಗಳ ಇನ್ನು ಕಾಲಕ್ಕೆ ಮಂಗಳಗಳು ಅಂದರೆ 1-2 ಗಂಟೆ ಮುಗಿತಿರ್ಲಿಲ್ಲ. ಭಾಗವತ ಮಂಗಳ ಅಂದರೆ 6-7 ತಾಸು ಮಂಗಳ ಮಾಡ್ತಿದ್ರು. 8 ದಿವಸ ಹೇಳಿದ್ದನ್ನೆಲ್ಲ ಅನುವಾದ ಮಾಡೋ ಪದ್ಧತಿ ಇತ್ತು. ಸುಧಾ ಮಂಗಳನೂ ಹಾಗೇನೆ. ಅದು 8 ಗಂಟೆ ಸುಧಾ ಶುರು ಮಾಡಿದ್ದಾರೆ. ಇವರು ಅಡಿಗೆ 1000 ಜನ ಮಂಗಳಕ್ಕೆ, ಆ ಕಡೆ ಎಲ್ಲ ಊಟಕ್ಕೆ 20 ಜಾಸ್ತಿ ಬರ್ತಾರೆ ಜನ, ಇನ್ನೂ ಜಾಸ್ತಿ ಇದ್ದರು. 8 ಜನಕ್ಕೆ ಅಡಿಗೆ ಆಗಬೇಕು, ಮಂಡಿಗೆ ಆಗಬೇಕು, ಒಬ್ಬರೇ ಇವರು ಒಬ್ಬರೇ. 8 ಗಂಟೆಗೆ ಸುಧಾ ಮಂಗಳ ಮಾಡಿ ಶುರು ಮಾಡಿದ್ರೆ ಬಂದು ಕೂತ್ಕೊಂಡ್ಬಿಡ್ತಾರೆ ಮುಂದೆ ಇವರು. ಏನು ಅಡಿಗೆ ಅಂದ್ರೆ ಎಲ್ಲ ರೆಡಿ ಮಾಲೆ ಮುಗಿಸ್ಬಿಟ್ಟು ಮಂಡಿ ಎಲ್ಲ ರೆಡಿ ಅಂತ ಹೇಳ್ಬಿಡ್ತಾರೆ. ಆಶ್ಚರ್ಯ ಆಯ್ತು ಅವರಿಗೆ. ಆದರೆ ಒಂದು ಸಂಕೋಚ, ದಾಸರು ಬಂದು ಕೂತ್ಕೊಂಡ್ಬಿಟ್ರಲ್ಲ ಮುಂದೆ, ನಮ್ಮ ಗೌರವ ಚ್ಯುತಿ ಬರುತ್ತೆ, ದೂರ ಕೊಡ್ರಿ ದೂರ ಕೊಡ್ರಿ ಅಂತ. ಅವ್ರನ್ನ ಹತ್ರ ಕೊಡಬಾರದು, ಪಂಡಿತರು ಮಾತ್ರ ಕೊಡಬೇಕು, ಇದೊಂದು ಪದ್ಧತಿ. ಅವರು ಆದರೆ ಅವ್ರ ವರ್ಚಸ್ಸು ಭಾರಿ ಜೋರು ವಿಜಯರಾಯರದು. ಸಟ್ಟ ಮುಖ ಮಾಡಿಕೊಂಡು ಹೋಗಲಿ ಏನೋ ಮಾಡಿ ಕೂತು ಅಡುಗೆ ಅಂತ ಮಾಡಿದ್ದಾರೆ ಕೂತುಗಳಿಂದ ಕೂಡಿಸಿದರು. ಆಗ ಹೆಸರುವಾಯಿತು ಅವರು, ಚೆನ್ನಾಗೆ ಸುಧಾ ಓದಿದವರು ಪಾಪ ಅವರು, ಸಾಮಾನ್ಯರೇನಲ್ಲ ದೊಡ್ಡ ವಿದ್ವಾಂಸರೇ, ಹೇಳ್ತಾ 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 ಹೋಗ್ತಾ ಇದ್ದಾರೆ. ಒಂದು ಕಡೆಗೆ ಪ್ರಾಬ್ಲಮ್ ಬಂತು, ಸುಧಾ ಎಷ್ಟು ಸರ್ತಿ ಬೇಕಾದ್ರೂ ಓದಿರಿ, ಅಹಂಕಾರ ಪಟ್ಟರೆ ಪ್ರಾಬ್ಲಮ್ ಬಂದೇ ಬರುತ್ತೆ, ಅಹಂಕಾರ ಪಟ್ಟರೆ ಗ್ಯಾರಂಟಿ ಪ್ರಾಬ್ಲಮ್ ಬರುತ್ತೆ. ಅವ್ರಿಗೆ ಬಂತು, ಸ್ವಲ್ಪ ಯೋಚನೆ ಮಾಡ್ತಾ ಕೂಡ ಪ್ರಸಂಗ ಬಂತು. ತಕ್ಷಣ ಇವರು ಅಲ್ಲೊಬ್ಬ ನೀರು ತೊಗೊಂಡು ಹೋಗ್ತಾ ಇದ್ದ ಒಬ್ಬರು, ಅವನು ಕರೆದ್ರು, ಬಂದ ಅವನ ಕೈ ಹಿಡ್ಕೊಂಡ್ರು, ಆಚಾರ್ಯ ಸ್ವಲ್ಪ ಇದಾಗಿದೆ ನೀನು ಹೇಳು ಅಂತ ಹೇಳಿದರು. ಅವ್ನು ನೀರಿನವನು ಪಾಪ, ಈ ನೀರಿನವರು ಅಡಿಗೆಯವರಾಗೋ ಏನು ಬರದೇ ಇದ್ದವರು ಅಂತ ಅರ್ಥ. ಆ ವಾಕ್ಯಾರ್ಥ ಶುರು ಮಾಡಿಬಿಡ್ತಾನೆ ಪಾಪ ಅವನು, ಎಲ್ಲಿ ಬಿಟ್ಟಿದ್ರಲ್ಲ ಅಲ್ಲಿಂದ ಹೇಳಕ್ಕೆ ಶುರು ಮಾಡಿಬಿಡ್ತಾನಂತ, ಪಟ 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 ಹೇಳ್ತಿದ್ದಾನೆ. ಆಶ್ಚರ್ಯ ಆಯಿತು ಕಲ್ಲು ಸುಬ್ಬಣ್ಣಾಚಾರಿಗೆ. ಆಮೇಲೆ ಕೈ ಬಿಟ್ಬಿಟ್ರು, ಯಥಾ ಪ್ರಕಾರ ವಾಪಸ್ ಅವ್ನು ನೀರಿನವನೇ ಮಾಡ್ತಾರೆ, ಮ್ಯಾಗ್ನೆಟ್ ಮಾಡ್ತಾರಲ್ಲ, ಡಿಸ್ಕನೆಕ್ಟ್ ಮಾಡಿದ್ದಾ ಟು ಇಂಡಿವಿಜುವಲ್ ಮ್ಯಾಗ್ನೆಟಿಸಮ್ ಅಂತ ಕರೀತಾರೆ. ಅವ್ರು ಒರಿದು ರಿಯಲ್ ಆದರೆ ಯಾವಾಗಲೂ ಇರ್ತದೆ, ಇಂಡಿವಿಜುವಲ್ ಆದರೆ ಆಫ್ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ, ಯಥಾಪುರ ಅಡಿಗೆವನೇ. ಆಗ ಅವ್ರಿಗೆ ಆಶ್ಚರ್ಯ, ಏನೋ ತಿಳ್ಕೊಳ್ಳಿ ಬೇರೆ ಅಂತ ತಕ್ಷಣ ಕೆಳಗಿಳಿತ, ಅಷ್ಟೊತ್ತು ಮೇಲೆ ಕೂತಿದ್ರಲ್ಲ ತಕ್ಷಣ ಕೆಳಗಿಳಿತ, ಹಿಡಿದ್ಬಿಟ್ಟು ನಮಸ್ಕಾರ ಮಾಡ್ತಾರೆ, ಸ್ವಾಮಿ ತಪ್ಪಾಯಿತು, ಎಂಥ ಜ್ಞಾನ ನಿಮ್ಮದು, ಇಷ್ಟು ವರ್ಷ ಓದಿದ್ದಲ್ಲಿ ಮುಟ್ಟಿದ್ರೆ ಬಂತಲ್ಲ ನೀವು, ಮುಟ್ಟಿಬಿಟ್ರೆ ನನ್ನೊಂದು ಮುಟ್ಟಿಬಿಡಿ ಅರಿಯುತ್ತೇನೆ, ನನ್ನ ಶಿಷ್ಯನ ಮಾಡಿಕೊಳ್ಳಿ ಅಂತ ಕೇಳಿದ. ಅವರು ಭಾರಿ ಭಕ್ತಿಯಿಂದ ಶಿಷ್ಯರಾಗ್ತಾರೆ, ಆದರೆ ಅಂಕಿತ ಇವರು ಕೊಡೋದಿಲ್ಲ, ವೇಣುಗೋಪಾಲ್ ದಾಸರ ಅಂಕಿತ ಕೊಡಿಸ್ತಾರೆ, ಅವ್ರ ಕೈಯಲ್ಲಿ ಕೊಡಿಸ್ತಾರೆ. ಅವ್ರ ಗುರುಗಳು ಅವರು ವ್ಯಾಸ ವಿಠಲ, ಇವರು ವ್ಯಾಸ ವಿಠಲದ ಅಂಕಿತ ಕೊಡಿಸಿದ್ದು, ವೇಣುಗೋಪಾಲ ವಿಠಲ ಅವರು, ವಿಜಯ ವಿಠಲ ಇವರು, ಅವರಿಗೆ ಅಂಕಿತ ಕೊಡಿಸಿಬಿಟ್ಟು ಆವತ್ತಿನಿಂದ ಅವರು ಎಷ್ಟು ಬದ್ಧ ಶಿಷ್ಯರಾದರು ಅಂದರೆ ವಿಜಯ ಕವಚ ಬರೆದವರೇ ಅವರು. ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ಕಳೆದು ಪರೆಯುವ ವಿಜಯ ಗುರುಗಳೆಂಬರ ಬರೆದವರವರೇ. ಉದಯ ಕಾಲದಿ ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಹುದು, ಕಣ್ಣಾರೆ ಕಂಡಿದ್ದು ಹೇಳಿದ್ದವರು, ಮದಡನಾದರೂ ಜ್ಞಾನ ಉದಯವಾಹುದು. ಎಂಥ ದಡ್ಡಿಗೆ ಸುಧಾ ಪಾಂಡಿತ್ಯ ಕೊಟ್ಟಿದ್ದಾರೆ ಎಂದು ಎಂಥ ಜ್ಞಾನಿಗಳಿವರು. ಸಟೆ ಇದಲ್ಲವೋ ವ್ಯಾಸ ವಿಠಲ ಬಲ್ಲನೋ, ಪಠಿಸಬಹುದಿದು ಕೇಳಿ ಕುಟಿಲರಹಿತರು ಅಂತ ಹೇಳಿ ವಿಜಯನ ನಕ್ಷತ್ರ ಮಾಲಿಕ, 27 ನುಡಿಯರು ನಕ್ಷತ್ರ ಮಾಲಿಕ ಅಂತಲೂ ಕರೀತಾರೆ, ವಿಜಯ ಕವಚ ಅಂತಲೂ ಕರೀತಾರೆ. ಅದನ್ನು ಬರೆದವರೇ ಅವರು, ಅಂಥ ಪರಿಣಾಮ ಹೊಂದಿಬಿಡ್ತಾರೆ. ಈಗ ದೊಡ್ಡ ವಿದ್ವಾಂಸರನ್ನು ಹರಿದಾಸರನ್ನು ಮಾಡಿದ ಶ್ರೇಯಸ್ಸು ಇವರು. ವಿಜಯರಾಯರ ಜ್ಞಾನ ಯಾವ ಮಟ್ಟದ್ದು ಅಂತ ಗೊತ್ತಾಗುತ್ತೆ. ಇದೇ ರೀತಿ ಮುಂದುವರಿಯುತ್ತಾ ಬಂತು. ಅದೇ ಕಾಲಕ್ಕೆ ಇನ್ನೊಬ್ಬರು ಅಂದರೆ ನಮ್ಮ ಜಗನ್ನಾಥದಾಸರು, ಅವರು ಬೇರೆ ಅಲ್ಲ, ಇವರು ಸೋದರಡಿ ಅಷ್ಟೇ, ಅವರು ಸೋದರ ಮಾವ, ಇವರು ಸೋದರಡಿ ಅಷ್ಟೇ. ಅಲ್ಲಿ ಮಾನೆ ಅವರು ಬ್ಯಾಗವಟ್ಟ ಅಂತ ಒಂದು ಊರಿದೆ, ಮಾನೆಯಿಂದ ಸ್ವಲ್ಪ 40 ಕಿಲೋಮೀಟರ್ ದೂರ ಹೋಗಬೇಕು, ಅಲ್ಲಿ ಬ್ಯಾಗವಟ್ಟ ಅಂತ ಊರಿದೆ. ಆ ಊರಲ್ಲಿ ಇದ್ದವರು, ಅವರು ತಂದೆ ನರಸಿಂಹದಾಸರು ಅಂತ ಪ್ರಸಿದ್ಧರಾದವರು. ಅವರು ಪ್ರತಿ ವರ್ಷ ಬ್ರಹ್ಮೋತ್ಸವಕ್ಕೆ ಹೋಗ್ತಿದ್ರಂತೆ ತಿರುಪತಿಗೆ, ಎಷ್ಟು ದೂರ ಅಲ್ಲಿಂದ ಹೋಗೋದು. ಆ ಸೇವೆ ಪರವಾಗಿ ಹುಟ್ಟಿದ ಮಗು ಶ್ರೀನಿವಾಸಾಚಾರ್ಯ ಅಂತ ಹೆಸರಿಟ್ಟರು, ಶ್ರೀನಿವಾಸ ಹೆಸರಿಟ್ಟರು. ಅವರೇ ಮುಂದೆ ಜಗನ್ನಾಥದಾಸರಾಗಿ ಚಿಕ್ಕ ವಯಸ್ಸಿಗೆ ಭಾರಿ ಒಳ್ಳೆ ಪಂಡಿತರಾಗ್ತಾರೆ. ಹರಿದಾಸ ಸಾಹಿತ್ಯದಲ್ಲಿ ಗೋಪಾಲದಾಸರು ಶಾಸ್ತ್ರ ಓದಿ ಬಂದವರಲ್ಲ, ವಿಜಯದಾಸರು ಓದಿಲ್ಲ, ಗೋಪಾಲ ತಮ್ಮಂದರು ಓದಿಲ್ಲ, ಎಲ್ಲ ಜ್ಞಾನಿಗಳು ಓದಿ ಬಂದ ಜ್ಞಾನಿಗಳಲ್ಲ ಅವರು. ಜಗನ್ನಾಥದಾಸರಾಗ ದೊಡ್ಡ ಸುಧಾ ಪಂಡಿತರು, ಕಲ್ಲು ಸುಬ್ಬಣ್ಣಾಚಾರ್ಯ ಸುಧಾ ಪಂಡಿತರು. ಪುರಂದರದಾಸರು ಓದಿ ಬಂದವರಲ್ಲ, ಹಾಗೆ ದೇವರನ್ನು ಕಂಡವರು, ಆಹಾನುಭಾವನವರು. ಅವರೇನು ಮಾಡಿದರು, ಬರದೇಂದ್ರ ಸ್ವಾಮಿಗಳು ಆಗೋರು ಮುಂದೆ ಬಲರಾಮಾಚಾರ್ಯ ಅಂತ ಒಬ್ಬರು, ಅವರ ಹತ್ರ ಓದ್ತು ಮಂತ್ರಾಲಯದಲ್ಲಿ ಓದಿ ಬರ್ತಾರೆ. ಆಮೇಲೆ ಮುಂದೆ ವರದೇಂದ್ರ ಸ್ವಾಮಿಗಳಾಗ್ತಾರೆ, ಪಾಠ ಹೇಳಿಕೊಟ್ಟು ವರದೇಂದ್ರ ಸ್ವಾಮಿಗಳಾಗ್ತಾರೆ. ಇವರು ಪೂರ್ವಾಶ್ರಮದಲ್ಲಿದ್ದ ಪಾಠ ಹೇಳಿಕೊಡ್ತಾರೆ. ಅದೆಲ್ಲ ಓದಿ ಬಂದು ಆಗಿನ ಕಾಲಕ್ಕೆ ಪಂಡಿತರಿಗೆ ಭಾರಿ ಗೌರವ ಇದ್ದ ಕಾಲ, ಸರಿಯಾಗಿ ಪಾಂಡಿತ್ಯ ಬಂದುಬಿಟ್ರೆ ಅವರಿಗೆ ಎಷ್ಟು ಸುಮಾರು 20 ವರ್ಷಕ್ಕೆಲ್ಲ ಮೇಣೆ ಕೊಡ್ತಿದ್ರು ಅವರು, ಮೇಣೆ. ಆಮೇಲೆ ಹಗಲು ದಿವಿಟಿಗೆ ಮರ್ಯಾದೆ, ಹಗಲು ದಿವಿಟಿಗೆ ಮರ್ಯಾದೆ. ಆಮೇಲೆ ಕೈ ಬಂಗಾರದ ಕಡಕಗಳು, ಕೊಳ್ಳ ತುಂಬ ಹಾರ, ಇಂಥ ಸನ್ಮಾ ಜಗ ಜಗ ಒಡೆಯ ಶಾಲೆಗಳು ಇದೆಲ್ಲ ಕೊಡ್ತಿದ್ದ ಕಾಲ. ಅದೆಲ್ಲ ಬಂದುಬಿಡ್ತವೆ ಚಿಕ್ಕ ವಯಸ್ಸಿಗೆ. ಸ್ವಲ್ಪ ಅಹಂಕಾರ ಬಂತು, ಮತ್ತು ಹರಿದಾಸ ಸಾಹಿತ್ಯ ಕಂಡು 20 ಗಂಟೆ ಪಂಡಿತರಿಗೆ ಆಗಿದೆ ಅವ್ರಿಗೆ, ಅದು ಸ್ವಲ್ಪ ಯಾವುದೋ ಪ್ರಾರಂಭ ಅದು ಬಂತು. ಅದು ತಮ್ಮ ಮಾವನೇ ಬೇರೆ, ಇವರು ಮಾವು ಓದಿಲ್ಲ ಅಂತ ಬದಲಿಂದ ಗೊತ್ತಿತ್ತು ಇವರಿಗೆ. ಅದಕ್ಕೆ ಇವರು ಖುಷಿ ಭಾಗ ದಾಸ ಆಗಿ ಇವರು ಸೇರ್ಕೊಂಡ್ಬಿಟ್ಟಿದ್ರು ಪಾಪ. ಆಗ ವಿಜಯದಾಸರು ಅವ್ರ ಪದ್ಧತಿ ಏನು ಗೊತ್ತಾ, ಯಥಾ ಪ್ರಕಾರ ಇವರು ಯುದ್ಧೂರಿಗೆ ಬಂದರು. ಅವ್ರು ಯುದ್ಧೂರಿಗೆ ಹೋಗಿಬಿಟ್ಟು ಉದ್ಧಾರ ಮಾಡಿದವರು ವಿಜಯರಾಜ್, ಎಲ್ಲೆಲ್ಲಿರ್ತಾರೋ ಅಲ್ಲೆಲ್ಲಿಗೆ ಹೋಗ್ತಾ ಇದ್ರು. ಇದು ಅವರ ಕಾರುಣ್ಯ, ಯುದ್ಧಲ್ಲಿ ಬಂದರೆ ಹೇಳ್ಕೊಡೋದು ಕಷ್ಟ, ಯುದ್ಧಲ್ಲಿ ಹೋಗಿ ಹೇಳ್ಕೊಡ್ತಾ ಇದ್ರು. ಅಲ್ಲಿ ಹೋಗಿ ಬ್ಯಾಗವಟ್ಟಕ್ಕೆ ಹೋಗಿರಿ, ಇವತ್ತು ಜಗನ್ನಾಥದಾಸರ ತಂದೆ ಮನೆ ಇದೆ ಅಲ್ಲಿ, ಪಕ್ಕದಲ್ಲಿ ಪ್ರಾಣದೇವರ ಗುಡಿ ಇದೆ, ಅಲ್ಲಿ ಹೋದರು ಒಂದೇರು ಉತ್ಸವ ಮಾಡ್ತೀವಿ ಅಂತ ಹೇಳಿ ಅವ್ರ ಕರೆ ತಾವೇ ಬಂದರು ಮನೆಗೆ. ಜಗನ್ನಾಥರ ಇನ್ನು ಶ್ರೀನಿವಾಸಾಚಾರ್ಯರವರು ತಾವೇ ಒಂದಿವ್ರು ಸ್ವಲ್ಪ ಎಷ್ಟೇ ಬೈತಿದ್ರು ಎದುರಿ ಬಂದ ಗಾಬರಿ ಆಯಿತು, ಎದ್ದು ನಿಂತ್ಕೊಂಡು ಗೌರವಿಸಿದರು. ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ, ಅಲ್ಲೇ ತೀರ್ಥಪ್ರಸಾದಕ್ಕೆ ಬರಬೇಕು ಅಂತ ಹೇಳಿದರು. ಅವ್ರು ಎದುರು ಬಂದಾಗ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ ಅವರಿಗೆ, ಹೂ ಅಂದರು, ಹೋಗೋ ಮನಸ್ಸಿಲ್ಲ, ಅವ್ರು ಕರೆದು ಹೋಗಿಬಿಟ್ರು. ಪಕ್ಕದಲ್ಲೇ ಇರೋರು, ಗುಡಿಗೆ ಅಟ್ಯಾಚ್ಡ್ ಆಗಿ ಅವ್ರ ಮನೆ ಇರೋರು, ನೀವು ಮೊದಲೇ ಬರಬೇಡಿ ಪಾಪ, ಪಾಠ ಪ್ರವೇಶನ ಮಾಡ್ತಾ ಇರ್ತೀರಿ, ಉಳಿದು ಅಂತ ಹೇಳಿ ಕಳಿಸ್ತೀವಿ ಬನ್ನಿ ಅಂತ ಹೇಳಿದರು. ಆಗಲಿ ಅಂತ ಹೇಳಿದರು, ಹೋಗೋ ಮನಸ್ಸಿಲ್ವಲ್ಲ, ಅದಕ್ಕೊಂದು ಐಡಿಯಾ ಮಾಡಿದರು. 10 ಗಂಟೆ ಊಟ ಮುಗಿಸ್ಬಿಟ್ರು ಬೇಗ ಇವರು. ಅವರು ಕರೆಲಕ್ಕೆ ಬಂದರು, ಆಮೇಲೆ ಒಬ್ಬರು ಎಲ್ಲ ಬಡಿಸಿ ಕರೆಲಕ್ಕೆ ಬಂದುಬಿಟ್ರೆ ಇಲ್ಲ ನಂದು ತಡ ಆದರೆ ಹೊಟ್ಟೆ ನೋವು ಬರ್ತದೆ, ಅದಕ್ಕೆ ಊಟ ಮುಗಿಸ್ಬಿಟ್ಟೆ ಅಂತ ಹೇಳಿಬಿಟ್ರು. ಅವರು ಸರಿ ಅಂದರು, ಹೋಗಿಬಿಟ್ರು. ಅವರು ಅಂತ ಹೊಟ್ಟೆ ಶುರು ಆಗೇ ಬಿಡುತ್ತೆ ಆ ಕ್ಷಣಕ್ಕೆ, ದೊಡ್ಡವ್ರನ್ನ ಹೇಳಿ ಸುಳ್ಳು ಆ ಕ್ಷಣಕ್ಕೆ ಶುರುವಾಯಿತು ಅಂತ ಹೇಳ್ತಾರೆ. ಒಂದು ಮಾತಿದೆ, ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಹೈವ ಫಲಮಶ್ನುತೆ. ಭಾರಿ ಪಾಪ ಮಾಡಿದರೆ ಆಗಲೇ ಫಲ ಕೊಡುತ್ತದೆ, ಭಾರಿ ಪುಣ್ಯ ಮಾಡಿದ್ರೆ ಆಗಲೇ ಫಲ ಕೊಡುತ್ತದೆ. ದೊಡ್ಡವ್ರು ಒಂದು ಸುಳ್ಳು ಹೇಳಿದಾಗಾಯ್ತಲ್ಲ, ತಕ್ಷಣ ಶುರುವಾಗೇ ಬಿಡುತ್ತೆ ಹೊಟ್ಟೆ ನೋವು. ಅಟ್ಟತ್ತು ಅವರು ಊಟ ಬಿಸಿಕೊಂಡು ಹೋಗಿಬಿಟ್ರೆ ಆ ಕಡೆಗೆ, ಮತ್ತೆ ಬರಲಿಲ್ಲ. ಇವರು ಹೊಟ್ಟೆ ಶುರುವಾಗಿದೆ ಶುರುವಾಗಿದೆ, ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ದಿವಸ ದಿವಸಕ್ಕೂ ಜಾಸ್ತಿ ಆಗೋಯ್ತು, ಏನು ಮಾಡಿದ್ರೂ ವಾಸಿ ಆಗ್ತಾ ಇಲ್ಲ. ಅದು ಯಾವುದ್ರ ಬಂದ್ರೆ ವಾಸಿ ಆಗ್ತದೆ, ದೊಡ್ಡವರ ಪಾಪ ಶಾಪ ಅದು, ವಾಸಿ ಆಗ್ತಾನೆ ಇಲ್ಲ. ಆಗ ಅವ್ರಿಗೆ ತುಂಬ ದುಃಖ ಆಯಿತು. ಅವರು ಪ್ರಾಣದೇವರ ಸೇವೆ ಮಾಡ್ತಾರೆ, ವಾಯುಸ್ತುತಿ ಪುರಸ್ಸರಣೆ ಮಾಡ್ತಾರೆ, ಆ ಕಷ್ಟದಲ್ಲೇನೆ ಪಾಪ. ಆಗ ಅವ್ರಿಗೆ ಸೂಚನೆ ಆಗುತ್ತೆ, ಇದು ಕಳೆದ ವಸ್ತುನ ಕಳದಲ್ಲೇ ಹುಡುಕಬೇಕು ಅಂತ. ಇಷ್ಟೇ ಒಗಟದು ಎಲ್ಲ ಹುಡುಕು, ಕಳೆದ ವಸ್ತು ಕಳದಲ್ಲೇ ಹುಡುಕಬೇಕು ಅಂತ ಹೇಳಿದ್ರು. ಈ ಹನುಮಂತನಗರದ ಕಳ್ಕೊಂಡು ಮೆಜೆಸ್ಟಿಕ್ನ ಹುಡುಕಿದ್ರೆ ರಿಂಗ್ನ ಸಿಗುತ್ತಾ? ಅದು ಇಲ್ಲಿ ಕಳ್ಕೊಂಡು ಇಲ್ಲಿ ಸಿಗೋದೇ ಗ್ಯಾರಂಟಿ ಇಲ್ಲ, ಅಲ್ಲಿ ಸಿಗುತ್ತಾ? ಅದಕ್ಕೆ ಕಳದಲ್ಲಿ ಹುಡುಕ್ರಿ ಅಂತ ಹೇಳಿ ಈಗ ಯೋಚನೆ ಮಾಡಿದರು. ಓ, ಯಾವ ಹೊಟ್ಟೆ ನೋವು ಶುರುವಾಯಿತು ಅಷ್ಟು ಅರ್ಥ ಆಯ್ತು. ವಿಜಯರಾಯರು ಸುಳ್ಳು ಹೇಳಿದೆ ಅವತ್ತು ಶುರುವಾಯಿತು ಅಂತ ಗೊತ್ತಾಗ್ಬಿಟ್ಟು. ಸಿ ಇದಾಗಲಿ ಹೋಗ್ತಾರೆ ಹೋಗ್ತಾರೆ ಹೋಗಿ ಸಹ ಶರಣಾಗತರ ಆಗ್ತಾರೆ, ದಯವಿಟ್ಟು ಶ್ರಮಿಸು, ತಡ್ಕೊಳ್ಳೋದ್ರೆ ಶ್ರಮಿಸಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇಲ್ಲ, ನಾವು ನಿಮಗೇನು ಕೆಟ್ಟದಾಗ ಮಾಡಿಕೊಂಡಿಲ್ಲ, ನಿಮ್ಮನ್ನು ಕ್ಷಮಿಸಿಬಿಟ್ಟಿದ್ದೇವೆ. ನಮಗೆ ಕೋಪ ಬಂದಿದೆ, ನಮ್ಮ ಶಿಷ್ಯ ಗೋಪಾಲದಾಸರಿಗೆ ಸಿಟ್ಟು ಬಂದಿದೆ ನಿಮ್ಮ ಮೇಲೆ, ಗುರುಗಳಿಗೆ ಅವಮಾನ ಮಾಡಿದ್ರು, ಅವ್ರ ಹತ್ರ ಹೋಗಿ ಅಂತ ಹೇಳ್ತಾರೆ. ಅವ್ರ ಹತ್ರ ಹೋಗಿ ಆ ಸಿ ಇದು ಅವ್ರ ಹತ್ರ ಹೋಗ್ತಾ, ಅವ್ರಿಗೆ ದ್ವಾರಿ ದೂರ ಉತ್ತನೂರು, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಗೋಪಾಲದಾಸರು ಅಲ್ಲೇ ಎದುರಿ ಬಂದಿರುತ್ತೆ. ಇವ್ರು ಬಟ್ಟೆ ಹಿಡ್ಕೊಂಡು ಭಾಳ ಕಷ್ಟಪಟ್ಕೊಂಡು ಹೋಗ್ತಾರೆ. ಗೋಪಾಲದಾಸರ ಮನೆ ಯಾವುದು ಅಂತ ಕೇಳಿದ್ರೆ ಮನೆ ತೋರಿಸ್ತಾರೆ, ಅಲ್ಲಿದೆ ಹೋಗ್ರಿ ಅಂತ ಹೋಗ್ತಾರೆ. ಮನೇಲಿ ಯಾರ್ಯಾರು ಕೂತಿರ್ತಾರೆ, ಆಮೇಲೆ ಗೋಪಾಲದಾಸರು ಬರ್ತಾರೆ. ಇವರೇ ಗೋಪಾಲ ದಾರಿಯಲ್ಲಿ ಕಂಡವರೇ ಗೋಪಾಲದಾಸರು. ನೀವು ನಾವೇ ಅಂತ ಹೇಳಬಾರ್ದಂತ ಕೇಳಿದ್ರೆ, ಮನೆ ಕೇಳಿದ್ರೆ ಮನೆ ತೋರಿಸಿದೆ ಅಷ್ಟೇ, ನಾನು ಕೇಳಿದ್ರೆ ಹೊರಡ್ತಿದ್ದೆ ಅಂತ ಹೇಳ್ತಾರೆ. ಟು ದಿ ಪಾಯಿಂಟ್ ಆನ್ಸರ್ ಅಷ್ಟೇ. ಗೋಪಾಲದಾಸ ನಾನೇ ಹೇಳ್ತಿದ್ದೆ, ಮನೆ ತೋರಿಸಿದ್ರೆ ಮನೆ ತೋರಿಸಿದ್ದೇನೆ, ಈಗ ನಾನು ಬಂದಿದ್ದು ಏನು ಬೇಕು ಅಂತ ಕೇಳ್ತಾರೆ. ನಿಮ್ಮ ಗುರುಗಳು ಹೇಳಿ ಕಳಿಸಿದ್ದಾರೆ, ದಯವಿಟ್ಟು ಅನುಗ್ರಹ ಮಾಡಬೇಕು, ನನ್ನ ನೀವು ಹಾಕಿರೋ ಶಾಪ ನನ್ನಿಂದ ಹೋಗಬೇಕು. ಅವ್ರು ನಾನು ಶಾಪ ಏನು ಹಾಕಿಲ್ಲ, ದೊಡ್ಡವರಿಗೆ ಅವಮಾನ ಮಾಡಿ ಶಾಪ ಆಗ್ತದೆ, ಅದೇನೆ ನಾನು ಶಾಪ ಹಾಕಬೇಕಾಗಿಲ್ಲ, ಅದೇ ಶಾಪ ಆಗ್ತದೆ, ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳಿ, ಇಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ ತಕ್ಷಣ ಆಯಿತು ಅಂತ ಹೇಳಿ ರೊಟ್ಟಿ ಮಾಡಿದ್ರಂತ ಅವರೇನು ಹೇಳಿ, ಜೋಳದ ರೊಟ್ಟಿ ಮಾಡಿಬಿಟ್ಟು ದೇವರು ನೈವೇದ್ಯ ಮಾಡ್ತಾರೆ. ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ, ಸಣ್ಣವನು ಇವ ಕೇವಲ. ಆರೋಗ್ಯ ಆಯುಷ್ಯ ಐಶ್ವರ್ಯ ಎಂಬ ಈ ಮೂರು ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರಣವಾಗಿಪ್ಪವು. ಸಾಧನೆ ಮೂರರಲ್ಲಿ ಒಂದು ಹೋದ್ರೂ ಹೋಯ್ತಲ್ಲಿ, ಆರೋಗ್ಯ ಆಯುಷ್ಯ ಐಶ್ವರ್ಯ ಒಂದು ಹೋದ್ರೆ 33.33% ಹೊರಟೋಯ್ತು. ಎರಡು ಹೋದ್ರೆ ಫೇಲೆ 66.,  ಮೂರು ಹೋದ್ರೆ ಕೃಷ್ಣಾರ್ಪಣೆ, ಏನು ಇರೋದೇ ಇಲ್ಲ. ಮೂರಲ್ಲಿ ಒಂದು ಹೋದ್ರೂ ಇದಾಗೋದಿಲ್ಲ. ನಿಮಗೇನಾಗಿದೆ ಈಗ, ಈಗ ಘೋರ ಯಾವುದು ಮೂರು ಯಾತಕ್ಕೆ ಹೋಗುತ್ತೆ? ಮುಂದಿನ ಪ್ರಶ್ನೆ, ಘೋರ ವ್ಯಭಿಚಾರ ಪರನಿಂದೆ ವಿತ್ತಾಪಹಾರ ಮಾಡಿದ ದೋಷದಿ ದರಿದ್ರರಾಗುವರು ಈ ಮೂರು ವಿಧದಿ. ಮೂರು ತಪ್ಪಿಗೆ ಮೂರು ಶಿಕ್ಷೆ, ಅದಕ್ಕೆ ನೀವು ಪರನಿಂದೆ ಮಾಡಿದ್ದೆ, ದೊಡ್ಡವರು ದ್ರೋಹ ಮಾಡಿದ ಹಾಗಾಗಿದೆ ಅಂತ ಹೇಳಿ ದೇವರನ್ನು ಕ್ಷಮಿಸ್ಲಿಕ್ಕೆ ಕೇಳ್ತಾರೆ. ರೊಟ್ಟಿ ತಿನ್ನ್ರಿ ಅಂತ ಕೊಟ್ಟಂತ, ಅವ್ರಿಗೋ ಗಾಬರಿಯೋ ಗಾಬರಿ, ನೀರು ಕುಡಿದ್ರೆ ಹೊಟ್ಟೆ ನೋವು ಜಾಸ್ತಿ ಆಗೋದು. ರೊಟ್ಟಿ ಅಂದರೆ ಹಾರ್ಡ್ ಫುಡ್, ಅದು ಹುಬ್ಬಳ್ಳಿ ಧಾರವಾಡ ಕಡೆ ಜನಗಳು ಜ್ವರ ಇದ್ದು ಬಂದಾಗೆಲ್ಲ ತಿಮ್ಮಲ್ಲ, ಅವರು ಆರೋಗ್ಯದಿಂದ ತಿಂತಾರೆ. ಇವ್ರು ಹೈ ಕ್ಲಾಸ್ ಹೊಟ್ಟೆ ನೋವು ಬೇರೆ, ಆದರೆ ದೇವರ ಮೇಲೆ ಭಕ್ತಿ ಇಟ್ಕೊಂಡು ತಿಂದು ಬಿಡ್ತಾರೆ. ಆಶ್ಚರ್ಯ, ಉಳಿದ ದಿವಸ ಎಲ್ಲ ತಿಂದರೆ ಕುಡಿದ್ರೆ ಜಾಸ್ತಿ ಆಗ್ತಿತ್ತು, ತಿಂತ ಹೋದ್ರೆ ಕಡಿಮೆ ಆಗಲಿಕ್ಕೆ ಶುರುವಾಯ್ತು. ಅವತ್ತು ಉಲ್ಟಾ ಪಲ್ಟಾ ಕಡಿಮೆ, ನಿಧಾನ ಕಡಿಮೆ ಆಗಲಿ ಶುರು ಆಯ್ತು. ಆಶ್ಚರ್ಯ ಆಗೋಯ್ತು ಅವರಿಗೆ. ಎರಡು ಬಕ್ರೆ, ಎರಡು ಬಕ್ರಿ ಕೊಡಲಿಲ್ವಂತೆ, ಒಂದೊಂದು ರೊಟ್ಟಿಯೊಳಗೆ 20 ವರ್ಷ ಆಯುಷ ಇಟ್ಟಿದ್ರಂತ ಅದರೊಳಗೆ, ಒಂದೊಂದು ಬಟ್ಟೆಯಲ್ಲಿ 20 ವರ್ಷ ಆಯುಷ, ಎರಡು ತಿಂದ್ರೆ 40 ವರ್ಷ ಆಯುಷ್ಯ ಬಂತು. ಎಂಥ ವೈರಾಗ್ಯ, ಎಂಥ ಔದಾರ್ಯವಿದೆ ಗೋಪಾಲದಾಸರದು. ವಿಜಯರಾಯರ ಗುರುಗಳು ಹೇಳಿದ್ದಾರೆ, ಅವ್ರ ಮಾತು ನಡೆಸಬೇಕು. ನೋಡಿದ್ರೆ ಆಯುಷ್ಯನೇ ಇಲ್ಲ ಇವರಿಗೆ, ಪರನಿಂದ ಆಯುಷ್ಯ ಬೇರೆ, ಆರೋಗ್ಯವೇ ಆಯುಷ್ಯನೂ ಹೋಗಿಬಿಟ್ಟಿದೆ. ಅದಕ್ಕೆ ನಮ್ಮ ಆಯುಷ್ಯ ಕೊಡ್ತಾರೆ ಎಂಥ ಜ್ಞಾನಿಗಳು. ನಿಜವಾಗ ಗೋಪಾಲದಾಸರು ಎಂಥ ಕರುಣಾಳು ಊಹೆ ಮಾಡಲಿಕ್ಕೆ ಸಾಧ್ಯ ಇತ್ತು. ತಮ್ಮ ಅದು ಪೆನ್ ಕೊಟ್ಟರೆ ಕ್ಯಾಪ್ ಇಟ್ಕೊಂಡು ಕೊಡ್ತೀವಿ ನಾವು, ಇಡೀ ಪೆನ್ ಕೊಡೋದಿಲ್ಲ, ಎಲ್ಲಿ ಒಯ್ದು ಬಿಡ್ತಾರೆ ಅನ್ನೋದು ಭಯ ನಮಗೆ. ಅವ್ರು ಕ್ಯಾಪ್ ಬಿಟ್ಟು ಪೆನ್ ಒಯ್ದು ಬಿಡ್ತಾರೆ ಅಂತ ಮಹಾನುಭಾವರು ಇರ್ತಾರೆ, ಕ್ಯಾಪ್ ನಮಗೆ ಕ್ಯಾಪ್ ಹಾಕಿ ಪೆನ್ ಒಯ್ದು ಬಿಡ್ತಾರಂತೆ ಜನ. ಆದರೆ ಆಯುಷ್ಯನೇ ಅರ್ಧ ಗಂಟೆ ಟೈಮ್ ಕೊಡೋದು ಕಷ್ಟ, 40 ವರ್ಷ ಆಯುಷ್ಯ ಕೊಡೋದು, ಅದು ಎಂಥ ಆಯುಷ್ಯ ಅವ್ರದ್ದು ಈ ಮಧ್ಯೆ. ಗೋಪಾಲದಾಸರ ಆಯುಷ್ಯ ಸಿ ಪಿ ಎಸ್ ಅಪಾಯಿಂಟ್ಮೆಂಟ್ ಆಗಿರ್ತದೆ, ಯಾರೋ ಅಪಾಯಿಂಟ್ಮೆಂಟ್ ಆಗಿರ್ತದೆ. 40 ವರ್ಷ ಕೊಟ್ಟರದು, ಅದನ್ನು ಇಸ್ಕೋತಾರೆ. ಇಲ್ಲಿ ಯೋಚನೆ ಮಾಡಿ, ದಾಗನದಾಸರು ಯಾತಕ್ಕೆ ಭಾರಿ ಉಪಯೋಗ ಒಳ್ಳೆ ಮಾಡಿದರು ಅಂದರೆ, ಎಂಥವ್ರ ಆಯುಷ್ಯ ತಗೊಂಡಿದ್ದೇವೆ ನೆನಪಿದೆ ಅವರಿಗೆ, ಎಂಥವ್ರ ಆಯುಷ್ಯ. ಗೋಪಾಲದಾಸರ ಆಯುಷ್ಯ ಅವರಿಗಿದ್ದಿದ್ರೆ ಏನು ಮಾಡ್ತಿದ್ರಲ್ಲ ಆ ಕೆಲಸ ನಾವು ಮಾಡಬೇಕು, ಅದು ಗ್ರೇಟ್. ಯಾವುದೋ ಮಠದ ಸ್ಕೂಟರ್ ತಂದು ಸಿನಿಮಾ ಕ್ಲಬ್ಗೆ ಹೋಗಿಬಿಟ್ರೆ ಎಷ್ಟು ಪಜೀತಿ ಆಗುತ್ತೆ ಯೋಚನೆ ಮಾಡಿ. ದೇವಸ್ಥಾನಕ್ಕೆ ಹೋಗೋ ವೆಹಿಕಲ್ನ ಕ್ಲಬ್ಗೆ ಹಾಕಿದ್ರೆ ಎಷ್ಟು ಪಾಪ ಬರ್ತದೆ. ಅಂಥವ್ರ ಆಯುಷ್ಯ ಸಾರ್ಥಕ ಮಾಡಬೇಕು ನಾವು. ಇದು ಆಚಾರ ಹೇಳ್ತಾರೆ, ಎಂಥ ಇಂದ್ರಿಯಗಳು ಭಗವಂತ ಕೊಟ್ಟಿದ್ದಾನೆ, ಎಂಥ ದೇಹ ಭಗವಂತ ಕೊಟ್ಟಿದ್ದಾನೆ. ಸಾಧನ ಶರೀರ ಇದು, ಇದು ಮಿಸ್ಯೂಸ್ ಮಾಡಬಾರದು. ಆಫೀಸ್ ವೆಹಿಕಲ್ನ ಆಫೀಸ್ಗೆ ಉಪಯೋಗಿಸ ಹಾಗೆ ದೇವರು ಕೊಟ್ಟ ದೇಹದಿಂದ ದೇವರ ಆರಾಧನೆ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ದೇವರ ಮಿಷಿಗೆ ಕೇಳಬೇಕು, ದೇವರಿಗೋಸ್ಕರ ಸತ್ಯ ಧರ್ಮಗಳ ಅನುಷ್ಠಾನ ಮಾಡಬೇಕು. ಅದು ದೇವರಿಗೆ ಕೊಟ್ಟ ಕೃತಜ್ಞತೆ, ಅದು ಮಿಸ್ಯೂಸ್ ಮಾಡಬಾರ್ದು. ಇವತ್ತು ಮಿಸ್ಯೂಸ್ ಎಂಬ ಪದ ಅರ್ಥ ಮಾಡಿಕೊಂಡ್ರೆ ನಾವೆಲ್ಲ ಮಿಸ್ಯೂಸ್ ಮಾಡ್ತಾ ಇದ್ದೇವೆ. ಈ ಟಿ ವಿ ಬಂದ ಮೇಲೆ ಕಣ್ಣಂತೂ ಟೋಟಲಿ ಗಾನ್ ಇದ್ದಾಗಲಿಂಗ, ಕಿವಿ ಹೋಯ್ತು, ಕಣ್ಣು ಹೋಯ್ತು, ಇದು ಹೋಯ್ತು, ಎಲ್ಲ ಹೋಯ್ತು, ಯಾವುದನ್ನು ಯೂಸ್ ಮಾಡ್ತಿರೋದು ಹಾಗಿದ್ರೆ ಯೋಚನೆ ಮಾಡಬೇಕು. ಅದರೆಲ್ಲ ಜಗನ್ನಾಥ ಟು ದಿ ಪಾಯಿಂಟ್ ಕೋರ್ ಫಾಲೋ ಮಾಡ್ತಾರೆ ಪುಣ್ಯಾತ್ಮರು. ಅಲ್ಲಿಂದ ಅಂಕಿತ ಕೊಡಿ ಅಂತ ಕೇಳಿ, ನೀವೇ ಅಂಕಿತ ಕೊಟ್ಬಿಡಿ. ಆಗ ಅವ್ರು ಹೇಳ್ತಾರೆ, ಅಂಕಿತ ನಾವು ಕೊಡೋದಿಲ್ಲ, ನಿಮ್ಗೆ ಕೊಡ್ದೆ ಅಂಕಿತ ಸಿಗುತ್ತೆ, ಹೋಗಿ ಪಂಡ್ರಪುರಕ್ಕೆ ಹೋಗಿ ಅಂತ ಹೇಳಿದ್ರಂತೆ. ಅಲ್ಲಿ ಅಂಕಿತ ಸಿಕ್ತೆ ಅವರಿಗೆ, ಜಗನ್ನಾಥ ವಿಠಲ ಅಂತ ಸಿಕ್ಕು. ದೊಡ್ಡ ಹರಿಕಥಾಮೃತ ಸಾರ ಬರೀತಾರೆ ಮಹಾನುಭಾವರು. ಕಾರಣ, ವಿಜಯರಾಯರು ಕೊಡಿಸಿದ ಆಯುಷ್ಯದ ಫಲ. ರಾಯರು ಒಂದು ಮಾತು ಹೇಳ್ತಾರೆ, ಸಾಧನೆ ನಾವು ಮಾಡಬೇಕು, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ವೆಹಿಕಲ್ ಹೋಗಬೇಕಾದ್ರೆ ನೀವು ಹೋಗಿ ಬೇರೆಯವ್ರಿಗೆ ದಾರಿ ಕೊಡಿ ಅಂತಾರಲ್ಲ, ಹಾಗೆ ನೀವು ಹೋಗಿ ಡಿಸ್ಟರ್ಬೆನ್ಸ್ ಮಾಡಿದರೆ ಅದೊಂದು ಲೈಸೆನ್ಸ್ ಕೊಡೋದು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಟ್ರಾಫಿಕ್ ಡಿಸ್ಟರ್ಬೆನ್ಸ್ ಮಾಡಬಾರ್ದು, ನಮ್ಮ ಸಾಧನೆ ಮಾಡ್ಕೋಬೇಕು, ಇನ್ನೊಬ್ಬರ ಸಾಧನೆಗೆ ಅವಕಾಶ ಮಾಡಿಕೊಡ್ಬೇಕು. ರಾಯರು ಪ್ರಾತಃ ಸಂಕಲ್ಪ ಗದ್ದೆಯಲ್ಲಿ ಬರೀತಾರೆ, ಎಲ್ಲವನ್ನು ಕರಿಷ್ಯೇ ನಾನು ಮಾಡ್ತೇನೆ, ಕಾರ ಇಷ್ಯೇ ಚ ಮಾಡಿಸ್ತೇನೆ ಅಂತ ಹೇಳ್ತಾರೆ. ನಾವು ಉಲ್ಟಪಲ್ಟ, ನಾನು ಮಾಡೋದಿಲ್ಲ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸೋದಿಲ್ಲ. ನಕರಿಷ್ಯೆ ನಕಾರ ಇಷ್ಯೇ ಚ ಅರ್ಥ ಮಾಡ್ಕೋಬೇಕು. ಎಷ್ಟೇ ರಥೋತ್ಸವ ಒಬ್ಬರು ಎಳಿಲಿಕ್ಕಾಗತ್ತಾ? ಆಶ್ಚರ್ಯತೆ ರಥ ಎಳಿಬೇಕು. ವೈಕುಂಠ ಹೋಗಲು ಒಬ್ಬರಿಂದ ಸಾಧ್ಯ ಇಲ್ಲ, ಎಲ್ಲರೂ ಸೇರಿ ಸಾಧನೆ ಮಾಡಬೇಕು. ಅದನ್ನೇ ವಿಜಯದಾಸ ಹೇಳ್ತಾರೆ, ಹೆಂಡತಿ ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಉಂಡುಟ್ಟು ದ್ವಿಜರ ಸಹ ಗಂಡು ಗಲಿ ಎಲಿಯುತ್ತಿರು, ಚಿರಜೀವಿಯಾಗೆಲವೋ ಚಿನ್ನ ನೀನು, ಪರಮ ಭಾಗವತರ ಪದಧೂಡಿ ಧರಿಸುತ್ತಲಿ. ಎಷ್ಟು ಎಂಥ ಮಾತುಗಳವೆಲ್ಲ ಕೊಡು, ಎಲ್ಲ ಇರಲಿ, ಆದರೆ ದೇವರ ಮೇಲೆ ಎಚ್ಚರ ಇರಲಿ ಅಂತ ಹೇಳ್ತಾರೆ. ಅದು ಅವ್ರು ಕೊಟ್ಟ ಉಪದೇಶ. ಹಾಗೆ ಉದ್ದ ದೊಡ್ಡ ಜ್ಞಾನಿಗಳಾದರೂ ವಿಜಯರಾಯರ ಅನುಗ್ರಹದ ಫಲ. ಒಮ್ಮೆ ಹಂಪಿಗೆ ಹೋಗಿದ್ರು ವಿಜಯರಾಯರು, ಅವ್ರು ಪ್ರತಿ ವರ್ಷ ಪುರಂದರಾಸ ಉತ್ಸವ ಹಂಪಿಯಲ್ಲೇ ಮಾಡ್ತಿದ್ರಂತೆ, ಚಕ್ರತೀರ್ಥಲ್ಲೇ ಮಾಡ್ತಾ ಇದ್ರು. 40 ವರ್ಷನೂ ಹಾಗೆ ಮಾಡಿದ ಮಹಾನುಭಾವರು ಅಲ್ಲಿ ಇಟ್ಕೊಂಡಿದ್ದಾರೆ. ಅವರು ವಿಜಯರಾಯರು ಮಾಡೋರು ಆರಾಧನೆ ಎಷ್ಟು ಜನ ಸೇರ್ಬೇಕು ಗೊತ್ತಾಯ್ತಾ? ಸಾವಿರಾರು ಜನಗಳು, ಭಾರಿ ವೈಭವದ ಆರಾಧನೆ. ಒಂದು ದಿವಸ ಎರಡು ದಿವಸ ಅಲ್ಲ, 15 ದಿವಸದ ಜ್ಞಾನ ಸತ್ರ ಮಾಡ್ತಾರೆ, 15 ದಿವಸದ ಜ್ಞಾನ ಸತ್ರ ಪೂರ್ತಿ ಮಾಡ್ತಾ ಇದ್ದಿದ್ದವರು. ಬರೀ ಜ್ಞಾನ ಕಾರ್ಯನೇ, ಬೇರೆ ತೀರ್ಥಪ್ರಸಾದ ವ್ಯವಸ್ಥೆ. ಹಾಗೊಂದು ಆಶ್ಚರ್ಯ ಕಾಣಿಸ್ತೇವೆ. ಅವ್ರು ದಕ್ಷಿಣ ಕೊಟ್ಕೋತ ಹೋಗೋದ್ ಪದ್ಧತಿ ಅದು. ಹೋದಾಗ ಒಬ್ಬ ಹೆಂಗಸು ದೂರ ಕೂತಿದ್ದಾಳೆ, ಯಾರು ಹತ್ರ ಇಲ್ಲ, ಬೆಟ್ಟೆಗೆರೋ ಹೊತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ, ಎಲ್ಲರೂ ದೂರ ಇಟ್ಟಿದ್ದಾರೆ. ಆಗ ಇವರು ಹತ್ರ ಹೋಗ್ತಾರೆ, ದಕ್ಷಿಣ ಕೊಡ್ತಾ ಅದೇನು ಇಟ್ಕೊಂಡಿರೋದು ಅಂತ ಕೇಳ್ತಾರೆ. ಹಾಗಾಗಿ ಭಯ, ಎಲ್ಲ ಜನ ಓಡಿಸ್ಬಿಟ್ಟಿರ್ತಾರೆ ಆಕಿನ. ಯಾಕೆ ಗೊತ್ತಾ? ಒಂದು ಕಜ್ಜಿ ಆದ ಮಗು ಇತ್ತು ಕೈಯಲ್ಲಿ, ಮೈ ತುಂಬ ಕಜ್ಜಿ, ದುರ್ವಾಸನೆ. ಜನರು ಹತ್ರ ಬಂದರೆ ದೂರ ಹೋಗುವಂತ ಕಳಿಸ್ತೀವಿ, ಅಂಥ ವಾಸನೆ ಮಗು ಅದು. ಹಸಿವೆ ಪಾಪ, ಅದಕ್ಕೋಸ್ಕರ ದೂರ ಕೂತ್ರ ಮಾಡ್ತಿದ್ರು. ಇವರು ಓಡಿಸ್ಬಿಡ್ತಾರೆ, ನಾನು ಗಾಬರಿ ಆಯ್ತು ಅವರಿಗೆ, ಮಗುನ ತೋರಿಸ್ಬಿಟ್ರೆ ತೆಗಿ ಅಂತ ಹೇಳಿದರು. ಅವ್ರು ದೊಡ್ಡವ್ರ ಮಾತು ಬೀರ್ಲಕ್ಕೆ ಆಗ್ತದೆ, ನೋಡಿದ್ರೆ ಮೈ ತುಂಬ ಕಜ್ಜಿ, ಅಸಹ್ಯವರಾಗಿದೆ ಮಗು. ಏನು ಅಂತ ಕೇಳ್ತಾರೆ, ನನ್ನ ಕೂಸು ಹುಟ್ಟಿದಾಗಿನಿಂದ ರೋಗ, ಅದಕ್ಕೆ ದಯವಿಟ್ಟು ಶ್ರಮಿಸಬೇಕು. ನನ್ನ ಮನೆಯವರು ಹೊರಗೆ ಹಾಕಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವ್ರ ಗಂಡ ಗರ್ಭಿಣಿಯಾಗಿದ್ದಾಗ ಗಂಡ ಸತ್ತೋಗಿರ್ತಾರೆ, ಆಕೆ ಗರ್ಭಿಣಿಯಾಗಿದ್ದಾಗ. ಇವರು ಆಸ್ತಿ ಪಾಸ್ತಿ ಗಲಾಟೆ ಬೇಕಲ್ಲ, ಈಕೆ ಮೇಲೆ ಸುಳ್ಳು ಅಪವಾದ ಹೊರಿಸಿ ಮನೆಯಿಂದ ಹೊರಗೆ ಹಾಕಿಬಿಟ್ಟಿರ್ತಾರೆ. ಅದಕ್ಕೆ ಅನಾಥಳಾಗಿದ್ದೇನೆ, ಅದು ಊಟಕ್ಕಿಲ್ಲದೆ ಬಂದಿದ್ದೇನೆ, ಉತ್ಸವ ಅಂತ ಕೇಳಿ ಬಂದೆ ಅಂತ ಹೇಳಿದ ತಕ್ಷಣ ಊಟ ಮಾಡ್ಕೊಂಡು ಹೋಗಿ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ದಕ್ಷಿಣ ಕೊಡ್ತಾರೆ, ಹೋಗಿಬಿಡ್ತಾರೆ. ಆಕೆ ಮರುದಿವಸ ಯೋಚನೆ ಮಾಡ್ತಾ, ಇನ್ನೇನು ದಾಸರು ನೋಡಿ ಆಯ್ತು, ಇನ್ನೇನು ಉಪಯೋಗ ಆಗಲಿಲ್ಲ, ಇನ್ನೇನು ಬದುಕಿ ಪ್ರಯೋಜನ ಇಲ್ಲ ಅಂಥೇಳಿ ಆ ಮಗುನ ನದಿಯಲ್ಲಿ ಹಾಕಿಬಿಡ್ಬೇಕು, ಚಕ್ರತೀರ್ಥದಲ್ಲಿ ಹಾಕಿಬಿಟ್ಟು ತಾನೂ ಸಾಯಬೇಕು ಅಂತ ಹೋಗ್ತಾಳೆ. ಅಲ್ಲಿ ಬೆಳಗಿನ ಜಾವ 4 ಗಂಟೆ ಹೊತ್ತಿಗೆ ದಾಸರು ಅಷ್ಟೇ ಸ್ಥಾನಕ್ಕೆ ಹೋಗಿರ್ತಾರೆ. ಆಗಲೇ ಅವರು ಮಗುನ ಹಾಕಬೇಕು ಅಂತ ನಿಂತ್ಕೊಂಡಿರ್ತಾಳೆ. ಏನು ಮಾಡ್ತೀವಿ ಅಂತ ಕೇಳ್ತಾರೆ. ಸ್ವಾಮಿ ಮಗುನ ಕತೆ ಹೇಳಿದ್ನಲ್ಲ, ಅದಿಟ್ಕೊಂಡು ಏನು ಮಾಡಲಿ ನಾನು, ಅದನ್ನು ಹಾಕಿನ ಜೀವನ ಪೂರ್ತಿ ಇಷ್ಟೇ ಆಗ್ತಾರೆ ಹಣೆ ಬರ. ಅದನ್ನಿಟ್ಕೊಂಡು ಅಂದ್ಬಿಟ್ಟು ನಾನಿರಾಗಿಲ್ಲ, ಕರ್ಕೊಂಡವ್ರಿಗೆ ಜನ ಬಿಡೋದಿಲ್ಲ, ಅದಕ್ಕೆ ನಾನು ಇದು ಮಾಡ್ತೀನಿ ಅಂತ ಹೇಳಿದ ತಕ್ಷಣ, ನೀನು ಬೇಡ ಹೋದಲ್ಲ ಮಗು, ನಮಗೆ ಕೊಡು ಅಂತ ಕೇಳಿದರು. ಅವ್ರು ಸ್ವಾಮಿ ನನಗೆ ಬೇಡ ತಾಯಿ, ನೀವು ತೊಗೊಂಡು ಏನು ಮಾಡ್ತೀರಿ ಅಂತ ಹೇಳಿ, ನೀನು ಕೊಡಿನಂತೂ ಬೇಡಲ್ಲ ಕೊಡು ಅಂತ ಹೇಳ್ತಾರೆ. ಎಂತ ವಿಜಯರಾಯರ ದೃಷ್ಟಿ ಹೇಗಿತ್ತು ಯೋಚನೆ ಮಾಡಿ, ಎಂಥ ದೂರದೃಷ್ಟಿ ಅವರು. ಆ ಕ್ಷಣಕ್ಕೆ ಆಕೆ ನಿರ್ವಾಹ ಇಲ್ಲ ಅಂತ ಕೊಟ್ಟು ಬಿಡ್ತಾಳೆ. ತೊಗೊಂಡು ಆಗಲೇ ಹಾಡು ಬರೆದರಂತೆ, ಚಿರಜೀವಿಯ ಗೆಲವು ಚಿನ್ನ ನೀನು, ಪರಮ ಭಾಗವತಾರ ಪದಧೂಳಿ ಹೇಳಿದ್ದೆ. ಅವರೇ ಸ್ನಾನ ಮಾಡಿಸಿದ್ರಂತೆ ಮಗುವಿಗೆ, ಚಕ್ರ ಸ್ನಾನ ಮಾಡಿಸಿಬಿಟ್ಟು ದಿವಸ ಅದಕ್ಕೆ ಬೆಳೆಸ್ತಾರೆ. ಆಮೇಲೆ ಮಗು ವಾಸಿ ಆಯ್ತದು, ಭಾರಿ ಸುಂದರ ಮಗು ಆಗಿಬಿಡ್ತಂತೆ. ಅದಕ್ಕೆ ಮೋಹನ ಅಂತ ಹೇಳ್ತಾರೆ, ಮೋಹನ ವಿಠಲ ಆಗಿದ್ದು ಅವರೇನೆ. ಅದಕ್ಕೆ ಅಷ್ಟು ಕುರೂಪಿ ಮಗು, ಕಜ್ಜಿ ಮಗು, ಕಜ್ಜಿನೇ ಹೊರಟೋಗ್ಬಿಡುತ್ತೆ ಅಂತ ಅವರ ಸಿದ್ಧಿ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿ. ದೊಡ್ಡ ದಿವ್ಯ ಜ್ಞಾನಿಗಳು, ದಿವ್ಯ ಸಿದ್ಧ ಪುರುಷರು. ಆಕೆಗೂ ಭಾರಿ ಖುಷಿ ಆಯ್ತು. ಆಕೆ ಏರ್ಪಾಟು ಮಾಡ್ತಾರೆ, ಪಾಪ ತಮ್ಮ ಚಿಕ್ಕನ ಪರಿ ಕಳಿಸಿ ತಮ್ಮ ಹೆಂಡತಿ ಜೊತೆಗಿರಿ ಅಂತ ಕಳಿಸಿಬಿಟ್ಟು ಯೋಗಕ್ಷೇಮ ನೋಡ್ಕೋತಾರೆ. ತಮ್ಮ ಸಾಕು ಮಗುವಾಗಿ ಬೆಳೆಸ್ತಾರೆ, ಸಾಕು ಮಗುವಾಗಿ. ಇವರು ಸ್ವಂತ ಮಗ ಬೇರೆ ಇರುತ್ತೆ, ಶೇಷಗಿರಿ ದಾಸ ಸ್ವಂತ ಮಗ ವಿಜಯರಾಯರಿಗೆ. ಆದರೆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಒಂದು ಸರ್ತಿ ಅಪಮೃತ್ಯು ಬರುತ್ತೆ, ಅದು ಪರಿಹಾರ ಮಾಡ್ತಾರೆ. ಮುಂದೆ ಕಾಲಮೃತ್ಯು ಬಂದು ಅವ್ರು ಹೋಗಿಬಿಡ್ತಾರೆ. ಅವ್ರ ವಂಶ ಆ ಕಡೆ ಬೆಳೆಯುತ್ತೆ, ಇವ್ರ ವಂಶ ಮುಂದೆ ಬೆಳೆಯುತ್ತೆ. ವಿಜಯರಾಯರ ಆರಾಧನೆ ಮಾಡೋದೆಲ್ಲ ಹೆಚ್ಚಾಗಿ ಇವತ್ತು ಮಾಡಿದ್ರೆ ಮೋಹನದಾಸರ ವಂಶಸ್ಥರೆ. ಸಾಕು ಮಗರಿಂದ ಇವ್ರ ಕೀರ್ತಿ ಭಾರಿ ಬೆಳೆದೋಯ್ತು. ಅವರು ಹಾಗೆ ನಿಷ್ಠರಾಗಿದ್ದರು. ಅವ್ರಿಗೆ ಮುಂದೆ ಅಂಕಿತ ಕೊಡ್ತಾರೆ, ಅವರಿಂದ ಅವನಲ್ಲಿ ಅಂಕಿತ ಕೊಡ್ತಾರೆ. ಮೋಹನ ಬಿಟ್ಟಲ್ಲಿ ಅಂಕಿತ ಕೊಟ್ಟು ಅವರನ್ನು ಒಳ್ಳೆ ಹರಿದಾಸರನ್ನಾಗಿ ಮಾಡ್ತಾರೆ. ಇವರು ಒಂದು ಮುಖ ಇತ್ತು. ಅವ್ರ ಜ್ಞಾನ ಎಷ್ಟಿತ್ತು ಅಂದರೆ, ಪ್ರತಿ ಸರ್ತಿ ಹೋಗಬೇಕಾದ್ರೆ ಯಾತ್ರೆಗೆ ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ. ಮೋಹನದಾಸನ ಕರ್ಕೊಂಡು ಹೋಗ್ತಾ ಇದ್ರು. ಆ ಸರ್ತಿ ಮಾತ್ರ ಈ ಸರ್ತಿ ಬರಬೇಡಿ ನೀವು ಅಂತ ಹೇಳ್ತಾರೆ. ರಮೇಶ್ಗಳು ಹೊಡ್ತಾ ಇದ್ದೀವಿ, ನೀವು ಬರಬೇಡಿ, ಇಲ್ಲೇ ಇರಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ಗುರುಗಳ ಮಾತು ವಿರೋಧ ಮಾಡ್ತಿರ್ಲಿಲ್ಲ ಅವರು, ಹೊರಟೋಗ್ಬಿಟ್ರು. ಆಗ ಸೊಸೆಯನ್ನು ಕರೀತಾರೆ, ಭೋಗನದಾಸರ ಹೆಂಡತಿನ, ನೋಡಮ್ಮ ಏನಾದ್ರು ಆಪತ್ತು ಬಂದರೆ ನಮಗೆ ಜ್ಞಾಪಕ ಮಾಡ್ಕೊ ಅಂತ ಹೇಳಿ ಹೊರಟೋಗ್ಬಿಟ್ಟಿದ್ದ. ಅವ್ರು ಏನು ಅರ್ಥ ಆಗಲಿಲ್ಲ ಏನು ಅಂಥೇಳಿ, ಆಮೇಲೆ ಅರ್ಥ ಆಯ್ತು ಅಷ್ಟೆ. ಕೊನೆಗೆ ಸ್ವಲ್ಪ ದಿವಸ ಆಯ್ತು, ಹೋದ ಮೇಲೆ ಇವರಿಗೆ ಅಪಮೃತ್ಯು ಬಂತು. ಬೆಳಗ್ಗೆಯಿಂದ ಇದ್ದಕ್ಕಿಂತ ಹಾ ಅಂದರೂ ಬಿದ್ದೇ ಬಿಟ್ಟರು, ನೋಡಿದರೆ ಪ್ರಾಣ ಹೋಗೇ ಬಿಟ್ಟಿತ್ತು. ಹಾಗೆ ತುಂಬ ದುಃಖ ಆಗೋಯ್ತು, ಅಳ್ತಾ ಇದ್ದಾಳೆ, ಏನೋ ಮಾಡ್ತಾ ಇದ್ದಾರೆ. ಆ ಇದ್ದಕ್ಕಿಂತ ಜ್ಞಾಪಕ ಆಯ್ತು, ಆಪತ್ತು ಜ್ಞಾಪಕ ಮಾಡ್ಕೊ ಅಂತ ಹೇಳಿದ್ರಲ್ಲ, ತಕ್ಷಣ ಜ್ಞಾಪಕ ಆಯ್ತು. ಆಗ ತಂದೆ ವಿಜಯರಾಯ ವ್ಯಾಳ್ಯಕ್ಕೆ ಬಂದು ಇವ್ರ ಮುಂದೆ ಹಾಡು ಹೇಳ್ತಾರೆ, ಅದನ್ನು ವಿಜಯರಾಯರೇ ಅಂತ ಕೂತ್ಕೋತಾನೆ. ಎಲ್ಲೋ ಇದ್ರಂತ ರಾಮೇಶ್ವರದಲ್ಲಿ ತಕ್ಷಣ ಇವತ್ತೇನು ಮೊಬೈಲ್ ಇದ್ದವರಿಗೆ ಅರ್ಥ ಆಗ್ತದೆ ಏನು ಯೋಚನೆ, ಎಲ್ಲಿದ್ರು ಕೂಡ ವಿತ್ ಇನ್ ನೋ ಮೂಮೆಂಟ್ ಕಾಂಟ್ಯಾಕ್ಟ್ ಮಾಡಿಬಿಡ್ತಾರೆ. ಅದು ಮಾಂತ್ರಿಕ ತಪಸ್ಸಕ್ತಿಯಿಂದ ಬಂದಿ. ತಕ್ಷಣ ವಿಜಯರಾಯರಾಗಲಿ ಅಂತೇಳಿ ಯಮಲೋಕ ಕರ್ಕೊಂಡೋಗಿದ್ರು. ಅಲ್ಲಿಗೆ ಹೋದ್ರಂತೆ ವಿಜಯದಾಸರು, ಅಲ್ಲಿಗೆ ಹೋದಾಗ ಯಮದೇವರು ಇವನು ಕಂಡು ಭಾರಿ ಗೌರವ ಕೊಡ್ತಾರೆ. ಆಗ ಏನು ವಿಷಯ ಅಂತ ಕೇಳಿದರೆ, ನಮ್ಮ ಶಿಷ್ಯನ ಕರ್ಕೊಂಬಂದ್ಬಿಟ್ಟಿದ್ದೀರಲ್ಲ ಹುಡುಗನ ಅಂತ ಹೇಳ್ತಾರೆ. ಮತ್ತೆ ಆಯುಷ ಮುಗಿದ್ರೆ ಇಲ್ಲ ಮುಗಿದಿಲ್ಲ, ನಿಮ್ಮ ದೂತರು ಮಾಡಿದ ಅಪಚಾರ ಇದು ಒಂದು. ಚೀಕರಪರಿಯಲ್ಲಿ ಒಬ್ಬ ಮೋನಪ್ಪ ಅಂತ ಒಬ್ಬನಿದ್ದಾನೆ, ಅವನ ಆಯುಷ್ಯ ಮುಗಿದಿದೆ, ಕನ್ಫ್ಯೂಸ್ ಮಾಡ್ಕೊಂಡು ನಮ್ಮ ಶಿಷ್ಯನ ಕರ್ಕೊಂಬಂದಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಅವ್ರ ಕಾಲದ ಲೆಕ್ಕ ತಪ್ಪುತ್ತೆ ಅಂತ ಆಯ್ತಲ್ಲ, ಅಂದರೆ ನಮ್ಮ ದಿವಸ ತಪ್ಪುತ್ತೆ, ಅವ್ರು ಒಮ್ಮೊಮ್ಮೆ ತಪ್ಪುತ್ತೆ, ಅಷ್ಟೇ ವ್ಯತ್ಯಾಸ. ನಮ್ಮನ್ನು ಕರ್ಕೊಂಬಂದಿದ್ದೀರಿ ನೋಡಿ ಸರ್, ಆಯುಷ್ಯ ಬೇರೆ ವೆರಿಫೈ ಮಾಡಿದರೆ ಇವ್ರ ಆಯುಷ್ಯ ಇನ್ನೂ ಇದೆ, ಇನ್ನೊಬ್ಬರ ಆಯುಷ್ಯ ಮುಗಿದೋಗಿದೆ. ಹೆಸರು ಹತ್ತಿರ ಮೋಹನಪ್ಪನೇ, ಇವರು ಮೋಹನ ಮೋಹನಪ್ಪ ಅಂತ ಹಳ್ಳಿ ಹೆಸರು ಕರೀತಿದ್ರು, ಅದಕ್ಕೆ ಹಾಗಾಗಿದೆ ಅಂತ ಹೇಳಿದ ತಕ್ಷಣ ಯಮದೂತರನ್ನು ಕರೆದು ಬಿಟ್ಟು ಅವ್ರಿಗೆ ಕರ್ಕೊಬನ್ನಿ ಅಂತ ಕಳಿಸ್ತಾರೆ. ಅವ್ರನ್ನ ಒಂದು ಕಡೆ ಬರೆಸಿದ ಮನೆಯ ಹೊರೆಯ ಅಂಗಳದಲ್ಲಿ ಮಲಗಿಸಿದ್ರು. ಇವತ್ತು ಕಟ್ಟೆ ತೋರಿಸ್ತಾರೆ, ಚಿಕ್ಕಲಪರಿಗೆ ಹೋದರೆ ಆ ವಿಜಯ ಮಲಗಿಸಿದ ಕಟ್ಟಿ ಅಂತೇಳಿ ಮೋಹನದಾಸರ ಶವ ಇಟ್ಟಿದ್ರು ಅಲ್ಲಿ. ಅವರು ಎಲ್ಲ ಜನ ಸೇರಿಬಿಟ್ಟಿದ್ದಾರೆ, ದೊಡ್ಡ ಜ್ಞಾನಿಗಳವರು ಜನ ಸೇರಿದ್ದಾರೆ. ಆ ಮೋನಪ್ಪ ಆತ್ಮ ಬಂದಿದ್ದಾರೆ ನೋಡೋಕ್ಕೋಸ್ಕರ, ಪಾಪ ಇವರು ಜೀವ ಬಂದು ಅವ್ರು ಜೀವ ಹೋಯ್ತು ಆ ಕ್ಷಣಕ್ಕೆ. ಇಲ್ಲಿ ಎಕ್ಸ್ಚೇಂಜ್ ಇಮ್ಮಿಡಿಯೇಟ್ ತೆಗೆದಿತ್ತು ಆಗಿದ್ದೆ ಕೆಲಸ, ಅವರು ಆಯುಷ್ಯ ಮುದೋಗಿತ್ತು ಬೆಳೀತಾರಂತೆ. ಆಗ ಇವರು ಹೇಳ್ತಾರೆ, ಇದೆಲ್ಲ ಅವ್ರಿಗೆ ಕಾಣಿಸುತ್ತೆ, ಜೀವ ಅಲ್ಲಿ ಹೋಗಿತ್ತಲ್ಲ. ಆಗ ಅವ್ರ ತಂದೆ ವಿಜಯರಾಯ ವ್ಯಾಳ್ಯಕ್ಕೆ ಬಂದು ವಿಜಯ ಹಾಡು ಅಂತ ಹೇಳಿದ್ರೆ ಎಲ್ಲ ಆಗಿದ್ದೆಲ್ಲ ಹೇಳಿ ಅನುಭವ ಬರೀತಾರೆ ಮೋಹನ್. ಅವ್ರಿಗೆ ಯಾಕೆ ಗೊತ್ತಾಯಿತು ಅಂದರೆ, ಅವರಲ್ಲೇ ಇದ್ರಲ್ಲ ಮೋಹನ್ದಾಸ್ ಜೀವ ಅಲ್ಲಿತ್ತಲ್ಲ, ಅವ್ರು ನೋಡಿದ್ದನ್ನು ಮುಂದೆ ಬರೆದ್ರು ಅಂತ ಹೇಳ್ತಾರೆ. ಎಷ್ಟು ದಿವ್ಯ ಜ್ಞಾನ ಇತ್ತು ವಿಜಯದಾಸರಿಗೆ, ಹೇಗೆ ಕಾಪಾಡಿದ್ರು ಗೊತ್ತಾಗುತ್ತೆ. ಇದು ವಿಜಯರಾಯರ ಜೀವನದಲ್ಲಿ ಒಂದು ಕಡೆಯೇ ಸಿದ್ಧಿ, ಒಂದು ಕಡೆಯೇ ಕೃತಿ ರಚನೆ, ಒಂದು ಕಡೆಗೆ ಅನುಗ್ರಹ, ಮತ್ತೊಂದು ಕಡೆಗೆ ಅದ್ಭುತವಾದಂಥ ಆದರ್ಶ. ಇವೆಲ್ಲವನ್ನು ಇಟ್ಕೊಂಡು ಮಾಡಿದ ಹಿರಿಮೆ ವಿಜಯದಾಸರು. 40-33 ವರ್ಷಕ್ಕೆ ಚೇಂಜ್ ಆದವ್ರು ನೆನಪಿರಲಿ, ನಾವು 30 ವರ್ಷ ಕಾಯಬಾರ್ದು, ನಾವು ಕೂಡ ನಮಗೆ 30 ವರ್ಷ ಏನಾಗುತ್ತೆ ಅಂತೇಳಿ. 34 ಆಗುತ್ತೆ ಅಷ್ಟು ಹೊರತು ಇನ್ನೇನಾಗೋದಿಲ್ಲ. ಅದರಿಂದ ವಯಸ್ಸು ಜಾಸ್ತಿ ಆದ ಮಾತ್ರಕ್ಕೆ ಜ್ಞಾನಿಗಳಾಗೋದಿಲ್ಲ. ಅವ್ರಿಗೆ ಜ್ಞಾನ ಸಿದ್ಧಿ ಇತ್ತು ಆಯ್ತು ಅಷ್ಟೇ. ಬ್ಯಾಂಕಿಗೆ ಹೋದ್ರೆ ಚೆಕ್ ಕೊಟ್ಟು ದುಡ್ಡು ಕೊಡ್ತಾರೆ ಅಕೌಂಟ್ ಇದ್ದರೆ, ಇಲ್ಲದರೂ ವೇಸ್ಟ್ ಆಗುತ್ತೆ ಅಷ್ಟೇ. ಅಕೌಂಟ್ ಇದ್ದವ್ರಿಗೆ ಬೇರೆ ಬೆನಿಫಿಟ್, ಇಲ್ಲದವ್ರಿಗೆ ಹೇಗೆ ಬರುತ್ತೆ? ಅವ್ರ ಪುಣ್ಯದ ಅಕೌಂಟ್ ಇದ್ದ ಮಹಾನುಭಾವರು ಅದೇ ಕಾಲಕ್ಕೆ ಸಂಚಾರ ಮಾಡ್ತಾ ಮಾಡ್ತಾ ಚಾಗಿಗೆ ಹೋದರು. ಹೇಳಿದ ಊಟ ಮಾಡ್ಕೊಂಡು ಹೋಗಿದ್ರಲ್ಲ, ಆತ ಸತ್ತೋಗಿದ್ದ ಅವತ್ತಿನ ದಿವಸ. ಇವ್ರು ಹೋದ ಕಾಲಕ್ಕೆ ಸರಿಯಾಗಿ ಕೇಶವರಾಯ ಸತ್ತೋಗಿದ್ದ. ಅವ್ರ ಹೆಂಡತಿ ಬಗ್ಗೆ ಎಲ್ಲ ಗೋಳಾಡ್ತಾ ಇದ್ರು. ಇವ್ರ ಹತ್ರ ಬಂದರು, ಒಂದು ಪದ್ಧತಿ ಇದೆ, ಹಿಂದಿನ ಕಾಲಕ್ಕೆ ಸಾಗಮನ ಮಾಡಲಿಕ್ಕೆ ಒಂದು ಅವಕಾಶ ಇತ್ತು, ಅಥವಾ ಸಂಸ್ಕಾರ ದೊಡ್ಡವ್ರ ಅನುಮತಿ ತಗೋಬೇಕಾದ ಪದ್ಧತಿ ಇತ್ತು. ಆಕೆ ಇವ್ರ ಹತ್ರ ಬಂದು ಕೇಳಿದ್ರಂತೆ, ಇವ್ರು ಹೇಳ್ತಾರೆ ಅಮ್ಮ ಯೋಚನೆ ಮಾಡಬೇಡ ಅಂಥೇಳಿ ಆತ ಬದುಕಿಸ್ತೀವಿ ಅಂತ ಹೇಳ್ತಾರೆ. ವಿಜಯರಾಯರ ಹೊಸ ಬದುಕಿಸೋದಿತ್ತು. ತಮ್ಮ ಆಯುಷ್ಯದಲ್ಲಿ 3 ವರ್ಷ ಕೊಟ್ಟರಂತೆ, ತಮ್ಮ ಆಯುಷ್ಯದಲ್ಲಿ ಗೋಪಾಲದಾಸರಿಗೆ 40 ವರ್ಷ ಕೊಡಿಸಿದ್ದಾರಲ್ಲ, 3 ವರ್ಷ ಕೊಟ್ಟರಂತೆ, ತಕ್ಷಣ ಎದ್ದು ಕೊಡ್ತಾನಂತ. ಈ ನಮ್ಗೆ ಅರ್ಥ ಆಯಿತು, ಒಂದು ಸತಿ ಊಟ ಹಾಕಿದ್ರ ಫಲ 3 ವರ್ಷ ಬದುಕಾಗಾಯ್ತು. ಮತ್ತೆ ಆಗ ಜ್ಞಾನಿಗಳಿಗೆ ಏನು ಮಾಡ್ತೇವೆ, ಏನು ಮಾಡಿದ್ರೆ ವೇಸ್ಟ್ ಆಗೋದಿಲ್ಲ. ಎಲ್ಲಿ ಕೊಟ್ಟರು ಕೂಡ ಬ್ಯಾಂಕಲ್ಲಿ ಇಟ್ಟರೆ ಸೇಫ್ ಅಂತ ತಿಳ್ಕೊಂಡಿರ್ತೇವೆ, ಜ್ಞಾನಿಗಳಲ್ಲಿಟ್ಟರೆ ಸೇಫೆಸ್ಟ್, ಬರೀ ಸೇಫ್ ಅಲ್ಲ ಅದು, ಅತಿ ಸೇಫ್. ಅದರ ಫಲ ಒಂದು ಊಟ ಇಲ್ಲಿ, 3 ವರ್ಷ ಬದುಕೋದಿಲ್ಲಿ, ಕೀರ್ತಿಯಲ್ಲಿ ಭಾರಿ ಶ್ರೀಮಂತನಾಗಿ ಬದುಕ್ತಾನೆ, ತುಂಬ ಗೌರವ ತೋರಿಸ್ತಾನೆ. ಆದರೆ ತುಂಬ ಜನಕ್ಕೆ ಹಾಗೆ ಮಾಡ್ತಾರೋ, ತುಂಬ ಜನಕ್ಕೆ ಆಯುಷ್ಯ ಕೊಡ್ತಾ ಹೋಗ್ತಾರೆ. ಅದಕ್ಕೆ 100 ವರ್ಷ ಇರಬೇಕಾದ್ರೆ 73 ವರ್ಷ ಹಿಡಿಯೋದಾಯ್ತು. ಅದು ಕೊನೆಗೆ ಅವರ ಅಕೌಂಟಲ್ಲಿ ಕೊಟ್ಟು 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 40 ವರ್ಷ ಹಿಡಿದಿತ್ತಂತೆ. ಅವರ ಸಾಧನೆ ಮಾಡಿಸೋಕ್ಕೋಸ್ಕರ ಕೊಟ್ಟರು ಪಾಪ ಅವರು. ಇದು ವಿಜಯರಾಯರ ಕ್ರೀಡೆ ಇನ್ನೊಂದು ಮುಖ. ಒಮ್ಮೆ ಗೋಪಾಲದಾಸರು ಬಂದರಂತೆ, ನಾವು ಉಡುಪಿ ಯಾತ್ರೆ ಮಾಡ್ಕೊಂಬರ್ತೀವಿ ಅಂತ ಹೇಳ್ತಾರೆ. ತಕ್ಷಣ ಅವರು ಸರಿ ಸರಿ ಅಂತ ಹೇಳಿ ಉಡುಪಿ ದಾರಿಗೆ ಹೋಗ್ತಾ ಶಿವಮೊಗ್ಗ ದಾಟಿದ್ರೆ ಮಂಡಗದ್ದೆ ಅಂತ ಊರು ಬರುತ್ತೆ. ಅಲ್ಲಿ ಭಾರಿ ಪ್ರಸಿದ್ಧರಾದ ಕಳ್ಳ ಇದ್ದ, ಮಂಡಗದ್ದೆ ಭೀಮರಾಯ ಅಂತ ಹೆಸರು ಅಂತ. ಅದ ಆ ಹೆಸರು ಇವತ್ತು ಜನ ಹೇಳ್ತಾರೆ, ಅಷ್ಟು ಪಾಪ್ಯುಲರ್ ಅಂತ. ಆ ಭಾರಿ ದೊಡ್ಡ ಕಳ್ಳ ಅಂತ. ಅತ್ಯಂತ ಪದ್ಧತಿ ಅಂದರೆ, ಯಾರೇ ಬಂದರೂ ಫಸ್ಟ್ ಕ್ಲಾಸ್ ಉಪಚಾರ ಮಾಡಿಬಿಡೋದು, ದಾನ ಧರ್ಮ ಕೊಟ್ಟುಬಿಡೋದು, ರಾತ್ರಿ ಹೋಗ್ರಿ ಎಂಬುದು, ಎಲ್ಲ ದರೋಡೆ ವಾಪಸ್ ತರೋದು. ಮತ್ತೆ ಎಲ್ಲ ಅವ್ರಿಗೇನು ಇವ್ರು ಅಂತ ಗೊತ್ತಾಗ್ತಿದ್ದಿಲ್ಲ. ಪಾಪ ಯಾವ ಪಾಪ ಎಷ್ಟು ಪುಣ್ಯಾತ್ಮ ಕೊಟ್ಟ, ಯಾರ ಪಾಪಿಷ್ಟ ಕರ್ಕೊಂಡು ಹೋದ್ರೆ ಪಾಪಿಷ್ಟವೇ ಪುಣ್ಯಾತ್ಮ ಇವನೇನೆ. ಇಂಥ ಕುತಂತ್ರ ಮಾಡ್ತಾ ಇದ್ದ, ದರೋಡೆ ಮಾಡ್ತಾ ಇದ್ದ, ಕೆಲವ್ರನ್ನ ದುಷ್ಟ ಏನಾದ್ರು ಮಾಡಿಬಿಡ್ತಾ ಇದ್ದ. ವಿಜಯರಾಯರಿಗೆ ಗೊತ್ತಿತ್ತು ಆತನ ಬಗ್ಗೆ. ತಕ್ಷಣ ಒಂದು ಉಗಾಭೋಗ ಬರ್ಕೊಡ್ತಾರೆ, ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಚಾಪಿ, ಗುರಾಣಿ ಅಂತ ಹೇಳಿದ್ರೆ ಬರ್ಕೊಡ್ತಾರೆ. ಹಲಗೆ, ಹಲಗೆ ಅಂದರೆ ಗುರಾಣಿ. ಅದು ಇದನ್ನು ಹಿಡ್ಕೊಂಡು ಹೋಗಿ ಒಳ್ಳೇದಾಗುತ್ತೆ ಅಂದರೆ ಅವ್ರು ಹೇಳ್ಕೊತಾ ಹೋಗ್ತಾರೆ. ಅಟ್ಯಾಕ್ ಮಾಡಕ್ಕೆ ಬರ್ತಾರೆ, ನೋಡಿದರೆ ಎಲ್ಲ ದೇವ್ರ ಕಂಡು, ಸುತ್ತ ದೇವ್ರ ಕಂಡ್ರು. ಯಾದವಾರ ಶ್ಲೋಕದಲ್ಲಿ ಬರ್ತದಲ್ಲ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಚರೋ ರಾಮ ಲಕ್ಷ್ಮಣ. ಆ ರೀತಿ ಕಾಣಿಸ್ತಂತೆ, ಅವನು ಪೂರ್ತಿ ಚೇಂಜ್ ಆಗಿಬಿಟ್ಟ ಅಂತ ಹೇಳ್ತಾನೆ. ಬರೆಯವರನ್ನು ಬಿಡಲಿಲ್ಲ ಅಲ್ಲ, ಚೇಂಜ್ ಆಗಿ ಶಿಷ್ಯನಾಗಿಬಿಟ್ಟಂತ. ಆಗ ಒಂದು ಉಗಾಭೋಗದಿಂದ ಚೇಂಜ್ ಮಾಡ್ತಾರೆ ವಿಜಯರಾಯ್. ಗೋಪಾಲದಾಸರ ಮೂಲಕ ಆದ ಬದಲಾವಣೆ ಇದೆ ಒಂದು. ಇಂಥ ತುಂಬ ಕೆಲಸ ಮಾಡ್ತಾರೆ ಅವರು. ರಾಮೇಶ್ವರ ಯಾತ್ರೆಗೆ ಹೋದ ಕಾಲಕ್ಕೆ ಒಬ್ಬ ರಾಮರಾಜ ಅಂತ ಒಬ್ಬ ಇವನು ವಾಮಾಚಾರ್ಯ, ವಾಮಾಚಾರ್ಯಗಳು ತುಂಬ ಪ್ರಸಿದ್ಧರಾಗಿನ ಕಾಲಕ್ಕೆಲ್ಲ. ಅವನೇನು ಮಾಡ್ತಿದ್ದ, ಏನೋ ಮಾಡಿ ಜನಗಳೆಲ್ಲ ಹಾಳು ಮಾಡಿಬಿಡೋದು, ದರೋಡೆ ಮಾಡೋದು, ಅವನು ಆ ದರೋಡೆ ಈ ದರೋಡೆ ಎಲ್ಲ ವಾಮಾಚಾರದಿಂದ ಹಾಳು ಮಾಡಿದ್ದ ಊರನ್ನು. ಇವರು ಅಲ್ಲಿಗೆ ಹೋದರು, ಜನ ಎಲ್ಲ ಹೇಳ್ಕೊಂಡ್ರು, ಸ್ವಾಮಿ ಅವನ ಕಾಟ ಭಾರಿ ಕಷ್ಟ ಆಗಿದೆ ಅಂತೇಳಿ ಪ್ರಶ್ನ ಆಯಿತು ಅಂತ ಹೇಳಿ ಅವನು ಕೂಡಿಸ್ಕೊಂಡು ಮಾತಾಡ್ತಾ ಮಾತಾಡ್ತಾ ಸುತ್ತ ಒಂದು ಗೆರೆ ಹಾಕಿಬಿಟ್ರು, ಸುತ್ತ ಒಂದು ಸರ್ಕಲ್ ಬರೆದ್ಬಿಟ್ರು, ಬರೆದು ಹೊರಗೆ ಬಂದರು. ಇದರಿಂದ ಹೊರಗೆ ಬಂದರೆ ಸಾಹಿತ್ಯ ಬರಾಗಿಲ್ಲ ಅಂತ ಹೊರಟೋಗ್ಬಿಟ್ರು, ರಾಮೇಶ್ವರಿ ಹತ್ತಿರ ಹೊರಟೋಗ್ಬಿಟ್ರು. ಅವನು ಏನು ಮಾಡಿ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಅವಾಗ ಹಾಕಿಬಿಟ್ಟಿದಾರಲ್ಲ, ಹೊರಗೆ ಬರೋಕ್ಕೆ ಆಗ್ತಾನೆ ಇಲ್ಲ, ಒದ್ದಾಡ್ತಿದ್ದಾನೆ ಹಾಗೆ ಅಲ್ಲೇ ಇರಬೇಕು ಅವನು. ಅವನು ಏನೇನೋ ಮಾಡ್ತಾನೆ, ಎಷ್ಟೆಷ್ಟು ಆಗ್ತಾನೆ, ಆಮೇಲೆ ವಾಪಸ್ ಬರೋರು ಅಲ್ಲೇ ಒದ್ದಾಡಬೇಕು ಅವನು. ಬಂದಾಗ ಹೇಳ್ತಾರೆ, ಟೋಟಲಿ ಚೇಂಜ್ ಆಗಿ ಇನ್ಮೇಲೆ ಮಾಡೋದಿಲ್ಲ ಸ್ವಾಮಿ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ ತಕ್ಷಣ ಬಿಡಿಸಿದ್ರು. ತಂತ್ರಸಾರದ ಸಿದ್ಧಿ ಅದು, ತಾತಾಚಾರ್ಯ ತಂತ್ರಸಾರದಲ್ಲಿ ಮಂತ್ರಗಳು ಹೇಳ್ಕೊಡ್ತಾರೆ, ಜನಕ್ಕೆ ಗೊತ್ತಿಲ್ಲ. ಈ ಟೆಕ್ನಾಲಜಿ ಗೊತ್ತಿದೆ ನಮಗೆ, ಸ್ಪಿರಿಚುವಲ್ ಟೆಕ್ನಾಲಜಿ ಗೊತ್ತಿಲ್ಲ. ಯಾವ್ಯಾವ ಮಂತ್ರಕ್ಕೆ ಏನೇನು ಮಾಡ್ಬೋದು ಅಂತ ಆಚಾರ ಹೇಳ್ತಾರೆ. ಅದೆಲ್ಲ ಗೊತ್ತಿದ್ದಕ್ಕೆ ವಾದಿರಾಜರು ರಾಯರಂಥವರೆಲ್ಲ ಸತ್ತವರು ಬದಲಿಸಿ ಏನೇನೋ ಮಾಡ್ತಾಯಿದ್ರು, ವಂಡರ್ಸ್ ಮಾಡ್ತಾಯಿದ್ರು. ಇವತ್ತು ಓದ್ದವನು ಮಾಡೋದಕ್ಕೆ ಬೇರೆ, ಓದ್ದೇ ಇದ್ದವ್ರು ಮಾಡೋದು ಬೇರೆ. ತಂತ್ರಸಾರ ಓದಿಬಿಟ್ರೆ ಆಚಾರ ಹೇಳ್ತಾರೆ, ಈ ಗ್ರಂಥ ಇಟ್ಕೊಳ್ಳಿ ಮನೆಯಲ್ಲಿ, ಈ ಗ್ರಂಥ ಸುಮ್ಮನೆ ಪಾರಾಯಣ ಮಾಡಿ ನಿಮಗೆ ಆಗದೇ ಇರೋದೇ ಇಲ್ಲ, ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭೀಷ್ಟ, ಅರ್ಥ ಮಾಡ್ಕೋಬೇಡಿ, ಅನುಷ್ಠಾನ ಮಾಡಬೇಡಿ, ಸುಮ್ಮನೆ ಓದಿ ಸಾಕು, ನಿಮ್ಗೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಕಲ್ಪವೃಷ್ಟ ಕಾಮಧೇನು ಅಂತ ಕರೀತಾರೆ. ಇಷ್ಟೇ ಎಷ್ಟು ಗ್ರಂಥ ಅದು, ಗೊತ್ತಾಯ್ತಾ, 400 ಶ್ಲೋಕ. ಒಂದು ಸರಿಯಾಗಿ ಪಾರಾಯಣ ಮಾಡಲಿಕ್ಕೆ ಒಂದು 3/4 ಗಂಟೆ ಸಾಕಷ್ಟೆ. ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ನಮ್ಮ ಜನ ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪ ಕುಡಿಕಿದ್ರು ಅಂತಾರಲ್ಲ, ಹಾಗಾಗಿಬಿಟ್ಟಿದೆ. ಅದು ಉಪಯೋಗ ಮಾಡಿಕೊಳ್ಳೋ ಜನಗಳು ಭಾರಿ ಕಡಿಮೆ. ಇವತ್ತು ರಾಯರಂಥವ್ರ ಸಿದ್ಧಿಗೆ ಅದೇ ಮೂಲ, ಅದೆಲ್ಲ ಕೂಡ ಅದೆಲ್ಲ ಮಾಡಿಕೊಟ್ರು. ಬರ್ತಾರೆ ಈ ಕಡೆಗೆ. ಒಂದು ಹುಲಿ ಕಾಟ ಇತ್ತಂತೆ, ಹುಲಿನ ಹಿಡಿದ್ರ ಮೇಲೆ ನಾಮ ಹಾಕಿದ್ರಂತೆ. ಎಂಥ ಧೈರ್ಯ ಬೇಕು ಅದಕ್ಕೆ, ದಿವ್ಯ ಜ್ಞಾನ ಇದ್ದಿದ್ರ ಫಲ ಹುಲಿ ಸಾತ್ವಿಕ ಹುಲಿಯಾಗಿದ್ರು. ಅದರಲ್ಲಿ ಒಬ್ಬ ಚಿಕ್ಕದ ಪರಿಯರು, ಒಬ್ಬ ಒಣ್ಣಣ್ಣ ಮುದುಕರೊಬ್ಬರು ಇದ್ರಂತೆ. ಅವ್ರಿಗೆ ಗಂಗಾ ಸ್ನಾನ ಮಾಡೋಕ್ಕೊಂದು ಭಾರಿ ಅಪೇಕ್ಷೆ, ಅವ್ರಿಗೆ ಗಂಗಾ ಸ್ನಾನ ಮಾಡಬೇಕು ಅಂತ. ವಯಸ್ಸಾಗಿದೆ, ಹೋಗೋ ಚಾನ್ಸೇ ಇಲ್ಲ, ನಡ್ಕೊಂಡು ಬೇರೆ ಹೋಗ್ಬೇಕಾಗ ಸಾಧ್ಯ ಇರಲೇ ಇಲ್ಲ. ದಿವಸ ಕೇಳಿದ್ರು, ವಿಜಯರಾಯರೇ ಗಂಗಾ ಸ್ನಾನ ಮಾಡಿಸ್ರಿ, ಗಂಗಾ ಸ್ನಾನ ಮಾಡಿಸ್ರಿ ಅಂತೇಳಿ. ತಕ್ಷಣ ಅವರು ಆಯ್ತು ಮಾಡಿಸ್ತೇವೆ ಅಂತ ಹೇಳಿದರು. ಒಂದು ಸ್ನಾನಕ್ಕೆ ಅಂತ ಹೋಗಿದ್ದಾರೆ, ಇದ್ದಕ್ಕಿದ್ದಾಗ ನೀರು ಬಂದುಬಿಡ್ತದೆ ಒಳಗಡೆಯಿಂದ, ಎಲ್ಲಿಂದ ಮತ್ತೆ ಯಾರಿಗೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಗಂಗಾ ಸ್ನಾನ ಮಾಡಿರಿ ಅಂತ ಹೇಳಿದರು. ಗೊತ್ತಾಯ್ತು, ಸ್ನಾನ ಹೋಗಿ ತಕ್ಷಣ ಹೋಗಿಬಿಡ್ತದೆ ಅಂತ. ಅಂದರೆ ಪಾವಿತ್ರ್ಯದ ಸಿದ್ಧಿ ಆಗಿತ್ತು. ಇನ್ನು ಕೆಲವು ಜನ ತಿರುಪತಿ ಅವರ ಇಬ್ಬರು ನೋಡಬೇಕು, ನಾವೆಲ್ಲ ಪಾಂಡುರಂಗದ ವಿಠಲ್ ನೋಡಬೇಕು ಅಂಥೇಳಿ ತುಂಬ 100 ಜನ ಕೇಳ್ತಾ ಇದ್ದಾರೆ. ಆ ಹಿಂದಿನ ಕಾಲಕ್ಕೆ ಮತ್ತೆ ಹೇಳಿದ್ದೇನೆ, ಯಾತ್ರೆ ತುಂಬ ಕಷ್ಟ ಇದ್ದ ಕಾಲ, ಅರಣ್ಯಗಳು, ಕಳ್ಳರು, ಕಾಕರು ಎಲ್ಲ ಇರ್ತಾ ಇದ್ದರು. 100 ಜನ ಇದ್ದಾರೆ ವಿಠಲ್ ನೋಡಬೇಕು. ಏಕಾಸಿ ಇದೆ ಸರ್, ಮೊದಲ ಏಕಾಸಿ ವಿಠಲ್ ನೋಡಬೇಕು ಅಂತ ಅಪೇಕ್ಷೆ. ಆಗ ಎಲ್ಲ ಹರಿಕತೆ ಮಾಡ್ತಾ ಮಾಡ್ತಾ ಎಲ್ಲರೂ ಮುಸುಕ ಹಾಕ್ಬೇಡಿ ತಲೆ ಮೇಲೆ ಅಂತ ಹೇಳಿದ್ರಂತೆ. ಎಲ್ಲ ಮುಸುಕ ಹಾಕ್ಕೊಂಡ್ರಂತೆ, ಎಲ್ಲ ಪಂಡರಪುರದಲ್ಲಿದ್ದಾರೆ ಎಲ್ಲರೂ. ಆಗ ಮುಸುಕ ಹಾಕೊಂಡ ತಕ್ಷಣ ಪಂಡರೂರಿಗೆ ಹೋಗಿಬಿಟ್ಟಿದ್ದಾರೆ, ಎಲ್ಲ ದೇವರ ದರ್ಶನ ಆಗ್ತಾ ಇದೆ. ಮುಸುಕು ತೆಗಿರೋದಂತೆ ವಾಪಸ್ ಚಿಕ್ಕಲು ಬರ್ವಿ. ಅದು ಎಂಥ ಸಿದ್ಧಿ, 8 ಜನ ಕರ್ಕೊಂಡು ಹೋಗೋದು, ಬಸ್ಸಲ್ಲಿ ಕರ್ಕೊಂಡು ಹೋಗೋದು ರೀತಿಯಲ್ಲಿ ಹೋಗ್ತಾರೆ ಅಂದಮೇಲೆ ಅದು ಎಲ್ಲ ಯೋಗ ಸಿದ್ಧಿ ಅವರಿಗಿತ್ತು. ಯೋಗ ಸಿದ್ಧಿ ಅವರ ವಿಶಿಷ್ಟವಾದಂಥ ಸಿದ್ಧಿ ಅವರು. ಅವರು ಒಂದು ಕಾಶಿ ಯಾತ್ರೆ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ರು ಅರಣ್ಯ. ಅಲ್ಲಿ ಅವ್ರ ಶಿಷ್ಯರು 100 ಜನ ಶಿಷ್ಯರು ಮುಂದೆ ಹೋಗ್ತಾ ಇದ್ದಾರೆ. ಇವನು ಬರೋದು ಎಲ್ಲ ನಡೆದಿದೆ. ಒಂದು ಕತ್ತೆ ಸಾಯ್ತಾ ಬಿದ್ದಿದೆ, ಪಾಪ ಕತ್ತೆಗೆ ತುಂಬ ಸಾಯ್ತು, ಒದ್ದಾಡ್ತಾ ಬಿದ್ದಿದೆ. ಅರ್ಧಾರೆ ಶಿಷ್ಯರು ಮುಂದೆ ಹೋಗಿಬಿಟ್ಟಿರ್ತಾರೆ, ವಿಜಯದಾಸರು ಬರ್ತಾರೆ ಇಲ್ಲಿ ನೋಡ್ತಾರೆ, ಒದ್ದಾಡ್ತಾ ಇರುತ್ತಲ್ಲ. ಹಿಂದೆ ಹೋದಾಗ ಕಾಶಿನ ನೀರು ತುಂಬ್ಕೊಂಬರ್ಬೇಕಲ್ಲ, ಗಂಗಾ ತುಂಬ್ಕೊಂಬಂದಿದ್ದಾರೆ. ಆ ಗಂಗಾನ ಬಾಯದ ಪಾತ್ರೆ ತೆಗೋದಕ್ಕೆ ನೀರು ಹಾಕಿಬಿಟ್ಟಿರುತ್ತೆ ಆ ಕತ್ತೆ ಬಾಯ್. ಶಿಷ್ಯರಿಗೆಲ್ಲ ಭಾರಿ ಸಿಟ್ಟು ಬಂದ್ಬಿಡ್ತು, ಗುರುಗಳು ಏನೂ ಮಾಡಾಗಿಲ್ಲ, ಎಷ್ಟು ಕಷ್ಟಪಟ್ಟು ತಂದಿರೋದು ಕಾಶಿಯಲ್ಲಿ ಎಲ್ಲಿ ಬಂದಿದ್ದ ಅರಣ್ಯದಲ್ಲಿ ಅದು ಇಷ್ಟು ಭಾರತ ತಮಗೆ ಹೊತ್ಕೊಂಬಂದಿದ್ದಾರೆ, ಎಲ್ಲ ಅದು ಕತ್ತೆ ಬಾಯಲ್ಲಿ ಹಾಕಿಬಿಟ್ರಲ್ಲ ಅಂತ ಅಂದ್ಕೊಂಡ್ರಂತೆ. ಆಗ ಹೇಳ್ತಾರೆ, ನೋಡಿ ಇನ್ನೊಮ್ಮೆ ನಾನು ಕಾಶಿಗೆ ಹೋಗಿ ನೀರು ತರಬಹುದು, ಈ ಕತ್ತೆಗೆ ಮತ್ತೆ ನಾನು ಹಾಕೋ ಚಾನ್ಸ್ ನಮಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಪ್ರಾಣ ಸಾಯ್ತಾ ಇದೆ, ತಂದೆ ತಾಯಿ ಬಾಯಲ್ಲಿ ನೀರು ಹಾಕೋ ಮಕ್ಕಳು ಸಿಗೋದಿಲ್ಲ ಇವತ್ತು, ಗೊತ್ತಾಯ್ತಾ. ಕತ್ತೆ ಬಾಯಲ್ಲಿ ನೀರು ಹಾಕಿದ ಗುರುಗಳು ವ್ಯಾಜ್ಯರಾಯ್ತು. ಎಷ್ಟು ಪುಣ್ಯ ಬರೋದು ಗೊತ್ತಾ, ಈ ರೀತಿ ಮಾಡಿದರೆ ತುಂಬ ಜನ ಗೊತ್ತಿಲ್ಲ. ಯಾರು ಆಪತ್ತಿನಲ್ಲಿರ್ತಾರೆ ಸಹಾಯ ಮಾಡಿದರೆ ದೇವರು ಭಾರಿ ಮೆಚ್ಚುತ್ತಾನಂತ. ಆಪತ್ತಿನಲ್ಲಿರೋ ಸಹಾಯ ಮಾಡೋ ತುಂಬ ಶ್ರೇಷ್ಠ. ಇನ್ನೊಮ್ಮೆ ಗಂಗಾ ಸಿಗ್ತಾಳೆ, ಆದ್ರೆ ಇನ್ನೊಮ್ಮೆ ಇಂಥ ಅವಕಾಶ ಸಿಗೋದಿಲ್ಲ, ಹಾಕಿದ್ದೀನಿ ಅಂತ ಹೇಳಿದ ತಕ್ಷಣ ನಾಚಿಗೆ ಆಯ್ತು ಅಂತ ಅವರಿಗೆ, ಆಗ ತಪ್ಪಾಯಿತು ಗುರುಗಳೇ ಅಂತೇಳಿ. ಅದು ಎಜುಕೇಟ್ ಮಾಡ್ತಾರೆ, ಭಾಳ ಇಂಪಾರ್ಟೆಂಟ್. ಇವತ್ತು ನಾವು ಬದುಕೋದು ಎಷ್ಟು ಮುಖ್ಯನೋ ಉಳಿದ್ರೆ ಬದುಕೋ ದಾರಿ ಹೇಳ್ಕೊಡ್ಬೇಕು. ಧರ್ಮ ಸಂಪಾದನೆ ಆಲ್ಟ್ ಅದು, ಒಂದು ಕೆಲವರಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ, 1 ಕೋಟಿ ರೂಪಾಯಿ ಮಾಡ್ತಾರೆ ಆಲ್ಟ್ ಅದು. 1 ಲಕ್ಷ ರೂಪಾಯಿ ಕಳ್ಕೊಂಡ್ಬರ್ತಾರೆ ಇನ್ನೊಬ್ಬನು, ಅವನು ವ್ಯಾಪಾರ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ. ಅದೇ ರೀತಿ ಪುಣ್ಯ ಮಾಡೋದು ಎಲ್ಲರಿಗೆ ಬರೋದಿಲ್ಲ, ಪುಣ್ಯ ಮಾಡೋದು ಪುಣ್ಯ ಉಳಿಸ್ಕೊಳ್ಳೋದು, ದೊಡ್ಡ ಜ್ಞಾನ ಬೇಕು ಅದಕ್ಕೆ. ಅದಕ್ಕೆ ನಮ್ಮ ಕಣ್ಣೆದುರೆ ದೇವರ ಆಪರ್ಚುನಿಟಿ ಇಡ್ತಾನೆ, ಅವೇಲ್ ಮಾಡಿಕೊಳ್ಳೋದು ನಮ್ಮ ಮೇಲೆ ಇರುತ್ತೆ ಅದ್ರ ಮೇಲೆ. ಇವತ್ತು ಏಕಾದಶಿ ಎಲ್ರಿಗೂ ಬರುತ್ತೆ, ಉಪವಾಸ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೆ, ಬಿಟ್ಟರೆ ಎಷ್ಟು ಪಾಪ ಬರುತ್ತೆ, ಎಲ್ಲರಿಗೂ ಕಾಮನ್ ಏಕಾದಶಿ. ಆದರೆ ಅದನ್ನು ಉಪಯೋಗ ಮಾಡಿಕೊಳ್ಳೋದು ಜಾಣತನ ಇರುತ್ತೆ. ಗೊತ್ತಾಯ್ತಾ, ಇವ್ರು ಶೇರ್ ಕಾಯ್ತಿರ್ತಾರೆ ಅಷ್ಟೇ, ಎಲ್ಲ ಶೇರ್ ಎಂದು ಓಪನ್ ಆಗುತ್ತೆ ಎಂದು ಕ್ಲೋಸ್ ಆಗುತ್ತೆ, ಆ ಥರ ಜ್ಞಾನ ಇರುತ್ತೆ ಹೊರತು ನಮಗೆ ಪರ್ವಕಾಲದ ಜ್ಞಾನ ಇರೋದಿಲ್ಲ. ಅದಕ್ಕೆ ನಾವು ಯಾವ ಪ್ರಾಣಿಗೆ ಉಪದೇಶ ಮಾಡಬೇಕಾದ್ರೆ ಬರೀ ಪ್ರಾಣಿಗೆ ಅಂತ ಮಾಡಬೇಡಿ, ಒಳಗೆ ಭಗವಂತ ಇರ್ತಾನೆ, ಅದು ಅನುಸಂಧಾನ ಇರಬೇಕು. ಅದನ್ನೇ ಭಗವದ್ಗೀತೆ ಹೇಳೋದು. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರಸಿನ, ಇಂಥ ಒಂದು ಜ್ಞಾನ ಇರಬೇಕು, ಅನುಷ್ಠಾನಕ್ಕೆ ಬರಬೇಕು. ಮನ್ನಾರಗುಡಿಗೆ ಹೋಗಿದ್ರು ವಿಜಯದಾಸರು. ಇವತ್ತು ಬಹಳ ಪ್ರಸಿದ್ಧ ಮನ್ನಾರಗುಡಿ, ರಾಜಮನ್ನಾರಗುಡಿ ಮನ್ನಾರಗುಡಿ ಅಂತ ಕರೀತಾರೆ. ಆ ಊರು ದೊಡ್ಡ ಪುಣ್ಯಕ್ಷೇತ್ರ, ದೊಡ್ಡ ದೊಡ್ಡ ಇಷ್ಟೇತ್ರ ದೇವರಿದ್ದಾರೆ ಅಲ್ಲಿ, ವಾಸುದೇವಾದಿ ಭಗವದ್ ರೂಪಗಳೆಲ್ಲ ಅಲ್ಲಿವೆ. ಅಂಥ ಭಾರಿ ಒಳ್ಳೆ ದೇವರು, ಬಂಗಾರದ ರಾಜಗೋಪಾಲ ದೇವರಿದ್ದಾರೆ, ಲೈಫ್ ಸೈಜ್ ರಾಜಗೋಪಾಲ ಮೂರ್ತಿ, ಚಿನ್ನದ ಅಪೂರ್ವ ಅಲಂಕಾರ ಮಾಡಿರ್ತಾರೆ. ಭಾರಿ ವೈಭವ ಅಲ್ಲಿ, ಬಹಳ ಸುಂದರ ಮೂರ್ತಿ. ದಕ್ಷಿಣ ದ್ವಾರಕ ಅಂತ ಅದಕ್ಕೆ ಹೆಸರು, ದಕ್ಷಿಣ ದ್ವಾರಕೆ ಅಂತ ಕರೀತಾರೆ. ಆ ಊರ ಹೊರಗೆ ಒಂದು ಇದಿದೆ ದೊಡ್ಡ ಸರೋವರ, ಹರಿದ್ರಾಸಾಗರ ಅಂತ ಹೆಸರು, ಬಹಳ ದೊಡ್ಡ ಸರೋವರ. ಅದ್ರ ಮಧ್ಯೆ ಒಂದು ದೇವಸ್ಥಾನ ಬೇರೆ ಇದೆ, ಮತ್ತೆ ಅಲ್ಲಿಗೆ ಹೋಗಿದ್ದಾರೆ. ಸರೋವರ ತುಂಬ ಆಳವಾಗಿರೋದು, ಒಂದು 20-30 ಮೆಟ್ಲು ಹಿಡ್ಕೊಂಡು ದೊಡ್ಡ ದೊಡ್ಡ ಮೆಟ್ಲುಗಳು, ಸ್ನಾನ ಮಾಡ್ಕೊಂಡು ಮೇಲೆ ಬಂದಿದ್ದಾರೆ ದಾಸರು. ಅಷ್ಟೊತ್ತು ಸರಿಯಾಗಿ ಒಬ್ಬನು ಯಾವನ ಬರ್ತಾನೆ, ಯಾವನ ಹುಡುಗ, ಯಾವ ಬೇರೆ ಜಾತಿಯ ಹುಡುಗ ಬಂದುಬಿಟ್ಟು ಇವ್ರ ಮೇಲೆ ಉಗುಳಿಬಿಡ್ತಾನೆ ಪಾಪ ದಾಸರ ಮೇಲೆ. ತಕ್ಷಣ ಕೆಳಗಿಳಿತಾರೆ, ಮತ್ತೆ ಸ್ನಾನ ಮಾಡ್ಕೊಂಡು ಬರ್ತಾರೆ, ಮತ್ತೆ ಉಗುಳ್ತಾನೆ ಅವನು, ಮತ್ತೆ ನಿಧಾನವಾಗಿ ಕೆಳಗಿಳಿತಾನೆ. ಆ ವಯಸ್ಸು ಬೇರೆ ಆಗಿದೆ ಅವರಿಗೆ, ಮತ್ತೆ ನಿಧಾನ ಮತ್ತೆ ಇಳಿಸ್ಕೊಂಡು ಬರ್ತಾರೆ. ಶಿಷ್ಯರಿಗೆಲ್ಲ ಭಾರಿ ಸಿಟ್ಟು, ಇವ್ರು ನಮ್ಮ ಬಡಿ ಆಚಾರ ಬಿಟ್ಬಿಡಿ, ಕತೆ ಮುಗಿಸ್ಬಿಡ್ತಾರೆ, ನಿಮ್ಮ ಕತೆ ಬಿಡೋದಿಲ್ಲ, ಎಷ್ಟು ಶಾಪ ಆಗ್ಬೋದು ಗೊತ್ತಾ, ಬರೀ ಮಡಿಲಿದ್ರೇ ಬಿಡ್ತಾರೆ. ಅದು ಜಾತಿ 2 ಎಕರೆ ಶಿಫಾರಸು ದಾಸಿ ಪ್ರಾಣಿ ಕಾಲಕ್ಕೆ ಬಿಟ್ಟುಬಿಟ್ರಂತೂ ಕತೆ ಮುಗಿತೀವ್ರು. ಅಷ್ಟು ಹತ್ತಿ ಬಂದಾಗ ಮಾಡಿದ್ರೆ ಏನು ಮಾಡೋದು, 21 ಸತ್ತ ಹಾಗೆ ಮಾಡಿದ್ರೆ ಬರೋದು ಬಿಡೋದು ಬರೋದು ಬಿಡೋದು, ಮತ್ತೆ ಇರೋದು ಮತ್ತೆ ಅತ್ತೆ ಶಾಂತವಾಗಿ ಬರೋದು, ಕೋಪ ಇಲ್ಲ ತಾಪ ಇಲ್ಲ. ಎಲ್ಲರೂ ಅಂದ್ರಂತೆ, ಏನು ನಾ ಮಾಡ್ತೀರಿ ದಾಸರೇ, ಒಂದು ಸತ್ ಬೈಬಾರ್ದೆ ಹುಡುಗನನ್ನ, ನೀವು ಸುಮ್ಮನೆ ಇದ್ದೀರಲ್ಲ ಅಂತ ಕೇಳಿದರೆ, ಇಲ್ಲ ಇಲ್ಲ ಆ ಹುಡುಗ ಭಾರಿ ಪುಣ್ಯ ಕೊಟ್ಟಿದ್ದಾನೆ ನನಗೆ, ಅವನು ನೆನೆಸ್ಬೇಕು ನಾನು ಅಂತ ಹೇಳಿದರೆ. ಏನು ಪುಣ್ಯ ಕೊಟ್ಟಿದ್ದಾನೆ ಅಂದರೆ, ಅಷ್ಟು ದೂರದ ಬಂದ್ವಿ, ಒಂದು ಸ್ನಾನ ಆಗ್ತಿತ್ತು, 21 ಸ್ನಾನ ಮಾಡಿಸಿದ್ದಾನೆ ಪುಣ್ಯಾತ್ಮ, ಹಗಲೆಲ್ಲ ಬರಲಿಕ್ಕಾಗೋದಿಲ್ಲ ನಮಗೆ, ಭಾರಿ ಸಂತೋಷ ಆಯಿತು. ಏನಪ್ಪ ಹುಡುಗ ಅಂದರೆ, ನೋಡಿರಿ ಹುಡುಗ ಅಲ್ಲ, ದೇವರೇ ನಿಂತಿದ್ದಂತೆ ಬಂದ ಆ ರೂಪದಲ್ಲಿ. ಅಷ್ಟು ಸ್ನಾನ ಬಂದು ಬಾಯಲ್ಲಿ ಉಗುಳಿ ಪರೀಕ್ಷೆ ಮಾಡಿದ್ದಾನೆ ಪರಮಾತ್ಮ. ಇವತ್ತು ಕೋಪತಾಪ ಬಿಡದೆ ಹೋದರೆ ಜ್ಞಾನ ಅಲ್ಲ ಅದು, ಗೊತ್ತಾಯ್ತಾ. ಕೋಪತಾಪ ಬಿಟ್ಟರೆ ಹೋದರೆ ಬೋದಿದ್ದು ಏನು ವೇಸ್ಟ್ ಆಗಿದೆ ಅಂತ, ಊಟ ಮಾಡಿ ಹಸಿವಾಗಿದೆ ಅಂದರೆ ಊಟ ಮಾಡಿ ಸರಿ ಮಾಡಿಲ್ಲ ಅಂತ ಅರ್ಥ. ಇವತ್ತು ಜ್ಞಾನ ಬಂದ ಮೇಲೆ ಶಮದಮಾಜಿ ಸಂಪತ್ತಿ ಇರಬೇಕು, ಕೋಪತಾಪ ಗೆಲ್ಲದೆ ಹೋದರೆ ಜ್ಞಾನ ಬಂದಿಲ್ಲ ಅಂತಲೇ ಅರ್ಥ. ಅಷ್ಟು ಗೆದ್ದವರು ವಿಜಯರಾಯ. ಇಂಥ ಮಹಿಮೆಗಳು ಎಷ್ಟು ಹೇಳ್ತಾರೋ ಲೆಕ್ಕನೇ ಇಲ್ಲ ಅವ್ರ ಬಗ್ಗೆ. ನಮಗೆ ಟೈಮ್ ಸಾಕಾಗಲೇ ಬಿಡಬೇಕೇ ಹೊರತು, ಮಹಿಮೆಗಳು ಸಮುದ್ರ ಮಾಡಿದ ಮಹಾನುಭಾವರು ವಿಜಯರಾಯ. ಇಷ್ಟೆಲ್ಲ ಹೇಳಿ ಒಂದು ಸರ್ತಿ ಅವ್ರಿಗೆ ಭಾರಿ ಶ್ರೀಮಂತಿಕೆ ಬಂತು. ಒಂದು ಊರಾಗೆ ಅವ್ರ ಊರಲ್ಲೇ ಇದ್ದಾಗ ಬಿಟ್ಟಿದ್ದೆಲ್ಲ ಚಿನ್ನ, ಬಂಗಾರದ ಪಾತ್ರೆ, ಬಂಗಾರದ ಲೋಟ, ಬಂಗಾರದ ಎಲ್ಲಿ ನೋಡಿದ್ರು ಬಂಗಾರ ಬಂಗಾರನೇ. ನಾವಾಗಿದ್ರೆ ಏನು ಮಾಡ್ತಿದ್ದೆ, ಸದ್ಯ ಇಷ್ಟು ದಿವಸ ಮಾಡಿ ಸೇವೆ ಸಾರ್ಥಕ ಆಗೋಯ್ತು, ದೇವರೇ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಬಿಡುವುದಾಗಿತ್ತು. ಎಷ್ಟು ಪುಣ್ಯ ಮಾಡಿದ್ದೆ ನಾವು ಅಂತ ವಿಜಯರಾಯರಿ ಭಾರಿ ದುಃಖ ಆಯ್ತಂತೆ. ಒಂದು ಹಾಡು ಬರೀತಾರಾಗ, ನೀನು ಒಲಿದ್ದುದಕ್ಕೆ ಇಹ ಸೌಖ್ಯವೇ ರಂಗ, ನಾನು ಒಲ್ಲೆ ನಾನು ಒಲ್ಲೆ ಪರಮಾತ್ಮ, ಇದಕ್ಕೆ ನೀನು ಸೇವೆ ಮಾಡಿದ್ ನಾವು ಅಂತ ಕೇಳ್ತಾರೆ. ನಿನ್ನ ಸೇವೆ ಇದಕ್ಕೆ ಮಾಡಿದ್ ನಾನು, ಬಂಗಾರ ಕೊಡು ಅಂತ ಮಾಡಿದ್ನ, ನಿನ್ನ ಕೊಡು ಮೋಕ್ಷ ಕೊಡು ಅಂತ ಕೇಳಿದ್ರೆ ಇದು ಕೊಡ್ತಾ ಇದೆಯಾ, ಕೆಲಸ ಕೊಡು ಅಂತ ಕೇಳಿದ್ರೆ ಊಟ ಮಾಡ್ಕೊಂಡು ಹೋಗೋದು ಸಿಟ್ಟು ಬರ್ತಾ ಇಲ್ಲ, ಕೆಲಸ ಕೇಳಕ್ಕೆ ಹೋಗಿರ್ತಾರೆ ಹೊಟ್ಟ ಊಟ ಮಾಡಿಸಿ ನಿಂದ ಗಸಗಸೆ ಪಾಯಸ ಕುಡಿಸಿ ಕಳಿಸಿಬಿಟ್ರೆ ಅದು ಉಪಯೋಗ ಮಾಡಿದಾಗಾಯ್ತ. ನಾನು ಕೆಲಸ ಬೇಡ, ಐ ವಾಂಟ್ ಜಾಬ್ ಅಂತಾರಲ್ಲ ಹಾಗೆ, ನನಗೆ ವೈಕುಂಠ ಬೇಕೇ ಹೊರತು ಇದೆಲ್ಲ ಬೇಡ ಅಂತ ಹೇಳಿದೆ. ಎಲ್ಲ ಮಾಯ ಅದು ಅಂತ ಹಾಗೆ ಪರೀಕ್ಷೆ ಮಾಡ್ತಾನೆ ಪರಮಾತ್ಮ. ಇವತ್ತು ನಾವು ಲೌಕಿಕಕ್ಕೆ ಅಪೇಕ್ಷೆ ಪಟ್ಟರೆ ವೈಕುಂಠ ಮಿಸ್ ಆಗ್ತದೆ ಅಂತ. ಇವತ್ತು SSC ಫಸ್ಟ್ ರ್ಯಾಂಕ್ ಅಂತ ಕೆಲಸ ಸೇರಿಬಿಟ್ರೆ ಕ್ಲರ್ಕ್ ಆಗ್ತಾನೆ ಅಷ್ಟೇ, ಒಂದು ದೊಡ್ಡದು ಓದಿ ಜನ್ ಮುಂದೆ ಹೋಗ್ತಾ ಇದ್ದ. ಕೆಲಸಕ್ಕೆ ಸೇರೋದನ್ನು ಸ್ಯಾಕ್ರಿಫೈಸ್ ಮಾಡಿದರೆ ಒಂದು ಓದಕ್ಕೆ ಸಾಧ್ಯ. ಅದೇ ರೀತಿಯೇ ಲೌಕಿಕ ಫಲ ಯಾರು ಬಿಡ್ತಾರೆ, ಅಧ್ಯಾತ್ಮದ ಸಿದ್ಧಿ ಭಗವಂತ ಕೊಡ್ತಾನೆ. ಅದೆಲ್ಲ ನಿದರ್ಶನ ಇದೆ, ದಾಸರು ಮಾಡಿದ್ದೆಲ್ಲ ಶಾಸ್ತ್ರನೇ. ಕೊನೆಗೆ ಅವರಿಗೆ ಚಿಪ್ಪಿಗಿರಿ ಪ್ರಾಂತದಲ್ಲಿ ಒಬ್ಬ ಸೇರಿಕೊಂಡಿರ್ತಾರೆ, ಒಬ್ಬ ವಮಾಚಾರಿ, ದೊಡ್ಡ ವಮಾಚಾರಿ ಸೇರಿಕೊಂಡು ಊರನ್ನೆಲ್ಲ ಮಿಸ್ಗೈಡ್ ಮಾಡ್ತಿರ್ತಾರೆ. ಪೇಪರಲ್ಲಿ ಬರ್ತಾರೆ, ದುರ್ಬಾರ್ಗಾರ ಬರ್ತಾವೆ ಅಂತ ಕೇಸುಗಳು. ಊರಿನ ತುಂಬ ಭಯಂಕರ ಇವನವನು, ಉಪಾಸಕ ಅವನು, ಯಾರಿಗೂ ಕಂಟ್ರೋಲ್ ಮಾಡೋಕ್ಕಾಗಿರೋದಿಲ್ಲ. ವಿಜಯರಾಯರ ಮಹಿಮೆ ಕೇಳಿ ಅಲ್ಲಿ ನಾನು ಕೇಳ್ಕೊತಾರೆ, ಸ್ವಾಮಿ ದಯವಿಟ್ಟು ನೀವು ಬರಬೇಕು, ಅವನಿಂದ ಕಾಟ ಬಿಡ ಪರಿಹಾರ ಮಾಡಬೇಕು ಅಂದರೆ ವಿಜಯರಾಯರಿಗೆ ಬರ್ತಾರೆ. ಅವರು ನಿಜವಾದ ತಪಶಕ್ತಿ ಬಂದ ತಕ್ಷಣ ಅವ್ನು ಓಡೋಗ್ಬಿಡ್ತಾನೆ, ಇರೋದಿಲ್ಲ ಅಲ್ಲಿ. ಆಗ ಅವರು ಆ ಊರು ಹೊರಗೆ ನಿಂತ್ಕೊಂಡು ದಿವಸ ಸಂಧ್ಯಾ ವಂದನೆಗೆ ಊರಿಂದ ಅಲ್ಲಿ ಭಾಸ್ಕರ ಕ್ಷೇತ್ರ ಅಂತ ಅದಕ್ಕೆ ಹೆಸರು. ಅಲ್ಲಿ ಒಂದು ಬೆಟ್ಟ ಇದೆ, ಅದರಲ್ಲಿ ಸೂರ್ಯಚಕ್ರ ಇದೆ, ಅದರಲ್ಲಿ ಇವತ್ತು ಕೂಡ ಸೂರ್ಯ ತಪಸ್ಸು ಮಾಡಿದ ಸ್ಥಳ ಅಂತ ಹೇಳ್ತಾರೆ ಚಿಪ್ಪಗಿರಿ. ಅಂತ ದಿವಸ ಊರಿಂದ ಒಂದು 2-3 ಕಿಲೋಮೀಟರ್ ಆಗುತ್ತೆ. ಸಾಯಂಕಾಲ ಸಂಧ್ಯೆ ಅಲ್ಲಿ ಬಂದುಬಿಟ್ಟು ಸಂಧ್ಯಾನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಾಸರು. ಅಲ್ಲಿ ಚಂದಪ್ಪ ಅಂತ ಅದ್ರ ಓನರು, ಗದ್ದೆ ಓನರು ಅವನು. ಸ್ವಾಮಿ ಒಂದೇಳು 2 ದಿವಸ ಅಲ್ಲ, ಎಷ್ಟು ದಿವಸದಿಂದ ನೋಡ್ತಾ ಇದ್ದೀನಿ, ದಿವಸ ಅಲ್ಲಿಂದ ಇಲ್ಲಿ ಒಂದು ಸಂಧ್ಯಾನೆ ಮಾಡ್ತಿರಲ್ಲ, ಊರಲ್ಲಿ ಬಾವಿಗಳು ಬೇಕಾದ್ರೆ ಇಲ್ಲಿ ಯಾಕೆ ಬರ್ತೀರಿ ಅಂತ ಕೇಳಿದ ಚಂದಪ್ಪ. ನಮ್ಮ ದೇವರಿದ್ದಾನೆ ಬರ್ತೀನಿ ಅಂತ ಹೇಳಿದ. ನಮ್ಮ ದೇವರಿದ್ದಾನೆ ಇಲ್ಲಿ, ಯಾವ ದೇವರಿದ್ದಾನೆ ಇಲ್ಲಿ, ಯಾವ ಗದ್ದೆ ಅಷ್ಟು ದೇವರಲ್ಲಿದ್ದಾನೆ ಅಂತ ಕೇಳ್ತಾ, ಈ ಸರೋವರದಲ್ಲಿದ್ದಾನೆ ಅಂತ ಹೇಳಿದರು. ಸರೋವರ ಅದು ಇದು ಕಪ್ಲಿ ಬಾವಿ ಅಂತ ಹಿಂದಿರ್ತಾ ಇತ್ತು, ಅದು ನೀರು ಹೊಡಿಲಿಕ್ಕೆ ಅದು ಇರಿಗೇಷನ್ ಉಪಯೋಗಿಸ್ತಾ ಇದ್ರು. ನಾನು 2 ವರ್ಷ ಖಾಲಿ ಮಾಡ್ತಾನೆ ಇರ್ತೇನೆ, ಯಾವ ದೇವರೇ ಇಲ್ಲ ಅಂತ ಹೇಳ್ತಾರೆ. ನಿಂಗೆ ಗೊತ್ತಿಲ್ಲ ದೇವರಿದ್ದಾನೆ ಅಂತ ಹೇಳ್ತಾರೆ. ನೀವು ತೋರಿಸ್ಬಿಡಿ ನೋಡೋಣ ಅಂತ ಹೇಳಿದ ತಕ್ಷಣ ಇಳಿದು ನೋಡಿದ್ರಂತೆ, ಒಂದು ಕಲ್ಲನ್ನು ತಿರುಗಿಸಿದ್ರೆ ವೇಣುಗೋಪಾಲ್ ದೇವರೇ ಇರ್ತಾರೆ. ಉಲ್ಟಾ ಹೀಗೆ ಬಿದ್ದಿರೋದು, ಗೊತ್ತಾಯ್ತ ದೇವರಿದ್ದಾನೆ. ಅವ್ರಿಗೆ ಭಾರಿ ಆಶ್ಚರ್ಯ ಆಗೋಯ್ತು. ಇವತ್ತು ತಿಪ್ಪು ಅದೇ ಪ್ರತಿಷ್ಠಾಪನೆ ಮಾಡಿಸಿದೆ. ಇವತ್ತೇಳು ವೇಣುಗೋಪಾಲ್ ದೇವರು ಅದೇ ಸಿಕ್ಕಿರೋ ವಿಜಯತೀರ್ಥ ಅಂತ ಅವತ್ತಿನಿಂದ ಅದು ಹೆಸರಿಡ್ತಾರೆ. ಅಲ್ಲಿ ನೋಡ್ತಾನೆ, ಭಾರಿ ಆಶ್ಚರ್ಯ ಆಗುತ್ತೆ. ಸ್ವಾಮಿ ಇಷ್ಟು ದಿವಸ ನನಗೆ ಗೊತ್ತಿರಲಿಲ್ಲ, ಏನೋ ತಿಳ್ಕೊಂಡ್ಬಿಟ್ಟಿದ್ದೆ, ನಾನು ದಯವಿಟ್ಟು ನಾನು ಉದ್ಧಾರ ಮಾಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಹಠ ಹಿಡಿದು ತನ್ನ ಆಸ್ತಿ 2 ಭಾಗ ಮಾಡಿದ್ನಂತೆ. 1 ಭಾಗ ಮಕ್ಕಳಿಗೆ ಕೊಟ್ಟು, 1 ಭಾಗ ಪೂರ್ತಿ ದೇವಸ್ಥಾನಕ್ಕೆ ಅಂದುಕೊಂಡು ವಿಜಯರಾಯರಿಗೆ ಕೊಟ್ಬಿಡ್ತಾನೆ. ಇವತ್ತಿಗೂ ಅದು ವಿಜಯರಾಯ ಇದರಲ್ಲಿ ಇರೋದು 200 ವರ್ಷ ಹೆಚ್ಚು ಕಡಿಮೆ ಇರ್ತದೆ. 1753-54 ಅವರು ದೇಹ ತ್ಯಾಗ ಮಾಡಿದ್ದು. ಆಗಿನಿಂದ ಇಲ್ಲಿವರೆಗೂ ಅವತ್ತು ಅವರ ಹೆಸರಲ್ಲೇ ಇದೆ. ದೊಡ್ಡ ಜಾಗ ಸಿಕ್ಕಾಪಟ್ಟಿದ್ದು, ಎಕರೆಸ್ಗಟ್ಲೆ ಇದೆ. ಮತ್ತೆ ಬೇಕಾಷ್ಟು ದುಡ್ಡು ಇತ್ತಂತ ಅವತ್ತು, ಆಗಿನ ಕಾಲಕ್ಕೆ ಕೊಡದಲ್ಲಿ ಮುಚ್ಚಿಡೋ ಪದ್ಧತಿ ಇತ್ತ. ಅಷ್ಟು ದುಡ್ಡು ಇವರು ಕೊಟ್ಬಿಡ್ತಾರೆ, ಮಕ್ಕಳಿಗೆ ಬೇರೆ ನಿಮಗೆ ಬೇರೆ ಅಂತ ಕೊಟ್ಬಿಟ್ಟು ಅವ್ರು ಗಟ್ಟು ಬಿದ್ದಂತೆ. ನಾನು ಮೋಕ್ಷಕ್ಕೆ ಕಳಿಸಿ, ಮೋಕ್ಷ ಕಳಿಸಿ, ಗಟ್ಟು ದಿವಸ ಬೆಳಗ್ಗೆ ಅದೇನೆ, ನಾನು ಮೋಕ್ಷ ಕೊಡಿಸಿ, ಮೋಕ್ಷ ಕೊಡಿಸಿ ಅಂತೇಳಿ ಆಯ್ತು ಆಯ್ತು ಕಾಲ ಬರುತ್ತೆ ಅಂತ ಹೇಳ್ತಿದ್ರಂತೆ. ಕೊನೆಗೆಲ್ಲ ಸಾಧನೆ ಎಲ್ಲ ಮುಗೀತು. ಗೋಪಾಲದಾಸರು, ಆಮೇಲೆ ಜಗನ್ನಾಥದಾಸರು ಅವರದ್ದು, ಗೋಪಾಲದಾಸರ ತಮ್ಮಂದಿರು, ಅಷ್ಟು ಜನ ಶಿಷ್ಯ ಎಲ್ಲ ಇರ್ತಾರೆ. 70-100 ವರ್ಷ ಆಗುತ್ತೆ. ಚಿಪ್ಪಗಿರಿಯಲ್ಲಿ ವೈಕುಂಠ ಯಾತ್ರೆ ಮಾಡ್ತಾರೆ. ಅದೇ ಆ ಕಾರ್ತಿಕ ಶುದ್ಧ ದಶಮಿ ದಿವಸ ಅವ್ರು ವೈಕುಂಠ ಯಾತ್ರೆ ಮಾಡೋ ದಿವಸ ಮಧ್ಯಾಹ್ನದತ್ತಿ ಎಲ್ಲರನ್ನು ಸೇರಿಸಿ ಆಗೊಂದು ಸುಳಾದಿ ಬರೀತಾರೆ ಅವರು. 70 ವರ್ಷ ಆಯ್ತಾನೆ, 70 ವರ್ಷ ಯಾವ ಒಬ್ಬ ದೇಹದೊಡೆ ಇದ್ದೆ ಅಂತ ಸುಳಾದಿ ಬರೋದು, ಏನೇನಾಯಿತು ಅಂತ ಆತ್ಮಚರಿತ್ರೆ ಎಲ್ಲ ಹೇಳ್ಕೊತಾರೆ. ಅದನ್ನು ಹೇಳಿಕೊಂಡು ಕೊನೆಗೆ ಎಲ್ಲರಿಗೂ ತಿಳಿಸಿ ತಾವಾಗ ದೇವರು ಧ್ಯಾನ ಮಾಡ್ತಾ ಮಾಡ್ತಾ ದೇಹ ಬಿಟ್ಟು ಹೋಗ್ತಾರೆ. ಅದಕ್ಕಿಂತ 15 ದಿವಸ ಮುಂಚೆ ಚಂದಪ್ಪ ಹೋಗ್ತಾರೆ, ಹೋಗಿರ್ತಾರೆ. 15 ದಿವಸ ಮುಂಚೆ ವಿಜಯದಶಮಿ ಆತ ಹೋಗಿರ್ತಾರೆ, ತಿಂಗಳು ಮುಂಚೆ ಈ ತಿವರು ಹೋಗ ಅದು ವೃಂದಾವನ ದೇಹ ತ್ಯಾಗ ಮಾಡ್ತಾರೆ. ಆ ದೇಹ ತ್ಯಾಗ ಮಾಡಿದ ಅದು 3 ವರ್ಗ ಒಂದು ವೃಕ್ಷ ಇದೆ, ಅದು ವಿಜಯ ತೀರ್ಥದ ಅಲ್ಲಿ ತ್ಯಾಗ ಮಾಡ್ತಾರೆ. ಇವತ್ತು ವಿಜಯರಾಯರ ಕಟ್ಟೆ ಅಂತ ಮಾಡಿ ಅಪೂರ್ವವಾದಂಥ ರೀತಿಯಲ್ಲಿ ಮಾಡ್ತಾರೆ. ಅಲ್ಲೂ ಬೇಕಾಷ್ಟು ಮಹಿಮೆ ನಡೀತಾ ಇರುತ್ತೆ. ವಿಜಯರಾಯರ ಮಹಿಮೆಗಳು ಇವತ್ತಿಗೂ ನಡೀತಾನೆ ಇರುತ್ತೆ. ನಿತ್ಯ ಉತ್ಸವ ಬಹಳಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಎಲ್ಲ ಹೇಳೋದಿಲ್ಲ, ಒಂದು ಹೇಳ್ತೀರ ಅಲ್ಲಿ ಆಮೇಲೆ ನಡೆದ ಮಹಿಮೆ. ಒಂದು ದೊಡ್ಡ ಪ್ರಾಣದೇವರು ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಂದಿದ್ದಾರೆ ಆ ಊರೊಳಗೆ. ಅದು ಎದುರುಗಡೆ ಮಾಡಬೇಕು ಅಂತ ಹೇಳಿ, ಅದು ಚಿಕ್ಕದಿದೆ, ಬಾಗಿಲು ದೊಡ್ಡದಿಲ್ಲ, ಬಾಗಿಲು ಚಿಕ್ಕದಿದೆ. ಅವರು ಯಾರೋ ಸೈಜ್ ನೋಡ್ಕೊಂಡಿಲ್ಲ ಮೊದಲು ಮಾಡೋರು, ದೊಡ್ಡದು ಪ್ರತಿಮೆ ಮಾಡಿಸ್ಬಿಟ್ಟಿದ್ದಾರೆ. ಒಳಗೆ ಅಡ್ಡ ತೀರ್ಥದ ಬರೆಸಿದ್ರು ಹೋಗೋದಿಲ್ಲ, ಆ ಥರ ಇದೆ. ಎಲ್ಲರೂ ಯೋಚನೆ ಮಾಡಿದ್ದು ಮಾಡಿದ್ದೇನೆ, ಹೇಗೆ ಒಳಗೆ ಹಾಕಬೇಕು, ಏನು ಮಾಡಬೇಕು, ಆರ್ಡರ್ ಕೊಟ್ಟಾಗಿದೆ, ಚೆನ್ನಾಗಿ ಮಾಡಿಸ್ಬಿಟ್ಟಿದ್ದೇವೆ ಅಂತೇಳಿ ಎಲ್ಲ ರಾತ್ರಿ ಎಲ್ಲ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಪ್ರತಿ ಒಳಗೆ ಕೂತ್ಕೊಂಡ್ಬಿಟ್ಟಿದೆ ಅಂತೆ. ಇವತ್ತಿಗೂ ನೋಡ್ಬೋದು ಒಳಗಡೆ ಇದೆ ಪ್ರತಿಭೆ, ಅದು ಇವರು ಹೊರಗೆ ಬರೋದೇ ಇಲ್ಲ. ಅದು ಎಂಥ ಮ್ಯಾಜಿಕ್ ಮಾಡಿದ್ದಾರೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದೆ ಅದು ಅಂದರೆ ವಿಜಯರಾಯರ ಸಿದ್ಧಿಗೆ ಅದು ದರ್ಶನ. ಅನೇಕರು ಬಂದಾರೆ, ದೊಡ್ಡ ದೊಡ್ಡ ಸ್ವಾಮಿಗಳ ಆರಾಧನೆಗೆ ಹೋಗ್ತಾರೆ, ಗೊತ್ತಾಯ್ತಲ್ಲೇ. ಪೀಠಾಧೀಶರ ಆರಾಧನೆಗೆ ಹೋಗ್ತಾರೆ, ವಿಜಯರಾಯರನ್ನು ಗೌರವಿಸ್ತಾರೆ. ಅವರು ಅವರಿಗೆಲ್ಲ ವಿಜಯರಾಯರ ಸಾಮಾನ್ಯ ಗೃಹಸ್ಥರಿಗೆ ಊಟ ಅಂದರೆ ಎತ್ತೆಗಳು ಊಟ ಮಾಡೋದಿಲ್ಲ, ಅಲ್ಲಿ ಹೋದಾಗ ಹಾಗೆ ಮಾಡೋದಿಲ್ಲ. ವಿಜಯರಾಯರು ಪುರಂದಾಸ ಆರಾಧನೆಗೆ ಹೋದರೆ, ವಿಜಯರಾಯ ಆರಾಧನೆಗೆ ಹೋದರೆ ಅವ್ರಿಗೆ ಒಟ್ಟಮೇಲೆ ತಾವು ತಗೋತಾರೆ ಹೊರತು ಮೊದಲು ಮಾಡೋದಿಲ್ಲ. ಅಷ್ಟು ಗೌರವ ವಿಜಯರಾಯರಿಗೆ ಕೊಡ್ತಾರೆ ಅಂದರೆ ಹೇಗಿದ್ದವ್ರು ಹೇಗಾಗಿದ್ದಾರೆ. ಅದಕ್ಕೆ ಸ್ಮರಿಸಿ ಬದುಕಿರೋ, ದಿವ್ಯ ಚರಣಕೆರಾಗಿರೋ, ದುರಿತ ಕಳೆದು ಪರವ ವಿಜಯ ಗುರುಗಳೆಂಬರ ಅಂತ ಅವರು ಸ್ತೋತ್ರ ಮಾಡಿ ಸಾರ್ಥಕವಾಗಿದೆ. ಅವ್ರ ಗ್ರಂಥಗಳು ಓದಬೇಕು ನಾವು. ಅವ್ರು ಸುಳಾದಿದಾಸರು ಅಂತಲೇ ಅವ್ರಿಗೆ ಹೆಸರು. ಅತಿ ಹೆಚ್ಚು ಸುಳಾದಿ ಬರೆದಿದ್ದು ಪುರಂದರದಾಸರು, ಸಿಕ್ಕಿರೋದು ಜಾಸ್ತಿ ವಿಜಯದಾಸರದೇನೆ. ಒಳ್ಳೆ ಸುಳಾದಿಗಳು, ಒಂದೊಂದು ಸುಳಾದಿ ಒಂದು PhD ಥೀಸಿಸ್ ಇದ್ದ ಹಾಗೆ. ಹಬ್ಬ ಸುಳಾದಿ, ಓ ಹಬ್ಬದ ಬಗ್ಗೆ ಎಲ್ಲ ಹೇಳಿಬಿಡ್ತಾರೆ. ಆಮೇಲೆ ಗುರು ಉಪದೇಶ ಸುಳಾದಿ ಉಪದೇಶ ಮಾಡ್ತಾರೆ, ಗುರುಭಕ್ತಿ ಸುಳಾದಿ, ಹರಿದಾಸ ಸುಳಾದಿ, ಕಪಿಲ ಸುಳಾದಿ, ದುರ್ಗಾ ಸುಳಾದಿ, ನರಸಿಂಹ ಸುಳಾದಿ, ವೇದವ್ಯಾಸ ಸುಳಾದಿ, ಕಂಕಣಾಕಾರ ಸುಳಾದಿ. ಒಂದು ಸುಳಾದಿ ಬರೆದ್ರು ಅಂದರೆ 100 ಪುಸ್ತಕ ಓದಬೇಕಾದ ಅರ್ಥ ಮಾಡ್ಕೋಬೇಕಾರ ಎಂಥ ಜ್ಞಾನಿ. ಮತ್ತು ಸುಳಾದಿಗಳ ಕಾನ್ಸೆಪ್ಟೇ ಬೇರೆ. ಅದು ಒಂದೊಂದು ಓದ್ಬಿಟ್ರೆ ಸಾಕು ಉದ್ಧಾರ. ನಾರಾಯಣ ಕವಚದ್ದೇ ಸುಳಾದಿ, ವಿರಾಟ್ ರೂಪದ್ದೇ ಸುಳಾದಿ. ಎಂಥ ಸುಳೆ ಒಂದೊಂದು ಬರೀಬೇಕಾದ್ರೆ ಅಷ್ಟು ಪುಣ್ಯ ಕಷ್ಟಪಟ್ಟಿರಬೇಕಾಗ್ತದೆ. ಎಷ್ಟು ಸುಳಾದಿ ಬರೆದ ಸಲೀಸಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಹಾನುಭಾವರು ಅಂಥವರ ಗ್ರಂಥಗಳು ಓದಬೇಕು ನಾವು. ದಾಸ ಸಾಹಿತ್ಯ, ಹಾಡ ಸಾಹಿತ್ಯ ಕರೆಕ್ಟು, ಜೊತೆಗೆ ಓದೋ ಸಾಹಿತ್ಯನೂ ಮಾಡ್ಕೋಬೇಕು. ನಮಗೆ ಧ್ವನಿ ಇಲ್ಲ, ಹೇಳೋದಿಲ್ಲ ಅಂತ ಬಿಡಬಾರ್ದು. ಸುಮ್ಮನೆ ಓದ್ಕೋತಾ ಹೋಗಿ, ಎಷ್ಟು ಅರ್ಥ ಆಗುತ್ತೆ ಗೊತ್ತಾ? ಹೇಳ್ತಾರೆ, ಹೇಳಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕೇಳಿದರೆ, ಭೂಕಾಂತರನ್ನು ಸಸಿ ಬೆಸಗೊಳ್ಳಲಿ ಬೇಡ, ಕಂಡವ್ರ ಮುಂದೆ ಕೈ ಚಾಚಬೇಡ, ಎಷ್ಟು ಉಪದೇಶ ಮಾಡ್ತಾರೆ. ಸಾಲ ಮಾಡಲಿ ಬೇಡ, ಸಾಲದಿಂದನ ಬೇಡ, ನಾಳಿಗೆ ಹೇಗೆಂಬ ಚಿಂತೆ ಬೇಡ, ಎಷ್ಟು ಉಪದೇಶ. ಅದು ಸಾಲ ಮಾಡೋಕ್ಕೆ ಹೋಗಬೇಡ, ಸಾಲದು ಅಂತ ಹೇಳಕ್ಕೆ ಹೋಗಬೇಡ, ದೇವ್ರ ಮೇಲೆ ಭಾರ ಹಾಕು, ಒಳ್ಳೆ ಸಿದ್ಧಿ ಬರುತ್ತೆ. ಮತ್ತು ಪದಧೂಳಿ ಧರಿಸುತ್ತಲಿ, ಪರಮ ಭಾಗವತರ ಪದಧೂಳಿ ಧರಿಸುತ್ತಲಿ, ಚಿರಜೀವಿಯಾಗೆಲ್ಲವೋ ಚಿನ್ನ ನೀನು, ದೊಡ್ಡವರ ಕಾಲಿಗೆ ಬೀಳು, ಅವರ ಆಯುಷ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇಡೀ ಪಟ್ಟಿನೇ ಕೊಟ್ಬಿಡ್ತಾರೆ ದಾಸ. ಅಂತ ಮಾತು ಎಷ್ಟು ಹೇಳ್ತಾರೋ, ಅವ್ರು ಒತ್ತೆಳದಲ್ಲಿ ಬಿಸಜನಾಭನ ದಿವಸ ಮಾಡದಿದ್ದವ ಹೊಲೆಯ. ಅವ್ರು ಹೇಳೋದು ಏಕಾಶಿ ಉಪವಾಸ ಮಾಡಿದ ಹೋದ್ರೆ ಬ್ರಾಹ್ಮಣರಲ್ಲ, ಮನುಷ್ಯನೇ ಅಲ್ಲ ಅಂತೇಳಿ ಅಷ್ಟು ಶ್ರೀಯಸ ಬೈತಾರೆ. ವ್ರತಗಳೆಲ್ಲ ಹೇಳ್ತಾರೆ, ಏಕಾಶಿ ವ್ರತದ ಬಗ್ಗೆ, ತುಳಸಿ ಬಗ್ಗೆ ಉದಯರಾಗನೇ ಬಂದುಬಿಟ್ಟಿದ್ದಾರೆ. ಏಕಾಶಿ ವ್ರತವ ಸಾಧಿಸಿ ಶೋಧಿಸಿ, ದೊಡ್ಡ ದೇವರ ನಾಮ ಉದಯ ಹೋಗ. ವಾರ್ತಕ ಷಟ್ಪದಿಯಲ್ಲಿ ಬರೀತಾರೆ. ಇಡೀ ಒಂದು ತುಳ ಏಕಾಶಿ ಬಂದು ಆಲಬೋಟ್ ಏಕಾಶಿ ಒಂದಿರಲ್ಲ ಹೇಳ್ತಾರೆ. ಆಲಬೋಟ್ ತುಳಸಿ, ಶ್ರೀ ತುಳಸಿಯ ಸೇವಿಸಿ, ಒಂದು ಹಣ್ಣೆ ತುಳಸಿ ಬಗ್ಗೆ ಎಲ್ಲ ಹೇಳ್ಬಿಡ್ತಾರೆ. ದಾಸರ ವೈಶಿಷ್ಟ್ಯರೇ ಆ ರೀತಿ, ವ್ಯಾಸರಾಜ ಸುಳಾದಿ, ಪುರಂದ್ರದಾಸ ಸುಳಾದಿ, ಜಯರಾಯ ಸುಳಾದಿ, ಅದೆಲ್ಲ ಬರೀತಾ ಅವ್ರು ಮಾಡ್ಯಾರ ಉಪಕಾರ ಭಾರಿ ದೊಡ್ಡದು ಅಂತ ಅವರ ಸ್ಮರಣೆ ನಿಜವಾಗ್ಲೂ ಕೂಡ ನಮಗೆ ತಾರಕ. ಇವತ್ತಿನ ದಿವಸ ಎಲ್ಲ ಹೇಳೋಕೆ ವಿಜಯದಾಸರ ಪುಸ್ತಕನೇ ಆಗಿದೆ ನಮ್ಮ ಪ್ರತಿಷ್ಠಾನದಿಂದ. ಎಲ್ಲ ಹೇಳೋದಕ್ಕೆ ಗೊತ್ತಾಗೋದಿಲ್ಲ, ಸಾಧ್ಯವೂ ಇಲ್ಲ. ಸಂಕ್ಷೇಪವಾಗಿ ಹೇಳಿರೋದು, ಇವತ್ತಿನ ನಮ್ಮ ಪ್ರತಿಷ್ಠಾನದಲ್ಲಿ ವಿಜಯರಾಯರ ಸ್ಮರಣೆಗೆ ಅವಕಾಶ ಮಾಡಿಕೊಡಲಿಕ್ಕೆ ಪ್ರವಚನ ನಡೆದಿದೆ. ಅದಕ್ಕೆ ಸೇವಾಕರ್ತರಾಗಿ ಎಂದಿನಂತೆ ವಾಸುದೇವಮೂರ್ತಿ ದಂಪತಿಗಳು, ಸತ್ಯನಾರಾಯಣ ದಂಪತಿಗಳು, ಮಳ್ಳೂರು ಶ್ರೀಧರ ದಂಪತಿಗಳು, ಗುರುರಾಜ ದಂಪತಿಗಳು, ಅನೇಕ ಅಂತರಂಗ ಭಕ್ತರು ಪಾಲ್ಗೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಶ್ರೀ ಇವತ್ತೇ ಶಾಂತಾಬಾಯಿ ಅವರು ಮತ್ತು ಅವರ ಸುತ್ತ ಬಂಧು ಬಳಗವರೆಲ್ಲ ಸೇರಿಬಿಟ್ಟು ಅವರ ತಾಯಿ ಅನಸೂಯಾಬಾಯಿ ಅಂತ ಹೇಳಿ ಒಂದು 90 ವರ್ಷದ ಮೇಲಿದ್ದವರು, ಅವರು 90 ವರ್ಷದ ಮೇಲಿದ್ದವರು, ಮನೆಯೆಲ್ಲ 97 ವರ್ಷ ಅವ್ರ ಯಜಮಾನರು ಆಗಿದ್ದರು. ಅವರು ಬಹಳ ಪ್ರಸಿದ್ಧ ರಾಬ ವೆಂಕಟೇಶಾಚಾರ್ಯ ಅಂತ ಹೇಳಿದರೆ ಶತಾಯುಷಿಗಳವರು. ಈ ಊರಿಗೆ ಆಗಿನ ಕಾಲಕ್ಕೆ ಇಡೀ ವೆಂಕಟೇಶಾಚಾರ್ಯ ಅಂತ ಹೇಳಿದರೆ ಸಾಕು. ಸುಧಾಪಾಠ ಈ ಊರಿಗೆ ಗೃಹಸ್ಥಿ ಶುರು ಮಾಡಿದ್ದೆ ಫಸ್ಟ್ ಅವರು. ಇಡೀ ಊರಿಗೆ ಸುಧಾಪಂಡಿತರು ಆಗಿ ಅವರು ತಾತ ಅಷ್ಟು ಡೈರೆಕ್ಟರ್ ಆಗಿದ್ದವರು, ದೊಡ್ಡ ಪೋಸ್ಟಲ್ಲಿದ್ದವರು, ಜೊತೆಗೆ ದೊಡ್ಡ ಪಂಡಿತರಾದವರು. ಅವರ ಸೊಸೆಯವರು ವಿ ವಿ ರಾಘವೇಂದ್ರಯ್ಯವರ ಮಗ, ಅವರ ಸೊಸೆ ಹತ್ರ ಅವ್ರ ಹೆಂಡತಿ ಅನಸೂಯಾಬಾಯಿ ಅವರು, ನಮ್ಮ ಶಾಂತಾಬಾಯಿ ಅವರೆಲ್ಲ ಇಡೀ ಕುಟುಂಬದವರೆಲ್ಲ ಸೇರಿಬಿಟ್ಟು ಅವರ ಒಂದು ಸದ್ಗತಿ ಪ್ರಾರ್ಥನೆಗೋಸ್ಕರವಾಗಿ ಎಷ್ಟು ಸಾಯ್ತು ಹೋಗಿ ಅವರೀಗ 8 ತಿಂಗಳಾಯ್ತು. ಅವರ ಸದ್ಗತಿ ಪ್ರಾರ್ಥನೆ ಮಾಡಿ ಒಂದು ಕಾರ್ಯಕ್ರಮ ಇಲ್ಲಿ ಆಗಬೇಕು ಅಂತೇಳಿ ಯೋಜನೆ ಮಾಡಿದ್ದಾರೆ. ನಿಜವಾಗ್ಲೂ ಸಹ ಒಳ್ಳೆ ಸಾತ್ವಿ, ಅವರೆಲ್ಲ ಯಾವಾಗಲೂ ಓದೋದು ಬರೀ ಅದರಲ್ಲೇ ಕಾಲ ಕಳೀತಾ ಇದ್ದವರು. ಹಾಗೆ ನಮ್ಮ ಹೊಸಪೇಟೆ ಕಡೆಯವರು ವಿಶೇಷ ಅಂತ ಕೇಳಿದರೆ, ನಮ್ಮ ಊರು ಹೊಸಪೇಟೆ ಹೆಸರುಕೆರೆ ಅಲ್ಲೇ ಅಲ್ಲಿ ಹತ್ತಿರ ಇದ್ದವರು. ಹಿಂದಿನ ಕಾಲದ ಜನ ಹೇಗಿರ್ತಾರೆ ಬದಕ ಅಂಥವ್ರು ನೋಡ್ಬೇಕಷ್ಟೇ. ಅವರೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದು ಲೌಕಿಕ ವೈದ್ಯಕ್ಕೆ ಎಲ್ಲದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಈ ಕಡೆ ಇದು ಮಾಡೋದಕ್ಕೂ ಸರಿ, ದೇವ್ರ ಪೂಜೆ ಮಾಡೋದಕ್ಕೂ ಸರಿ, ಮಾಡರ್ನ್ ಆಗಿರೋದಕ್ಕೂ ಸರಿ ರೀತಿ ವ್ಯವಸ್ಥೆ ಮಾಡಿಕೊಂಡ್ರು. ಆ ರೀತಿ ಈಗಿನ ಕಾಲ ಸಂಸಾರ ಹೋಗ್ಬಿಟ್ಟು, ಪೂರ್ತಿ ಸಂಸ್ಕಾರನೇ ಕೆಟ್ಟೋಗಿರೋ ಕಾಲ ಇದು. ಅವರೆಲ್ಲ ಮನೆಯಲ್ಲಿ ಶುದ್ಧ ಧರ್ಮ ಉಳಿಸಿಕೊಂಡು ಮಾಡ್ತಕ್ಕಂಥ ಸಾಮರ್ಥ್ಯ ಇದ್ದವರು. ಅವ್ರ ಸದ್ಗತಿ ಆಗಬೇಕು ಅಂತ ಕಾರ್ಯಕ್ರಮ ಮಾಡಿದ್ದಾರೆ. ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಗೀತಾ ಜಯಂತಿ. ಇವತ್ತು 11th, 9th ನವೆಂಬರ್ 9, ಡಿಸೆಂಬರ್ 10 ಗೀತಾ ಜಯಂತಿ ಏಕಾದಶಿ ಅವತ್ತು. ಅವತ್ತು ಗೀತಾ ಭಗವದ್ಗೀತೆಯ ಬಗ್ಗೆ ಪ್ರವಚನ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಶಮಹಂ ತೇನ ಪ್ರಿಯತಾಂ ಕಮಲಾನಂದ ಹೇಳ್ತಾರೆ.